ಅಬಾಧಿತ ಶುಕ್ತಿಕಾಯ ಪ್ರತಿಪಾದಿತ ಬರಬೇಕಾಗಿ ಈಶ್ವರ ಅನ್ನೇನ ಈಶ್ವರ ಅನ್ನೇನ ಕರ್ತುವ ಶಕ್ಯತ್ವ ದುರ್ಘಟತ್ವ ಐಂದ್ರಿಯಕಂ ತದ್ವದರ್ಥ ವಿಕಲ್ಪಿತಂ. ಇವತ್ತು ಕೂಡ ಪರಮಾತ್ಮ ದುರ್ಘಟ ಆದರೂ ಐಂದ್ರಿಕನಾಗಿದ್ದ, ದುರ್ಘಟತ್ವಾದ ಐಂದ್ರಿಯಕಂ ಪರಮಾತ್ಮ ಅಘಟಿತ ಘಟನಾ ಸಾಮರ್ಥ್ಯ ಉಳ್ಳವನಾದ್ದರಿಂದ ಅವನಿಗೆ ಅತೀಂದ್ರಿಯ ಅವನು ಪರಮಾತ್ಮ. ಓಂ ತದವ್ಯಕ್ತ ಮಾಹಿ ಓಂ ಬ್ರಹ್ಮಸೂತ್ರ. ಆದರೂ ಕೂಡ ಇಂದ್ರಿಯ ಗೋಚರನೂ ಆಗ್ತಾನೆ. ತದ್ವದರ್ಥ ದುರ್ಘಟ ಅಂದರೆ ದುರ್ಘಟವನ್ನು ಮಾಡುವವನು ದುರ್ಘಟನೆ, ದುರ್ಘಟ ಘಟ ಅಘಟ ಘಟನಾ ಪಟು ಅಂತೀವಲ್ಲ ಹಾಗೆ. ಅದ್ವೈತಿಗಳು ದುರ್ಘಟ, ಅದು ನಮ್ಮ ದುರ್ಘಟ ಅಲ್ಲ. ಅದ್ವೈತಿಗಳು ಏನಂತ ಕರೀತಾರೆ, ಮಾಯಾವನ್ನು ದುರ್ಘಟ ಅಂತ ಕರೀತಾರೆ. ಕೂಡ್ಸಕ್ಕೆ ಬರೋದಿಲ್ಲ ಅಂತ ಅರ್ಥ. ಪರಮಾತ್ಮ ಹಾಗಲ್ಲ, ಏನು ತಿಳ್ಕೊಳಕ್ಕೆ ಬರೋದಿಲ್ಲ, ಆದರೂ ಇಂದ್ರಿಯ ಗೋಚರಣ ಆಗ್ತಾನೆ. ಪರಮಾತ್ಮ ಯಾವ ರೀತಿ ಅಪ್ರಮೇಯೋ ಋಷಿಕೇಶ, ಏನು ಮಾಡಿ ಬಿಯಾಂಡ್ ಸೆನ್ಸಸ್. ಆದರೂ ದೇವರು ಅನುಗ್ರಹ ಮಾಡಿ ಏನ್ಮಾಡ್ತಾನೆ, ಇಂದ್ರಿಯ ಗೋಚರಣ ಆಗ್ತಾನೆ. ತದ್ವದ ಅರ್ಥ ವಿಕಲ್ಪಿತ, ಅದೇ ರೀತಿಯೇ ತದ್ವತ್ ಅದೇ ರೀತಿಯಾಗಿ ಅರ್ಥ ವಿಕಲ್ಪಿತ. ಅರ್ಥ ಅಂದರೆ ವಿಷಯಗಳಲ್ಲಿ ವಿಕಲ್ಪಿತ, ವಿವಿಧ ಪ್ರಕಾರದಲ್ಲಿ ಕಲ್ಪಿತನಾಗ್ತಾನೆ, ನಾನಾ ವಸ್ತುಗಳ ರೂಪವನ್ನು ಸ್ವೀಕಾರ ಮಾಡಿ ಅವಳು ಇರ್ತಾನೆ. ಶಿತ್ಯಾದೀನಾಂ ಪದಾರ್ಥಾನಾಂ ಛಾಯಾನ ಕಥಮಾಪಿ ನ ಸಂಘಾತೋ ವಿಕಾರೋಪಿ ನ ಪೃಥಂಗನ್ವಿತೋಪಿ ವಾ. ಶಿತ್ಯಾದೀನಾಂ ಪದಾರ್ಥಾನಾಂ ಛಾಯಾನ ಕಥಮಾ ಅಪಿ ನ ಸಂಘಾತ ವಿಕಾರ ಅಪಿ ನ ಪೃಥಂಗ್ ನ ಅನ್ವಿತೋಪಿ ವಾ. ದುರ್ಘಟತ್ವೇವ ದರ್ಶಯಿತು ಶಿತ್ಯಾದೀನಾಂ, ಶಿತ್ಯಾದೀನಾಂ ಪದಾರ್ಥಾನಾಂ ಕಥಮಾಪಿ ಛಾಯಾ ಕಥಮೋಪಿ ಪ್ರಕಾರ ವಿಚಾರ್ಯಮಾಣೆ ಸತಿ ನ ಘಟತೆ. ಶಿತಿ ಬದಲಾದ ಪದಾರ್ಥಗಳಿಗೆ ಯಾವುದೇ ರೀತಿಯಲ್ಲೂ ಕೂಡ ಒಂದು ಪ್ರಕಾರವನ್ನು ಹೇಳೋದು ಕಷ್ಟ, ಯಾಕೆಂದರೆ ಅವೆಲ್ಲ ಸೂಕ್ಷ್ಮ ರೂಪದಲ್ಲಿದ್ದಾಗ ಅರ್ಥ ಆಗೋದೇ ಕಷ್ಟ. ಇತ್ಯ ವಿಧಾನ ಇಹ ಕಾರ್ಯಪ್ರಪಂಚೆ ಹಿಶಬ್ದೋ ಹೇತ್ವರ್ಥ ವಿಕಾರೋಪಿ ನ ಪೃಥಂಗ್ ನ ಅನ್ವಿತೋಪಿ ಹ ಪ್ರಶಯ ನ ಕಥಮೋಪಿ ಹಿ ನ ಸಂಘಾತೋ ವಿಕಾರೋಪಿ ನ ಪೃಥಂಗ್ ನ ಅನ್ವಿತೋಪಿ ವ. ನಿರ್ಧಾರಣಾರ್ಥವಾಚಿನ ತಂ ಪ್ರತ್ಯಯನ ತಮ ಪ್ರತ್ಯಯನ ಕಶ್ಯಾಪಿ ಪ್ರಕಾರಸ್ಯ ಅಸಂಭವೋಕ್ತೇ ಪರಮೇಶ್ವರ ಕಲ್ಪಿತತ್ವೇನ ಇತತ್ ಕಾರ್ಯಂ ಸರಿಗೆ ವಕ್ತವ್ಯೋಕ್ತ. ಶಿತ್ಯಾದಿಗಳು ಅತ್ಯಂತ ಸೂಕ್ಷ್ಮ ರೂಪದಲ್ಲಿವೆ, ಯಾವುದೇ ರೀತಿಯಲ್ಲೂ ಕೂಡ ಸ್ವಯಂ ಕರ್ತೃತ್ವ ಅವಕ್ಕಿಲ್ಲ. ಅಂದಮೇಲೆ ಕೆಲಸ ಮಾಡ್ತಾ ಇದ್ದರೆ ಇವರು ಮಾಡಿಸ್ತಾನೆ ಅಂತ ಅರ್ಥ. ಅದಕ್ಕೆ ಹೇಳ್ತಾರೆ ವಿಸರ್ಪ ತಂಡೋಲಂ ದೃಷ್ಟ ತತ್ರಜ್ಞೇಯ ಪಿಪೀಲಿಕ. ಒಂದು ಅಕ್ಕಿ ಕಾಳು ಹೋಗ್ತಾ ಇದೆ ಮುಂದಕ್ಕೆ, ತಕ್ಷಣ ಏನು ಅನ್ಕೋತೇನೆ ಅದಕ್ಕೆ, ಅಕ್ಕಿ ಕಾಳು ಸಂಭವನೇ ಇಲ್ಲ, ಅದು ಜಡ ಪದಾರ್ಥ, ಅದು ಇರಿವೆ ಎತ್ಕೊಂಡು ಹೋಗ್ತಿದೆ ಅಂತ ಅರ್ಥ. ಆಚಾರ ಹೇಳಿದ್ರೆ ಅಲ್ಲಿ ಚಾಂದೋಗ್ಯದಲ್ಲಿ ಬಂತದ್ದು. ಅದೇ ರೀತಿಯೇ ಯಾವುದೇ ಒಂದು ಶಿತ್ಯಾದಿಗಳಿಗೆ ಸ್ವತಃ ಛಾಯ ಒಂದು ಪ್ರಕಾರ ಅನ್ನೋದಿಲ್ಲೇ ಇಲ್ಲ, ಸಂಘಾತ ಅಂಬೋದಿಲ್ಲ, ವಿಕಾರ ಅಂಬೋದಿಲ್ಲ, ನಪೃತ ಜ್ಞಾನ್ವಿತೋಪಿವ ಯಾವುದೂ ಇಲ್ಲ. ಆದರೂ ಅದು ಆಗ್ತಾ ಇದೆ ಕೆಲಸ, ಇವರು ಯಾರು ಬಳಸ್ತಾರೆ ಅಂತ ಅರ್ಥ. ಆಗ ದೇವರು ಮಾಡಿಸ್ತಾರೆ, ಅದೇ ಹೇಳಿದಾರಲ್ಲ ನಚಕರ್ಮ ವಿಮಾಮಲ ಕಾಲ ಗುಣ ಪ್ರಭೃತೀಶಂ ಅಚಿತ್ತನು ತದ್ಧೀಯತ. ಅಚಿತ್ತನುಗಳವೆಲ್ಲ ಕೂಡ ಧಾತವೋ ಅವಯವಿತ್ವಾಚ ತನ್ಮಾತ್ರ ಅವಯವೈರ್ವಿನ ನಶ್ಯುಃ ಅಸತ್ಯ ಅಸತಿ ಅವಯವಿನಿ ಆಸನ್ ಅವಯವ ಇವ. ಧಾತವೋ ಅವಯವಿತ್ವಾಚ ತನ್ಮಾತ್ರ ಅವಯವೈರ್ವಿನ ನಶ್ಯುಃ ಹಿ ಅಸತಿ ಅವಯವಿನಿ ಆಸನ್ ಅವಯವ ಇವ. ನ ಸಂಘಾತ ಪರಮೇಶ್ವರ ಕಲ್ಪನಾಮಂತರೇಣ ಕಾರ್ಯಂ ಭವತಿ ಇತಿ ವದನ್ ಪ್ರಷ್ಟವ್ಯೋ ಭವತಿ. ಸಂಘಾತ ಅಂದರೆ ಯೂನಿಯನ್. ಕ್ಷಿತಿರಕ್ಷಣ ಕಾರ್ಯಂ ಕೇವಲಂ ಅಪಾಂ ಪುಂಜ ತದ್ವಿಕಾರೋ ವಾ ತದ್ವಿತಿರೇಕೇಣ ಉತ್ಪನ್ನಂ ವಾ ವೃಕ್ಷದ್ವಯ ಸಂಯೋಗವತ್ ಉಭಯೋ ಸಂಯೋಗ ಮಾತ್ರಂ ವಾ ಇತಿ ನ ಪ್ರಥಮ ಇತ್ಯಾಹ. ಅಯಂ ಸಂಘಾತವನ್ನ ಇತ್ಯಾದಿಗಳು ಪ್ರತ್ಯೇಕ ದ್ರವ್ಯಗಳು, ಸಂಘಾತ ಅಲ್ಲ. ಮುಂದೆ ಸಂಘಾತ ಆಗೋದು ಕಂಡಿದೆ. ವಿಕಾರ ಅತ್ರ ನಯೋ ಅಧ್ಯಾಹಾರ ಕರ್ತವ್ಯ ಅಪಾಂ ವಿಕಾರ ಅಪಿ ನೋಪಬದ್ಧತೆ. ಮೂಲತಃ ಪೃಥ್ವಿ ಪೃಥ್ವಿ ಅಪ್ಪಪ್ಪೆ ಅದೆಲ್ಲವೂ ಹಾಗೇನೆ, ಆದರೆ ಅವಕ್ಕೆ ವಿಕಾರವಾಗಿ ಬಂದಿದ್ದಲ್ಲ ಮೂಲ ವಸ್ತು ಅದು. ನ ಪೃಥಕ್ ಅಧ್ಯ ಕ್ಷಿತೇ ಪೃಥಕ್ ಸ್ಥಿತಿ ಅದರ್ಶನ, ಆದರೆ ಇನ್ನು ಪ್ರತ್ಯೇಕ ಕಾಣೋದಿಲ್ಲ. ನಾನ್ವಿತ ಸಹಾವಸ್ಥಾನ ಮಾತ್ರೇಣ ಕಾರ್ಯೋತ್ಪತ್ತಿ ಅದರ್ಶನ, ಜೊತೆಗಿದ್ದ ಮಾತ್ರಕ್ಕೆ ಕಾರ್ಯ ಆಗೋದಿಲ್ಲ. ಉದಾಹರಣೆಗೆ ಬೆಲ್ಲ ಹೀಗೆ ಯಾವುದು ಬೇಳೆ ಉಪ್ಪು ಖಾರ ಮಸಾಲೆ ಎಲ್ಲ ಹಾಕಿ ನೀರಲ್ಲಿ ಹಾಕಿಟ್ಬಿಟ್ಟ ಆಗುತ್ತ ಸಾರಾಗುತ್ತೆ, ಅದು ಸೇರಿಸಿದ ಮಾತ್ರಕ್ಕೆ ಸಾರಾಗೋದು. ಏನಾಗಬೇಕು ಅದಕ್ಕೊಂದು ಒಂದು ಪಾಕ ಆಗಬೇಕು, ಗೊತ್ತಾಯ್ತಾ ಇಲ್ಲ. ಪಾಕ ಮಾಡ್ಲಿಕ್ಕೆ ಏನು ಬೇಕಲ್ಲಿ ಅಗ್ನಿ ಬೇಕು, ಅಗ್ನಿದ್ರೆ ಪಾಕ ಆಗ್ಲಿಕ್ಕೆ ಸಾಧ್ಯ ಇಲ್ಲ. ಅದೇ ರೀತಿಯೇ ಯಾವುದೇ ವಸ್ತು ಒಂದು ಕಾರ್ಯವಾಗಬೇಕಾದ್ರೆ ಏನಾಗಬೇಕು, ಅದಕ್ಕೆ ಒಂದು ಕಾರಣ ಬೇಕು. ಜಡ ಕಾರಣ ಒಪ್ಲಿಕ್ಕೆ ಸಾಧ್ಯ ಇಲ್ಲ, ದೇರ್ಫೋರ್ ಏನು ಬೇಕು ಅದಕ್ಕೆ ಚೇತನ ಬೇಕು. ಚೇತನ ಅಸ್ವತಂತ್ರನಾಗ ಸಾಧ್ಯತೆ ಇಲ್ಲ, ಏನಾಗಿರ್ಬೇಕು ಅವನು ಸ್ವತಂತ್ರ. ಯಾವ ಸಿಂಪಲ್ ಯಾವುದೇ ಒಂದು ಕಾರ್ಯವನ್ನು ಕಂಡಾಗ ಮೊದಲು ಚೇತನ ಹುಡುಕ್ಬೇಕು, ಆಮೇಲೆ ಫೈನಲ್ ಸ್ವತಂತ್ರ ಚೇತನ ಹುಡುಕ್ಬೇಕು. ಆದ್ರೆ ಎಲ್ಲ ಕಡೆ ದೇವರು ಕಾಣೋದು ಬಹಳ ಸುಲಭ. ನಾಪಿ ಚತುರ್ಥ ಇತ್ಯಾಹ ಕಾರ್ಯಚರಣ ಶಕ್ತಿ ಮಾನ ಘಟತೆ. ಅದು ಕಾರ್ಯಚರಣ ಸಾಮರ್ಥ್ಯ ಮಾಡೋ ಶಕ್ತಿ ಯಾವುದಕ್ಕೂ ಇಲ್ಲ. ವಿಚಾರ ಅಸಹತ್ವ ತಿಂಪಾಜವಿಲ್ಲ, ಆದ್ದರಿಂದ ಜನಕ ಒಬ್ಬರು ಇರಬೇಕು, ದೇವರಿದ್ದಾನೆ ಅಂತ ಅರ್ಥ. ಸಸ್ಯು ಅಸತಿ ಅವಯವಿನಿ ಆಸನ್ ಅವಯವ ಇವ. ಅವಯವಿನ ಇಲ್ಲದೆ ಹೋದ್ರೆ ಅವಯವಿಲ್ಲಿಂದ ಬರುತ್ತೆ. ಅಸತಿ ಅವಯವಿನಿ ಅವಯವ ಇವ, ಅವಯವಗಳು ಅವಯವ ಇದ್ದ ಮೇಲೆ ತಾನೇ ಅವಯವದ ಪ್ರಶ್ನೆ. ಅದೇ ರೀತಿ ದೇವರು ಒಂದು ಮೂಲ ಕಾರಣ ಇದ್ಮೇಲೆ ತಾನೇ ಕಾರ್ಯದ ಪ್ರಶ್ನೆ, ಅದಕ್ಕೆ ದೇವರಿದ್ದಾನೆ. ಶಾ ಸಾದೃಶ್ಯ ಪ್ರಮಸ್ತಾವತ್ ವಿಕಲ್ಪೇ ಸತಿ ವಸ್ತುನಃ ಜಾಗ್ರ ಸ್ವಪ್ನೋ ಯಥಾ ಸ್ವಪ್ನೆ ತಥಾ ವಿಧಿರಿಷೇ ತಥಾ. ಈಗ ಸ್ಯಾತ್ ಸಾದೃಶ್ಯ ಪ್ರಮಃ ತಾವತ್ ವಿಕಲ್ಪೇ ಸತಿ ವಸ್ತುನಃ ಜಾಗ್ರ ಸ್ವಪ್ನೋ ಯಥಾ ಸ್ವಪ್ನೆ ತಥಾ ವಿಧಿ ನಿಷೇಧತಾ. ನಾನು ಅವಯವ ಅವಯವಿನೋ ಸಾದೃಶ್ಯ ಮಾತ್ರೇಣ ತಸ್ಯ ಅವಯವ ಇತಿ ವ್ಯವಹಾರ ತಸ್ಮಾತ್ ವ್ಯತಿರೇಕೇಣ ಸೋಪಿ ನಾಸ್ತಿ ಇತಿ ಕಥಮಾಪದ್ಯತೆ ಇತಿ ತತ್ರಾಹ ಸ್ಯಾದ್ ಇತಿ ಸತ್ಯಂ. ಸಾದೃಶ್ಯ ಪ್ರಮಃ ಅವನು ಹೇಳ್ತಾನೆ, ಅವಯವಿ ಅವಯವ ವಿಭಾಗ ಇಲ್ಲವೇ ಇಲ್ಲ, ಬರೀ ಸಾದೃಶ್ಯ ಮಾತ್ರ ಅಂತ ಹೇಳಿದರೆ ಅದು ಸರಿಯಲ್ಲ. ಜಾಗ್ರ ಸ್ವಪ್ನ ಯಥಾ ಸ್ವಪ್ನೆ ತಥಾ ವಿಧಿ ನಿಷೇಧತ ಯಥಾ ಪಟ್ಟಣಾದಿಷು ರೂಪ್ಯಂ ಅವಲೋಕ್ಯ ತತ್ ಸಂಸ್ಕಾರವತಃ ಸಹಸ ಸಹಸ್ರಕಿರಣ ಸಂಪರ್ಕೇಣ ಚಕಾಶಮಾನಂ ಕ್ವಾಪಿ ಶುಕ್ತಿಕಾ ಶಕಲಂ ಸದೃಶ್ಯಂ ದ್ವಯೋ ಸಂದೃಶ್ಯ ದ್ವಯೋ ಸಾದೃಶ್ಯ ಮಾತ್ರ ಭ್ರಮೋ ದೃಶ್ಯತೆ ಸಹಸ್ರಕಿರಣ ಸಂಪರ್ಕೇಣ. ಸೂರ್ಯನ ಬೆಳಕು ಬಿದ್ದಾಗ ಕಪ್ಪೆ ಚಿಪ್ಪೆ ಕಾಣುತ್ತೆ, ಬೆಳೆ ಕಣ ಕಾಣುತ್ತೆ. ತಥಾ ಕ್ಷಿತ್ಯಾದೇಹ ಗಂಧಾದೇರ್ ಭೇದೆ ವಸ್ತು ಸಾದೃಶ್ಯ ಮಾತ್ರಿನ ವ್ಯವಹಾರ ಸ್ಯಾತ್ ಅಂತ ಹೇಳ್ತೀಯ ಅಂದ್ರೆ ಇಲ್ಲ, ನಚಾತ್ರ ಭೇದೋ ಯುಜ್ಯತೆ ಸ್ವರೂಪಹಾನೇಹೇ ಅಥೋ ಅವಯವ ಅಭಾವೇ ಅವಯವ್ಯಭಾವ ಆಪದ್ಯತೆ ಸ್ವರೂಪತ್ವಾದಿತಿ ಭಾವ. ಪಟಸ್ಯ ಪ್ರತ್ಯೇಕ ತಂತುನಾ ಭೇದೇಪಿ ಸಮುದಾಯ ರೂಪೇಣ ಅಭೇದಾದುಕ್ತಂ ಯುಕ್ತಮಿತಿ. ಅದನ್ನು ಹೇಳ್ತಾರೆ, ಸಾದೃಶ್ಯ ಪ್ರಮಃ ತಾವತ್ ವಿಕಲ್ಪೇ ಸತಿ, ವಿಕಲ್ಪ ಅಂದ್ರೆ ಭೇದ. ಜಾಗ್ರ ಸ್ವಪ್ನ ಯಥಾ ಸ್ವಪ್ನೆ ತಥಾ ವಿಧಿ ನಿಷೇಧತ ವಸ್ತುನೋ ಭೇದೇ ಸತಿ ತದುಕ್ತಂ ಸತ್ಯಂ ಸ್ಯಾತ್ ತದೇವ ನಾಸ್ತಿ ಏಕತ್ವಸ್ಯ ಸಾಕ್ಷ್ಯ ಪ್ರತ್ಯಕ್ಷೇಣ ಅನುಭೂಯಮಾನತ್ವಾ ಸಾಕ್ಷಿಣೋ ಭ್ರಾಂತಿತ್ವೇ ಸರ್ವಸ್ಯ ವಿನಾಶ ಸಾಧಕಸ್ಯಾಪಿ ವ್ಯಾಪ್ತಿಗ್ರಾಹಕ ಪ್ರಮಾಣ ಪ್ರಾಮಾಣ್ಯಸ್ಯ ಸಾಮ್ಯಾತ್ ಪರಮಾಣು ಪುಂಜಪಕ್ಷೇಪಿ ನಿಗದಿತ ದೋಷ ಅನಿಸ್ತಾರ. ಅವೆಲ್ಲ ವಾಕ್ಯಾರ್ಥವನ್ನು ಮಾಡ್ತಾ ಇದೆಲ್ಲ ಬೇರೆ ಕಡೆ ಬಂದಿದೆ, ಉಪಾಧಿ ಖಂಡನಾದಿಗಳಲ್ಲಿ ಬಂದಿದೆ, ಆ ರೀತಿ ಹೇಳೋದು ಬರೋದಿಲ್ಲ ಅಂಥೇಳಿ. ಏತಾದೃಶೋ ವಿಶೇಷ ಕುತ್ರ ದುಷ್ಟ ಇತಿ ತತ್ರ ಜಾಗೃತಿ ಯಥಾ ಸ್ವಪ್ನೇ ಜಾಗ್ರದಿದಂ ಅಯಂ ಸ್ವಪ್ನ ಇತಿ ವಿಶೇಷ ಈಶ್ವರೇಚ್ಛೆಯಾ ದೃಶ್ಯತೆ ಏಷ ಸ್ವಪ್ನಾಂದರ್ಶಯತಿ ನಥ ರಥಾ ನಥ ಯೋಗ ನ ಪಂಥಾನೋಭವಂತಿ ಅಥ ರಥಾನ್ ರಥಯೋಗಾನ್ ಪಥ ಸೃಜತೆ ಇತ್ಯಾದಿ. ಸಪ್ತ ರಥ ನೋಡ್ತೇವೆ, ಏನೇನೋ ದಾರಿ ಏನೇನೋ ಕಂಡುಬಿಡ್ತೇವೆ, ಯಾವುದಲ್ಲಿಲ್ಲ. ಆದರೆ ದೇವರು ಏನು ಮಾಡ್ತಾರೆ ಅಂದ್ರೆಲ್ಲ ಸೃಷ್ಟಿ ಮಾಡಿ ತೋರಿಸ್ತಾರೆ, ವಾಸನಾರೂಪವಾದ ಪದಾರ್ಥಗಳು ಸೃಷ್ಟಿ ಮಾಡಿ ತೋರಿಸ್ತಾರೆ. ತಥಾ ಇತಿ ಅಗ್ನಿಷ್ಟೋಮೇನು ಸರ್ಗಕಾಮೋಯಿತ ಇತ್ಯಾದಿ ಮಹಾ ಇತ್ಯಾದಿ ಮಹಾವಿಧಿತ್ತು ಅರುಣಯ ಪಿಂಗಾಕ್ಷ ಏಕಹಾಯಣ್ಯ ಸೋಮಂ ಕ್ರೀಣಾತಿ ಇತ್ಯಾದಿ ಅಂತರವಿಧಿತ್ವಂ ಯಥಾ ಬ್ರಾಹ್ಮಣೋ ನಹಂತವ್ಯ ಇತ್ಯಾದಿ ಮಹಾನಿಷೇಧತ್ವಂ ನಮೃಷಾ ವದೇತ್ ಇತ್ಯಾದಿ ಅವಾಂತರಿಷೇಧತ್ವಂ ತೆ ಈಶ್ವರೇಚ್ಛಾ ಕ್ಲುಪ್ತಮಿತ್ಯನ್ವಯ. ಅದೇ ರೀತಿ ಯಥಾ ವಿಧಿ ನಿಷೇಧ ಸ್ವಪ್ನ ಜಾಗ್ರವಸ್ಥೆಗಳು ಹೇಗೋ ವಿಧಿ ನಿಷೇಧಗಳು ಕೂಡ ಎಲ್ಲವೂ ಯಾರಿಂದ ಮಾಡಲ್ಪಟ್ಟಿರೋದು, ಎಲ್ಲ ದೇವರಿಂದನೇ. ಭಾವಾದ್ವೈತಂ ಕ್ರಿಯಾದ್ವೈತಂ ದ್ರವ್ಯಾದ್ವೈತಂ ತಥಾತ್ಮನಃ ವರ್ತಯನ್ ಸಾನುಭೂತೇಹ ತ್ರೀನ್ ಸ್ವಪ್ನಾನ್ ಧುನುತೆ ಮುನಿ. ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತ ಅಂತ ಅದ್ವೈತ ತ್ರಯಗಳು. ವರ್ತಯನ್ ಆತ್ಮನಃ ವರ್ತಯನ್ ಸ್ವಾನುಭೂತ್ಯ ಅನುಭವದಿಂದ ಮೂರನ್ನು ತಿಳ್ಕೊಂಡ್ರೆ ತ್ರೀನ್ ಸ್ವಪ್ನಾನ್ ಧುನುತೆ ಮುನಿ ತಿಳ್ಕೊಂಡವನು ತ್ರೀನ್ ಸ್ವಪ್ನ ಮೂರು ಸ್ವಪ್ನಗಳನ್ನು. ಸ್ವಪ್ನಗಳು ಅಂದ್ರೇನು? ನಮ್ಮ ಮಿಥ್ಯಾಜ್ಞಾನ ಯಾವುದು ಜಾಗ್ರದ ವಸ್ತುವೆ ಸ್ವಪ್ನದಲ್ಲಿ ಕಾಣ್ತಕ್ಕಂಥ ಮಿಥ್ಯಾಜ್ಞಾನ ಇದೆಯಲ್ಲ ಅಂತ ಮಿಥ್ಯಾಜ್ಞಾನವನ್ನು ಜೀವ ದಾಟಿಬಿಡ್ತಾನೆ. ಸ್ವಪ್ನ ಜಾಗ್ರದ ಅವಸ್ಥಾ ಅನುಭವ ನಿಮಿತ್ತ ಅಜ್ಞಾನ ಶಬ್ದವಾಚ್ಯಾನ ಅರ್ಥಾನ್ ಸುನುತೆ ನಿರಸ್ಯತಿ ಇತ್ಯನ್ವಯ. ಅಂದರೆ ಭಾವಾದ್ವೈತ ಕ್ರಿಯಾದ್ವೈತ ದ್ರವ್ಯಾದ್ವೈತ ಬಹಳ ಮುಖ್ಯ ಇದೆ. ನಾವು ಅದ್ವೈತ ಹೋಗ್ತೇವೆ, ಈ ಅದ್ವೈತಗಳು ಅದ್ವೈತ ತ್ರಯ ಹೋಗ್ತೇವೆ ಅಂತ ಹೇಳ್ತಾರೆ. ಅದಕ್ಕೆ ಅವರು ಪಾರ್ಥಾಯ ಪ್ರತಿಬೋಧಿತಾಮ್ ಅಂತ ಶ್ಲೋಕ ಹೇಳ್ತಾರೆ, ಗೀತಾ ಶ್ಲೋಕ. ಅಲ್ಲೇನಿದೆ ಅದ್ವೈತ ಅದ್ವೈತಾಮೃತ ವರ್ಷಿಣಿ ಅಂತ ಕರೆದು ಬಿಟ್ಟಿದ್ದಾರೆ. ಅದ್ವೈತಿ ಭಾರಿ ಖುಷಿ ನೋಡಿದ್ರೆ, ಅದು ಆಕ್ಚುಲಿ ಮಹಾಭಾರತ ಶ್ಲೋಕ ಅಲ್ಲದು, ಆಮೇಲೆ ಕ್ರಿಯೇಟ್ ಮಾಡ್ಕೊಂಡು ಶ್ಲೋಕ. ಕ್ರಿಯೇಟ್ ಮಾಡ್ಕೊಂಡು ಏನು ತೊಂದರೆ ಇಲ್ಲ. ಅದ್ವೈತಾಮೃತ ವರ್ಷಿಣಿ ಅಂದರೆ ಈ ಅದ್ವೈತ ವರ್ಷ ಹೇಳ್ತಾ ಇದೆ. ಅದು ಭಾವಾದ್ವೈತ ಕ್ರಿಯಾದ್ವೈತ ಅದ್ವೈತ ದ್ರವ್ಯಾದ್ವೈತ. ಹರಿದಾಸರಿ ಬಹಳ ಪ್ರಿಯವಾದ ಪದಗಳಿವೆಲ್ಲ, ಹರಿಕಥಾಂಸಾರ ಉಪಯೋಗಿಸ್ತಾರೆ, ದಾಸ ಸಾಹಿತ್ಯರು ಬಹಳಷ್ಟು ಹೇಳ್ತಾರೆ. ಅದನ್ನು ಭಾಗವತದಲ್ಲಿ ಬಂದಿರೋ ವಾಕ್ಯ ಅದೆಷ್ಟು ಕೂಡ. ಏನ್ ಹಾಗಂದ್ರೆ ಹೇಳ್ತಾರೆ, ಕಾರ್ಯಕಾರಣ ವಸ್ತ್ವೈಕ್ಯ ದರ್ಶನಂ ಪಟತಂತುವತ್ ಅವಸ್ತುತ್ವಾತಿ ಕಲ್ಪಸ್ಯ ಭಾವಾದ್ವೈತಂ ತದುಚ್ಯತೆ. ಪ್ರತಿಯೊಂದು ಭಾವಗಳು ಅಂದರೆ ವಸ್ತುಗಳು ಅದು ಕಾರ್ಯವಸ್ತುವಾಗಲಿ ಕಾರಣ ವಸ್ತುವಾಗಲಿ ಮೊಸರಿದೆ ಮಜ್ಜಿಗೆ ಇದೆ, ಹಾಲಿದೆ ಮೊಸರಿದೆ, ಹಾಲು ಕಾರಣ ಮೊಸರು ಕಾರ್ಯ, ಆಮೇಲೆ ಮೊಸರು ಕಾರ್ಯ ಮಜ್ಜಿಗೆ, ಮೊಸರು ಕಾರಣ ಮಜ್ಜಿಗೆ ಕಾರ್ಯ, ಈ ರೀತಿ ಇದೆ ಪ್ರತಿಯೊಂದು ಭಾವಗಳು ಕಾರ್ಯವಸ್ತುವಾಗಲಿ ಕಾರಣ ವಸ್ತುವಾಗಲಿ. ಅದರಲ್ಲಿ ದೇವರಿದ್ದಾನೆ, ಮೊಸರಲ್ಲೂ ದೇವರಿದ್ದಾನೆ, ಆಮೇಲೆ ಹಾಲಿನಲ್ಲೂ ದೇವರಿದ್ದಾನೆ. ಅದು ಹಾಲಿನಲ್ಲಿರೋ ದೇವರ ರೂಪ, ಮೊಸರಲ್ಲಿರೋ ದೇವರ ರೂಪ ಏನಾದರೂ ಎರಡು ಒಂದೇ. ಇದಕ್ಕೇನಂತಾರೆ? ಭಾವಾದ್ವೈತ ಅಂತ ಗೊತ್ತಾಯ್ತು. ಆದರೆ ನೈವೇದ್ಯ ಪದಾರ್ಥ ಚಿಂತನೆ ಮಾಡೋದು ಹಾಗೆ, ನೈವೇದ್ಯಗತವಾದ ಭಗವದ್ ರೂಪಗಳಿಗೂ ಪ್ರತಿಬಿಂಬ ಸಾಲಿಗ್ರಾಮಾಧಿಗತವಾದ ಭಗವದ್ ರೂಪಕ್ಕೂ ಬಿಂಬರೂಪಕ್ಕೂ ಏನಿದೆ ಐಕ್ಯ, ಅದನ್ನೇ ಭಾವಾದ್ವೈತ ಅಂದರೆ. ಅದೇ ನೈವೇದ್ಯದ ಕಾನ್ಸೆಪ್ಟೇ ಇದೆ. ಆಮೇಲೆ ವರ್ತಯನ್ ಸ್ವಾನುಭೂತೇಹ ಅವಸ್ತುತ್ವಾತ್ ವಿಕಲ್ಪಸ್ಯ, ಭೇದ ಅಂಬದು ಸಾಧ್ಯನೇ ಇಲ್ಲ ದೇವರಲ್ಲಿ, ಭೇದ ಅಂಬದು ಸಾಧ್ಯನೇ ಇಲ್ಲ, ಅದು ರೂಪರೂಪ ಭೇದ ಇಲ್ಲ, ಅದು ಭಾವಾದ್ವೈತಂ ತದುಚ್ಚೆ. ಏನಂತ ಕರಿಬೇಕಂದ್ರೆ ಭಾವಾದ್ವೈತ. ಅದಕ್ಕೆ ಪ್ರಹ್ಲಾದ ಇದಕ್ಕೆ ಅನುಕೂಲ ಏನಾಯ್ತು ಅಂದ್ರೆ, ಯಾವನು ಅಗ್ನಿಯಲ್ಲಿದ್ದಾನೋ ಅವನೇ ನನ್ನಲ್ಲೂ ಇದ್ದಾನೆ ಅಂತ. ಮತ್ತೆ ಯಾರು ಸುಡ್ಸಕ್ಕೆ ಅವರಲ್ಲೂ ದೇವರಿದ್ದಾರೆ, ನನ್ನೇ ಸುಡುತ್ತೆ ಅಂತ ತಿಳ್ಕೊಂಡ ಅರ್ಥ ಆಯ್ತು. ಹಾಗಾಗಿ ಪ್ರಹ್ಲಾದ ಸುಡಲೇ ಇಲ್ಲ. ಭಾವಾದ್ವೈತ ಅಪ್ಲೈ ಮಾಡಿದಾಗ ಏನಾಯ್ತಾಗ, ಪ್ರಾಕ್ಟ್ ನಮ್ಮಲ್ಲಿ ಏನಾಗಿದೆ, ಥಿಯರಿ ಗೊತ್ತಿದೆ, ಪ್ರಾಕ್ಟೀಸ್ ನಮ್ಮಲ್ಲಿ ಇಲ್ಲ. ಪ್ರಾಕ್ಟೀಸ್ ಬಂದ್ರೆ ಸಿದ್ಧಿ ಬರುತ್ತೆ. ಮುಂದೆ ಯದ್ ಬ್ರಹ್ಮಣಿ ಪರೇ ಸಾಕ್ಷಾತ್ ಸರ್ವಕರ್ಮ ಸಮರ್ಪಣಂ ಮನೋವಾಕ್ತನು ಪಾರ್ಥ ಕ್ರಿಯಾದ್ವೈತಂ ತದುಚ್ಯತೆ. ಈಗ ಕ್ರಿಯಾದ್ವೈತ, ಕ್ರಿಯಾದ್ವೈತ ಅಂದ್ರೇನು? ಯದ್ ಬ್ರಹ್ಮಣಿ ಪರೇ ಸಾಕ್ಷಾತ್ ಕರ್ವ ಸರ್ವಕರ್ಮ ಸಮರ್ಪಣ ಮನೋವಾಕ್ತನು ಭಿ, ಕ್ರಿಯಾ ಮನಸ್ಸಿನ ಕ್ರಿಯಾ, ವಾಕ್ಯದಿಂದ ಆಗೋದು, ದೇಹದಿಂದ ಆಗೋದು, ದೇವರಿಂದ ಮನಸ್ಸಿನಿಂದ ಆಗೋದನ್ನು ಅದೇ ದೇವರಿಗೆ ಅರ್ಪಿಸ್ಬೇಕು. ಕಾಯೇನ ವಾಚ ಮನಸ್ಸೇಂದ್ರಿಯ ಇರುವ, ಅದು ಕ್ರಿಯಾದ್ವೈತ. ಎಲ್ಲ ರೀತಿಯಲ್ಲಿ ಎಲ್ಲ ಕ್ರಿಯೆಗಳನ್ನು ದೇವರೇ ಮಾಡಿಸ್ತಾನೆ, ಒಂದು ಭಾಗ. ಗೊತ್ತಾಯ್ತಾ? ಮೇಲ್ನೋಟಕ್ಕೆ ಏನ್ ಮಾಡ್ತಾನೆ? ಶ್ರವಣೇಂದ್ರಿಯದಲ್ಲಿ ಒಂದು ರೂಪದಲ್ಲಿ ಇದ್ದಾನೆ, ಕಾವ್ಯ ಒಂದು ರೂಪದಲ್ಲಿ ಇದ್ದಾನೆ. ಅದು ಯಾವುದೇ ರೂಪದಲ್ಲಿದ್ದರೂ ಕೂಡ ಮಾಡಿಸೋ ರೂಪಕ್ಕೂ ಮಾಡಿಸೋ ಕ್ರಿಯಾಗತವಾದ ರೂಪಕ್ಕೂ ಏನಿಲ್ಲ, ಭೇದ ಇಲ್ಲ. ಅದು ಅಲ್ಲೇನಾಯ್ತು, ವಸ್ತುಗಳು ವಸ್ತು ಇರತಕ್ಕಂಥ ರೂಪಗಳಿಗೆ ಭೇದ ಇಲ್ಲ, ಇಲ್ಲಿ ಕ್ರಿಯಾ ಮಾಡಿಸ್ತಕ್ಕಂಥ ರೂಪಗಳು ಅವಕ್ಕೂ ಭೇದ ಇಲ್ಲ. ಅರ್ಥ ಆಯ್ತಾ? ಈಗ ಇದು ಮಿಕ್ಸರ್ ಇದೆ, ಹೀಟರ್ ಇದೆ, ಎರಡು ಒಂದು, ಇದು ಕೆಲಸ ಬೇರೆ, ಅದು ಕೆಲಸನೇ ಬೇರೆ. ಗೊತ್ತಾನೆ? ಮಿಕ್ಸರ್ ಕೆಲಸ ಹೀಟರ್ ಮಾಡೋದಿಲ್ಲ, ಹೀಟರ್ ಕೆಲಸ ಮಿಕ್ಸರ್ ಮಾಡೋದಿಲ್ಲ. ದೇವ್ರು ಹಾಗಲ್ಲ, ಏನ್ ಮಾಡ್ತಾನೆ? ಎಲ್ಲ ಕ್ರಿಯೆಗಳಲ್ಲೂ ಒಬ್ಬರೇ ಒಂದೇ ಆಗಿದ್ದಾನೆ ಪರಮಾತ್ಮ. ಆ ರೂಪಗಳಿಗೇನಿಲ್ಲ, ಭೇದ ಇಲ್ಲ. ಈ ರೀತಿ ಸಾಕ್ಷಾತ್ಕರ ಸರ್ವಕರ್ಮ ಸಮರ್ಪಣ ಮನೋವಾಕ್ತನುಭಿ, ಮನಸ ವಾಚಾ ತನುಭಿ ಸರ್ವಕರ್ಮ ಸಮರ್ಪಣ ಮಾಡ್ತೇವಲ್ಲ, ಅದಕ್ಕೇನಂತ ಕರೀತಾರೆ? ಕ್ರಿಯಾದ್ವೈತಂ ಅಂತ ಹೇಳಿ. ಇದು ವಿಶೇಷ ಗಮನಿಸ್ಬೇಕಾಗ. ಉದಾಹರಣೆ, ಸೆಂಟ್ರಲ್ ಗೌರ್ಮೆಂಟ್ ಇದೆ, ಸ್ಟೇಟ್ ಗೌರ್ಮೆಂಟ್, ಕೆಲವು ಕೆಲವು ಬೇರೆ ರಜೆಗಳೇ ಬೇರೆ ಆಗುತ್ತೆ, ಇವರ ರಜೆ ಅವರ ರಜೆ ಬೇರೆ, ಆ ಥರ ವ್ಯತ್ಯಾಸ ಉಂಟು. ಆದರೆ ದೇವರಿಗೆ ಮಾತ್ರ ಎಲ್ಲ ಕ್ರಿಯೆಗಳನ್ನು ಯಾರಿಗೆ ಒಪ್ಪಿಸ್ಬೇಕೋ ಅದೇ ದೇವರಿಗೆ ಒಪ್ಪಿಸ್ಬೇಕು. ಎಲ್ಲ ಕ್ರಿಯೆಗಳನ್ನು ಮಾಡಿಸೋದು ಯಾರು? ಅವನೇ. ಪಶ್ಚನ್ ಶೃಣ್ಣನ್ ಪೃಷನ್ ಜಿಗ್ನನ್ ಬಂತಲ್ಲ, ಪ್ರತಿಯೊಂದು ಕೆಲಸವನ್ನು ಮಾಡಿಸೋದು ಯಾರು? ದೇವರೇ. ಆದ್ರಿಂದ ಎಲ್ಲದ ಯಾರಿಗೆ ಒಪ್ಪಿಸ್ಬೇಕು? ಅವರಿಗೆ ಒಪ್ಪಿಸ್ತೀವಿ. ಇನ್ಕಮ್ ಟ್ಯಾಕ್ಸ್ ಯಾರಿಗೆ ಕೊಡ್ತೀವಿ ನಾವು? ಸಾಮಾನ್ಯ ಸೆಂಟ್ರಲ್ ಗೌರ್ಮೆಂಟ್ಗೆ ಅವ್ರಿಗೆ ಕೊಡ್ತಾರೆ ವಾಪಸ್. ಗೊತ್ತಾಯ್ತಿಲ್ಲ, ಅದು ಡೈರೆಕ್ಟ್ ತಗೊಳ್ಳೋದಿಲ್ಲ. ಆದರೆ ಇಲ್ಲ, ಪರಮಾತ್ಮನ ಎಲ್ಲವೂ ಡೈರೆಕ್ಟ್ ಅರ್ಪಣೆ ಇದೆ ದೇವರಿಗೆ. ಅದು ಎಲ್ಲ ಕ್ರಿಯೆಗಳಿಗೂ ಒಬ್ಬನೇ ದೇವರು ಗಮ್ಯನಾಗಿದ್ದಾನೆ, ಅವರಿಗೆ ಸಮರ್ಪಣೆ ಮಾಡಬೇಕು, ರೂಪರೂಪಗಳಿಗೆ ಭೇದ ಇಲ್ಲ ಅಂತ ತಿಳ್ಕೊಂಡ್ರೆ ಅದು ಕ್ರಿಯಾದ್ವೈತ ಅಂತ. ಆತ್ಮ ಜಾಯ ಸುತಾದೀನಾಂ ಅನ್ಯೇಷಾಂ ಸರ್ವದೇಹಿನಾಂ ಯತ್ ಸ್ವಾರ್ಥ ಕಾಮಯೋರೈಕ್ಯಂ ದ್ರವ್ಯಾದ್ವೈತಂ ತದುಚ್ಯತೆ. ಆತ್ಮ ಜಾಯ ಸುತಾದೀನಾಂ ಅನ್ಯೇಷಾಂ ಸರ್ವದೇಹಿನಾಂ ಯತ್ ಸ್ವಾರ್ಥ ಕಾಮಯೋ ಐಕ್ಯಂ ದ್ರವ್ಯಾದ್ವೈತಂ ತದುಚ್ಯತೆ. ಹೀಗೆ ಹೇಳ್ತಾರೆ, ಆತ್ಮ ಜಾಯ ಸುತಾದೀನಾಂ, ಹೆಂಡತಿ, ತನ್ನ ದೇಹ, ಹೆಂಡತಿ, ಮಕ್ಕಳು ಮೊದಲಾದವರೆಲ್ಲ ಇದ್ದಾರೆ. ಅವರಲ್ಲಿ ಏನಿದೆ ಅಂದರೆ ಭಗವದ್ ಅಧೀರತ್ವ ದರ್ಶನಂ, ಹೆಚ್ಚ ಅರ್ಥ ಕಾಮಯೋ ರೈಕ್ಯಂ ಭಗವದ್ ವಿಷಯತ್ವ ದರ್ಶನಂ, ತತ್ಸರ್ವಂ ದ್ರವ್ಯಾದ್ವೈತಂ ಮನ್ನೇ ತದರ್ಪಿತ ಮನೋ ವಚನಾತ್ಮ ಗೇಹ ಪ್ರಾಣ ಪುನಾತಿ ಇತ್ಯಾದಿನ ಉಚ್ಯತೆ ಇತ್ಯನ್ವಯ. ಅನೇನ ಜೀವಶ್ಯತಿ ಹರಿಣ ದ್ವೈತ ಮುಚ್ಚತೆ ತತ್ರವೇಚ ಅದ್ವೈತ ಶಬ್ದಾರ್ಥ ಗ್ರಹಣಂ ತ ಸ್ವರೂಪ ಐಕ್ಯಮಿತಿ ಶಿಕ್ಷಾ ಗ್ರಾಹ್ಯ ಇತಿ ಜ್ಞಾಯತೆ ಇತ್ಯರ್ಥ. ಅಂದರೆ ತನ್ನ ದೇಹದಲ್ಲಿ ದೇವರಿದ್ದಾರೆ, ಪತ್ನಿಯಲ್ಲಿ ದೇವರಿದ್ದಾರೆ, ಮಕ್ಕಳವರಾದರೂ ದೇವರಿದ್ದಾರೆ, ಎಲ್ಲ ದೇಹರಲ್ಲೂ ಕೂಡ ದೇವರಿದ್ದಾನೆ. ಆದ್ದರಿಂದ ಯಾವುದೇ ಕೆಲಸವನ್ನು ಮಾಡಿದಾಗಲೂ ಕೂಡ ಮುಟ್ಟೋದು ಯಾರಿಗೆ ಮುಟ್ಟುತ್ತೆ? ಯಥಾ ಪ್ರಕಾರ ಮಕ್ಕಳಾಡಿಸುವಾಗ, ಮಡದೇವಳ ಅಕ್ಕರದೆ ನಲಿಯುವಾಗ. ಅದಕ್ಕೇನಂತಾರೆ? ದ್ರವ್ಯಾದ್ವೈತ. ಭಾವಾದ್ವೈತ ಜಡವಸ್ತುಗಳಲ್ಲಿ ಮುಖ್ಯವಾಗಿ, ಇದು ಚೇತನಗಳಲ್ಲಿ ಮುಖ್ಯವಾಗಿ. ಅದು ದ್ರವ್ಯ ಭಾವಾದ್ವೈತ, ಅದು ದ್ರವ್ಯಾದ್ವೈತ. ಕ್ರಿಯೆಗಳಲ್ಲಿ ಬಂದಾಗ ಕ್ರಿಯಾದ್ವೈತ. ಈ ಮೂರು ಅದ್ವೈತಗಳನ್ನು ಹೇಳ್ತೇವೆ ಹೊರತು ಅದ್ವೈತಗಳು ತಿಳ್ಕೊಂಡು ಜೀವೇಶ್ವರ ಐಕ್ಯ ಮಾತ್ರ ಹೇಳೋದಿಲ್ಲ. ಅರ್ಥ ಆಯ್ತಾ? ಅದ್ವೈತ ಪದ ಉಪಯೋಗಿಸ್ತೀವಿ ನಾವು, ಇಲ್ಲ ಅಂತೇನಲ್ಲ. ಆದರೆ ಅದ್ವೈತ, ಇವ್ರು ಹೇಳೋ ಅದ್ವೈತಕ್ಕೂ ನಾವು ಹೇಳೋ ಅದ್ವೈತಕ್ಕೂ ಏನಿದೆ, ಬಹಳ ವ್ಯತ್ಯಾಸ ಇದೆ. ಅದನ್ನು ತಿಳ್ಕೊಂಡ್ಬಿಟ್ರೆ ಸರಿ ಹೋಯ್ತು. ಎಲ್ಲೆಲ್ಲಿ ಶಾಸ್ತ್ರಗಳಲ್ಲಿ ಅದ್ವೈತ ಹೇಳ್ತಾರೆ ಅಂತ ಹೇಳ್ತಾರೋ, ಏನು ಗಾಬರಿ ಆಗಬೇಕಾದ ಕಾರಣ ಇಲ್ಲ. ಯಾವ ಅದ್ವೈತ ಹೇಳ್ತಾರವರು? ಇದನ್ನೇ ವಿದ್ಯಾವಿನಯ ಸಂಪನ್ನೆ ಬ್ರಾಹ್ಮಣೀಯ ಗವಿಹಸ್ತಿರು, ಇದೇ ಅದ್ವೈತ. ಅಂದರೆ ದೇವರ ರೂಪರೂಪಗಳಲ್ಲಿ ಏನಿಲ್ಲ, ಭೇದ ಅದು ನಿಜವಾದ ಅದ್ವೈತ ಫೈನಲ್. ಭಾವಗಳಲ್ಲಿರಲಿ, ಕ್ರಿಯೆಗಳಲ್ಲಿ, ದ್ರವ್ಯಗಳಲ್ಲಿರಲಿ, ಗೊತ್ತಾಯ್ತಾ, ಯಾವುದರಲ್ಲಿದ್ದರೂ ಕೂಡ ಪರಮಾತ್ಮ ರೂಪರೂಪಗಳಿಗೆ ಭೇದ ಇಲ್ಲ ಅಂತ ತಿಳ್ಕೊಳ್ಳೋದೆ ನಿಜವಾದ ಅದ್ವೈತ. ಅದನ್ನ ನಾವು ಒಪ್ತೇವೆ. ಅದ್ವೈತಂ ಪರಮಾರ್ಥತಃ ಅಂತ ಬಂತ ಉಪನಿಷತ್ತಿನಲ್ಲಿ, ಇದು ಅದ್ವೈತಂ ಪರಮಾರ್ಥತ. ಇವ್ರು ಹೇಳೋ ಅದ್ವೈತ ಅಲ್ಲ. ಯಜ್ಞಶವ ನಿಷಿದ್ಧಂ ಸ್ಯಾತ್ ಏನ ಯತ್ರಯತೋ ನೃಪ ಸತೇ ನೇಹೇತ ಕರ್ಮಾಣಿ ನನೋರಾನ್ಯೈರನಾಪತಿ. ಆ ವಿಷಯ ಮುಗಿತು. ಇಷ್ಟೊತ್ತೇನು ಹೇಳಿದ್ರು, ಬ್ರಾಹ್ಮಣಾದಿ ವರ್ಣಗಳ ಧರ್ಮ, ಬ್ರಹ್ಮಚರ್ಯಾದಿ ಗೃಹಸ್ಥ ಆಶ್ರಮ ಧರ್ಮ ಎಲ್ಲ ಹೇಳಿದ್ರು. ಈಗ ಅಲ್ಲಿ ಕಂಡಕ್ಕೆ ವಾಪಸ್ ಹೋಗ್ತಾರೆ ಮತ್ತೆ. ಯಜ್ಞಶವ ಅನಿಷಿದ್ಧಂ ಸ್ಯಾತ್, ಯತ್ ಯಾವ ಧರ್ಮವೋ, ಯಶ ಯಾವನಿಗೆ, ಅನಿಷಿದ್ಧಂ ಸ್ಯಾತ್ ನಿಷಿದ್ಧವಲ್ಲವೋ ಅಂದ್ರೆ ವಿಹಿತಂ ಸ್ಯಾತ್ ಅಂತ. ನೀತಂ ಕುರು ಕರ್ಮತ್ವಂ ಏನ ತತ್ರ ಯತೋ ನೃಪ, ಯಾರಿಂದ ಯಾತರಿಂದ ಸತ್ಯ ಯಾವ ಕರ್ಮದಿಂದ ಅವನಿಗೆ ಸಾಧನೆ ಮಾಡಲಿಕ್ಕೆ ಸಾಧ್ಯ ಇದೆ, ಪ್ರಿಸ್ಕ್ರೈಬ್ಡ್ ಸತ ಏ ತತೇ ನೇಹೇತ ಕರ್ಮಾಣಿ ನರೋ ನಾಣ್ಯೈರನಾಪತಿ. ಅದೇ ಕರ್ಮಗಳನ್ನು ಮಾಡಿ ಸ ಉದ್ಧಾರ ಆಗಬೇಕೆ ಹೊರತು ಆಪತ್ತಿಲ್ಲ ಅಂದ್ರೆ ಬೇರೆ ಕರ್ಮ ಮಾಡಬಾರ್ದು. ಆಪತ್ ಬಂದ ಮಾಡ್ಬೋದು ಹೇಳಿದ್ದ, ಆಪತ್ ಬಂದ ಮಾಡ್ಬೋದೇ ಹೊರತು ಆಪತ್ತಿಲ್ಲ ಅಂದ್ರೆ ಏನ್ ಮಾಡ್ಬೇಕಾಗ? ಆಪತ್ ಬಂತು ಗಾಯತ್ರಿ ಹತ್ತು ಮಾಡ್ದ, ಯಾವಾಗ ಹತ್ತು ಮಾಡಿದ್ರೆ ತಪ್ಪೆ, ಗಾಯತ್ರಿ ಬಿಟ್ಟವನು ಅಂತಾನೆ ಹೆಸರು. ಆಪತ್ ಕಾಲ ಬೇರೆ, ಅನಾಪತ್ ಬೇರೆ, ಅರ್ಥ ಆಯ್ತಾ? ಈಗ ಅನಾಪತ್ ಯಾರು ಗೋಲ್ ಹಿಡ್ಕೊಂಡು ಹಿಡಿದಿದ್ದ, ವಾಸಿ ಆಗ್ಬೇಕು ಗೋಲ್ ಹಿಡ್ಕೊಂಡು ನೋಡಿದ್ರೆ ತಪ್ಪಲ್ವಾ? ಅದು ಗೋಲ್ ಹಿಡ್ಕೊಳ್ಳೋಕೆ ಒಂದು ಕಾರಣ ಇರುತ್ತೆ, ಅದ್ಭುತದಾನೆ ಮುಗಿದೋಯ್ತು ಅಷ್ಟೇ. ಆ ರೀತಿಯಿಂದ ಮನುಷ್ಯನಾದವನು ಆಪತ್ಕಾಲ ಅಲ್ಲದ ಹೊರತು ಯಾವ ಧರ್ಮದಲ್ಲಿರ್ಬೇಕು? ಯಾವಾಗಲೂ ತನ್ನ ವಿಹಿತವಾದ ಧರ್ಮದಲ್ಲಿ ಅನಿಷಿದ್ಧವಾದಂತಹ, ಗೊತ್ತಾಯ್ತ, ಏನ ಯತಃ ಅನಿಷಿದ್ಧ, ಯಾವ ಕರ್ಮದಿಂದ, ಯಾವತ್ತು ಯಾವ ರೀತಿ ಮಾಡೋದ್ರಿಂದ ಅನಿಷಿದ್ಧವಾದ ಕರ್ಮದಿಂದ ಮನುಷ್ಯ ಉದ್ಧಾರವಾಗ್ತಾನೋ ಅದೇ ಕರ್ಮ ಮಾಡಲಿಕ್ಕೆ ಇಷ್ಟಪಡಬೇಕೆ ಹೊರತು ಬೇರೆ ಅಲ್ಲ. ಇದನ್ನೇ ಉಪನಿಷತ್ ಹೇಳಿದ್ದು. ಕುರುವನ್ನೇವೆ ಹೇ ಕರ್ಮಾಣಿ ಇದೇ ವಿಷಯ ಶತಂ ಸಮಹ. ಅಲ್ಲೇನು ಹೇಳಿದ್ರು ಗೊತ್ತಾ? ಕರ್ಮಾಚರಣೆ ಮಾಡಿ ಯಾವಾಗ ಮಾಡಿ ಶತಂ ಸಮಹ ಹೋಲ್ ಲೈಫ್ ಅಂತ, ನೂರು ವರ್ಷನೂ ಹಾಗೆ ಇರಬೇಕು ಅಂತ ಹೇಳಿ. ಈ ಸರ್ಕಾರಿ ನೌಕರ ನೂರು ವರ್ಷ ಮಾಡೋದಿಲ್ಲ, ಏನ್ ಮಾಡ್ತಾನ ಅವನು? ರಿಟೈರ್ ಬೇಕು, ಕರ್ಮ ರಿಟೈರ್ ಆಗಬಾರ್ದು. ಮತ್ತೆ ಯಾವ್ದರಿಂದ? ವರ್ಣಾಶ್ರಮ ರಿಟೈರ್ ಆಗಕ್ಕೆ ಬರೋದಿಲ್ಲ. ಆದ್ರಿಂದ ದಿಧಿ ವಿಷಯ ಶತಂ ಸಮಹ, ಶತಂ ಸಮಾಹ ಅಪಿ ಜೀವಿತು ಏವಮೇವ ಇಚ್ಛೆ. ಹೀಗೆ ಮಾಡ್ಕೊಂಡು ಆಫೀಸ್ ಸರ್ವಿಸಲ್ಲಿ ಇರುವಾಗ ಹೇಗೆ ಕೆಲಸ ಮಾಡಬೇಕು ಹಾಗೆ ಬದುಕಿರೋವರೆಗೆ ಏನ್ ಮಾಡ್ಬೇಕು? ನಾವು ವರ್ಣಾಶ್ರಮ ಧರ್ಮ ಬಿಡಬಾರ್ದು. ಅದಕ್ಕೆ ಅಂತ್ಯ ಕರ್ಮನ ಹೆಂಗ್ ಮಾಡ್ತಾರೆ? ಆ ವರ್ಣಕ್ಕೆ ಆಶ್ರಮ ಹಿತವಾದ ರೀತಿಯಲ್ಲೇ ಮಾಡ್ತಾರೆ, ಹೋಗ್ತಾನೆ. ಅದಕ್ಕೆ ಯತಿ ಧರ್ಮ, ಯತಿಗಳನ್ನ ಏನ್ ಮಾಡಕ್ ಬರೋದಿಲ್ಲ, ದಾನ ಮಾಡಕ್ ಬರೋದಿಲ್ಲ. ಮತ್ತೆ ಹಿಂದೆ ಸತ್ತ ಹೋಗ್ಬಿಟ್ರಲ್ಲ ಅದು ಬಿಡಾಗಿಲ್ಲ, ಅದಕ್ಕೂ ಧರ್ಮ ಇದೆ. ಮತ್ತೆ ಅದೇ ರೀತಿಯಲ್ಲೇ ಮಾಡಬೇಕು. ಬ್ರಹ್ಮಚಾರಿಗೆ ಕಾಲ ಅದು ಗೃಹಸ್ಥನ ಎಲ್ಲದಕ್ಕೂ ದ್ವಿಧಿಗಳು, ಪ್ರತಿಯೊಂದು ದ್ವಿಧಿಗಳು ಕೂಡ ಯಾವ್ಯಾವ ಆಶ್ರಮಗಳಿಗೆ ವರ್ಣಗಳಿಗೆ ಏನ್ ಹೇಳಿದ್ದಾರೋ ಅದನ್ನೇ ಮಾಡಬೇಕು ಹೊರತು ಬದಲಾಯಿಸಕ್ ಬರೋದಿಲ್ಲ ಅಂತ ಹೇಳಿ. ಅದೇನು ಏನಾಯ್ತು ನಿಮ್ಮದ್ರಲ್ಲಿ? ಏನಾಯ್ತು ನಿಮ್ಗೆ? ಆಪತ್ತು ಅನಾಪತ್ತು ಅದು ಮತ್ತೆ ಹೇಳ್ಬಿಟ್ಟಿದ್ದಾರೆ. ಈಗ ಮತ್ತೆ ಹೇಳ್ಬೇಕು ಅದಕ್ಕೀಗ? ಆಪತ್ತು ಅಂದ್ರೆ ಆಪತ್ತು ಅಷ್ಟೇ. ದಿವಸ ಉದ್ದೇಶಪೂರ್ಕಲ್ಲಿ ಏಟ ಬರಬಾರ್ದು ಮನೆಗೆ ಅಷ್ಟೇ. ಮನೆಗೆ ಉದ್ದೇಶಪೂರ್ಕಲ್ಲಿ ಏಟ ಬರಬಾರ್ದು. 5 ಗಂಟೆಗೆ ಆರು ಮಾಡಕ್ಕಂತ 10 ಗಂಟೆಗೆ ಹೊರ 10 ಮಾಡ್ಬೋದು, ಆ ಥರ ಬರಬಾರ್ದು ಅಷ್ಟೇ. ಅನಿವಾರ್ಯ ಆಯ್ತು. ಅವ ಏನು ಬಸ್ನಲ್ಲಿ 6 ಗಂಟೆ ಇದ್ದು ಕಾದಿದ್ದು 10 ಗಂಟೆಗೆ ಬಸ್ ಬಂತು, ಏನು ಮಾಡ್ತಾನ ಅವನು? ಅಷ್ಟೇ, ಅದನ್ನು ಆಪತ್ತೇ ಅವ ಬಿಡಾಗಿಲ್ಲ. ಏತೈರನ್ಯಶ್ಚ ವೇದೋಕ್ತೈಹಿ ವರ್ತಮಾನ ಸ್ವಕರ್ಮಭಿ ಗೃಹೇಭ್ಯಶ್ಯ ಗತಿಂ ಸಯಾತ್ ರಾಜನ್ ತದ್ಭಕ್ತಿ ಭಂಗ್ನರಃ. ಏತೈಹಿ ಅನ್ಯೈಶ್ಚ ವೇದೋಕ್ತೈಹಿ ವರ್ತಮಾನ ಸ್ವಕರ್ಮಭಿ, ನಿತ್ಯ ನೈಮಿತ್ಯ ಕರ್ಮಗಳ ಜೊತೆಗೆ ವಿಶೇಷ ನಿತ್ಯ ನೈಮಿತ್ಯ ಕರ್ಮಗಳು ಅಂತಿರುತ್ತೆ ಅವುಗಳು ಏನಾಗಿರ್ಬೇಕು? ಅವೆಲ್ಲ ವೇದೋಕ್ತೈಹಿ ಅಷ್ಟೆ. ಪ್ರಿಸ್ಕ್ರೈಬ್ ಎಂಬ ಪದ ಮರಿಬಾರ್ದು. ಪ್ರಿಸ್ಕ್ರೈಬ್ ವೇದೋಕ್ತವಾಗಿರ್ತಕ್ಕಂತಹ ಸ್ವಕರ್ಮಭಿ ಸ್ವಹಿತ ಕರ್ಮಗಳಿಂದ ವರ್ತಮಾನ ಯಾವನು ಬದುಕ್ತಾನೋ ಅವನು ಗೃಹೇಪ್ಯಸ್ಯ ಗತಿಮ್ಯಾಯ, ಅವನು ಗೃಹಸ್ಥನಾಗಿದ್ದರೂ ಯೋಚನೆ ಇಲ್ಲ, ಸದ್ಗತಿಗೆ ಹೋಗ್ಬಿಡ್ತಾನೆ ಅಂತ ಹೇಳ್ಬಿಡ್ತಾನೆ. ಈ ರೀತಿ ಇದ್ರೆ ಗೃಹಸ್ಥರಾಗಿದ್ರು ಸದ್ಗತಿ ಹೋಗ್ತಾರೆ. ಯಯಾ ರಾಜನ್ ತದ್ಭಕ್ತಿ ಭಾಂಗರ, ಅವನು ಭಕ್ತಿ ಇರಬೇಕು, ದೇವರಲ್ಲಿ ಭಕ್ತಿ ಇದ್ದು ವರ್ಣಾಶ್ರಮಿತವಾದ ಕರ್ತವ್ಯಗಳನ್ನು ಮಾಡಿಕೊಂಡಿದ್ರೆ ಗೃಹಸ್ಥಾಶ್ರಮೇ ಕೂಡ ಸನ್ಯಾಸ ಮುಕ್ತಾಗ್ತಾನೆ. ಸನ್ಯಾಸಿಗಳು ಕೇಳಬೇಕು ಆ ರೀತಿ ಅರ್ಥ. ಗೃಹಸ್ಥಾಶ್ರ ಗೃಹಾಶ್ರಮಕ್ಕಿನ್ನು ಕರೋತ್ಯ ವದ್ಯಂ, ಗೃಹಸ್ಥಾಶ್ರಮದ ಮುಕ್ತಿ ಇಲ್ಲ ಅಂತ ತಿಳ್ಕೊಂಡಿದ್ರೆ ಬಿಟ್ಟುಬಿಡಿ ಅಂತ ಹೇಳಿ. ಏತೈರನ್ಯಶ್ಚ ವೇದೋಕ್ತೈರ್ ವರ್ತಮಾನ ಸ್ವಕರ್ಮಭಿ ಗೃಹೇಪ್ಯಶ್ಚ ಗತಿಂ ಯಾಯಾತ್ ರಾಜನ್ ತತ್ಪದ್ಧಿ ವಾಂಗರಃ. ಯಥಾ ಹಿ ಯೂಯಂ ನೃಪದೇವ ದುಸ್ತ್ಯಜಾತ್ ಆಪದ್ಗಣಾದುತ್ತರಿತಾನನು ಪ್ರಭೋ ಯತ್ಪಾದ ಪಂಕೇರುಹ ಸೇವಯಾ ಭವಾನ್ ಅಹಾರ್ಷೀನ್ ನಿರ್ಜಿತ ದಿಗ್ಗಜಃ ಕ್ರತುಃ. ಏತೈರನ್ಯಶ್ಚ ವೇದೋಕ್ತೈ, ಇದನ್ನ ಅರ್ಥ ಮಾಡ್ಕೊಂಡು ಸ್ವಕರ್ಮಭಿ ಅದನ್ನಿಟ್ಕೊಂಡು ಆಚಾರ್ಯರು ಪುರುಹುಂಶಚ ಕರ್ಮ ನಿಜಂ ನಿಯತಂ ಹರಿಪಾದ ವಿನಮ್ರಧಿಯ ಸತತಂ, ಅದೇ ಭಕ್ತಿಮಾನ್ ನರಹ. ಹರಿಪಾದ ವಿನಮ್ರಧಿಯ ಭಕ್ತಿಮಾನ್ ನಾಯಿ, ಇದೆಲ್ಲ ಕೂಡ ಇದು ಭಕ್ತಿ ಇದೆ ಅಂಥೇಳಿ ಕರ್ಮ ಬಿಡಾಗಿಲ್ಲ, ಕರ್ಮ ಮಾಡ್ತೀವಿ ಅಂತ ಭಕ್ತಿ ಬಿಡಾಗಿಲ್ಲ. ಅರ್ಥ ಆಯ್ತಾ? ಈಗ ಅವರು ಎರಡು ಬಂದ್ಬಿಡ್ತಾರೆ, ಭಕ್ತ ಅಂತೇಳಿ ಸಂಧಾನ ಬಿಟ್ಬಿಡ್ತಾರೆ ಅದು ತಪ್ಪು, ಸಂಧಾನ ಮಾಡ್ತೀನಿ ಅಂತ ಭಕ್ತಿ ಬಿಟ್ಬಿಡ್ತಾರೆ ಇನ್ನೊಂದು ತಪ್ಪು, ಕಹಿಯಾರಿ ಕಲಿ ಮಾಡ್ತಿರ್ತಾರೆ ಅದು ತಪ್ಪು, ಎರಡನ್ನು ಬ್ಯಾಲೆನ್ಸ್ ಮಾಡ್ಬೇಕು. ದೇ ಶುಡ್ ಗೋ ಟುಗೆದರ್ ಯಾವಾಗಲೂ ಕೂಡ ಒಮ್ಮೆ ಕೂಡ ಬಿಡಬಾರದು. ಗೃಹೇಪ್ಯಶ ಗತಿಂ ಯಾತ್ ರಾಜನ್ ತದ್ಭಕ್ತಿಭಾನ್ ನರಹ ಯಥಾ ಹಿಯೂಯಂ. ಈ ದೃಷ್ಟಾಂತ ಕೊಡ್ತಾರೆ ನಾರದ. ಯಾರು ಹೇಳ್ತಾ ಇರ್ತಾರೆ ನಾರದರು ಇದನ್ನೆಲ್ಲ ಕೂಡ ಧರ್ಮರಾಜನು ಹೇಳ್ತಾರೆ. ಯಥಾ ಹಿ ಯೂಯಂ ನೃಪದೇವ, ಕೆಲವು ನೃಪದೇವ ನೃಪಗಳಿಗೆ ರಾಜ ಚಕ್ರವರ್ತಿ ನೃಪದೇವ, ನೃಪಾಣಾಂ ದೇವ ನೃಪದೇವ, ರಾಜರಿಗಳಿಗೆ ದೇವತೆಯಾದ ಕೆಲವು ಧರ್ಮರಾಜ. ಯಥಾ ಹಿ ಯೂಯಂ, ನೀವ ನಿಮ್ಮನೇ ತಗೊಂಡ ದೃಷ್ಟಾಂತ. ಈಗ ದುಶ್ಚತಾತ್ ಆಪದ್ಗಣಾದ್ ಉತ್ತರಿತಾನ್ ಅನುಪ್ರಭೋ. ಎಂಥ ಆಪತ್ ಬಂದಿತ್ತು ಗೊತ್ತಾ ನಿಮಗೆ? ಆಪತ್ ಬೇರೆ, ಆಪದ್ಗಣ ಬೇರೆ. ಆಪದ್ಗಣ ಅಂದ್ರೇನು? ಬೆಟಾಲಿಯನ್ ಆಫ್ ಕ್ಯಾಲಮಿಟೀಸ್. ಅದು ಬಂದಿತ್ತಲ್ಲ ನಿಮಗೆ, ಅದರಿಂದ ಏನಾದ್ರಿ ನೀವು ದುಶ್ಚಜ. ಎಲ್ಲದು ಸಾರ್ಗಿನ ಮನೆ ಪ್ರಸಂಗ ಬದಲಿಗೆ ಸಾಧ್ಯ ಇತ್ತು. ಅದು ಹಿಡಿಮರಾಸುರ ಬಕಾಸುರ ದುರ್ಯೋಧನ ಹಾಕಿದ ಕಾಲಕೂಟ ಒಂದಕ್ಕಿಂತ ಒಂದು ಪ್ರಾಬ್ಲಮ್. ಆದ್ರೆ ಅವೆಲ್ಲ ಏನಾದ್ರು ಉತ್ತರಿತ ಎಲ್ಲ ದಾಟಿಬಿಟ್ರಿ ನೀವು. ದಾಟಲಕ್ಕಾಗದಂತಹ ಆಪದ್ಗಣಗಳಿಂದ ನೀವೆಲ್ಲ ಏನಾಗಿಬಿಟ್ರಿ? ಉತ್ತರಿತ ಎಲ್ಲ ದಾಟ್ಕೊಂಡ್ಬಂದುಬಿಟ್ರಿ. ಯಾತಕ್ಕೆ? ಯತ್ಪಾದ ಪಂಕೇರುಹ ಸೇವಯ, ಯಾರ ಪಾದ ಕಮಲ ಪಂಕೇರುಹ ಅಂದ್ರೆ ಕಮಲ, ಯಾರ ಪಾದ ಕಮಲದ ಸೇವನೆಯಿಂದಾಗಿ ನೀವೆಲ್ಲ ಏನ್ ಮಾಡಿದ್ದೀರಿ? ಅಂತ ಆಪದ್ಗಣಗಳಿಂದ ಪಾರಾಗಿದ್ದೀರಿ. ಅದನ್ನ ಕುಂತಿ ಹೇಳ್ತಾಳೆ. ವಿಷಾದ ದವಾಗ್ನೇಹೇ, ವಿಷದಿಂದ ದವಾಗ್ನಿಯಿಂದ ಎಷ್ಟರ್ತಿ ಕಾಪಾಡಿದ್ದಿ ಕೃಷ್ಣ ಅಂತ ಕುಂತಿ ಸ್ಮರಣೆ ಮಾಡ್ತಾಳೆ. ಹಿಂದೆ ಪ್ರಸವಸ್ಕಂದಲ್ಲಿ ಬಂದಿತ್ತಾಗಲೇ. ಭವಾನ್ ಅಹಾರ್ಷಿ ನಿರ್ಜಿತ ದಿಗ್ಗಜ ಕ್ರತುಹು, ಅಷ್ಟೇ ಇಲ್ಲ, ನಿರ್ಜಿತ ದಿಗ್ಗಜ ಕ್ರತುಹು. ಭವಾನ್ ಅಹಾರ್ಷಿ, ನೀನು ದಿಗ್ಜಿತ ದಿಗ್ಗಜ ಅಂದ್ರೆ ಎಲ್ಲಾ ದಿಕ್ಕುಗಳಲ್ಲಿದ್ದಂತಹ ದೊಡ್ಡ ದೊಡ್ಡ ರಾಜರುಗಳನ್ನು ಗೆದ್ದು, ಕ್ರತುಹು ನಿರ್ಜಯ, ರಾಜಸ್ವಯಾಗವನ್ನು ಪೂರೈಸಿ ಬಿಟ್ಟು ನೋಡಿದೀಯಾ ಅಂತ ಹೇಳಿದೆ. ಕ್ರತು ಅಂದ್ರೆ ರಾಜಸ್ವಯಾಗ, ರಾಜಸ್ವಯಾಗವನ್ನು ನೀವು ಒಂದು ದೊಡ್ಡ ದಿಗ್ಗಜ ಶಬ್ದೇನ ದಿಕ್ಪಾಲಾನ್ ಉಪಲಕ್ಷಯತಿ. ದಿಗ್ಗಜರು ಅಂದ್ರೆ ಧಾನ್ಯಗಳನ್ನು ಗೆದ್ದರಲ್ಲ, ದಿಕ್ಪಾಲಕರನ್ನು ಗೆದ್ದು ಬಿಟ್ಟಿದ್ದಾರೆ. ಪಾಂಡವರು ಏನ್ ಮಾಡಿದ್ರಾಗ ಸಕಲ ಲೋಕಗಳನ್ನು ಗೆದ್ದುಬಿಟ್ರು. ಅರ್ಜುನ ಗೆದ್ದಿದ್ದು, ವಿರಳ ಗೆದ್ದಿದ್ದು ಲಿಮಿಟೆಡ್. ಭೀಮಸೇನ ದೇವರು ಮಾಡಿದ್ದೇನು? ಇಂದ್ರಾದಿ ದೇವತೆಗಳು ಯುದ್ಧಕ್ಕೆ ಬಂದರಂತೆ ಭೀಮಸೇನ ಮೇಲೆ. ಹೇಗೆ ಬಂದರು? ಡೈರೆಕ್ಟಾಗಿ ಬರಲಿಲ್ಲ. ಹೇಗೆ ಬಂದರು? ಅವರೆಲ್ಲ ಆನೆ ಮೊದಲಾದ ರೂಪದಲ್ಲಿ ಬಂದರು. ಸೋಲಿಸ್ಬಿಡ್ತಾರೆ ಭೀಮಸೇನ ದೇವರು, ಅವರೆಲ್ಲ ಸೋತಾಡ್ಬಿಡ್ತಾರೆ. ಅದರಿಂದ ಏನಾಯ್ತು? ಈಗ ದೇವತೆಗಳನ್ನು ಗೆದ್ದು ಮಾಡಿದಾಗ ಆಗ ಗರುಡ ಶೇಷರು ಯುದ್ಧಕ್ಕೆ ಬಂದಿದ್ದಿರುತ್ತೆ ಬೇರೆ ರೂಪದಲ್ಲಿ, ಗೆದ್ದು ಬಿಡ್ತಾರೆ ಭೀಮಸೇನ. ದೇವರು ರಾಜಯಾಗ ಎಂಥ ಯಾಗ ಆಯ್ತದ? ವಿಶ್ವವನ್ನೇ ಗೆದ್ದಂತ ಯಾಗ ಆಯ್ತು. ಇನ್ನು ಬ್ರಹ್ಮದೇವರು ಬರೋ ಚಾನ್ಸ್ ಇಲ್ಲ. ಯಾಕೆ? ಬಾವಿಯವರು ಭೀಮಸೇನ ಅವರೇ ಆದ್ದರಿಂದ ಅವ್ರ ಪ್ರಶ್ನೆ ಇಲ್ಲ. ಇಂದ್ರಾದಿ ದೇವತೆಗಳು ಯಾತಕ್ಕೆ ಬಂದರು ಅಂದ್ರೆ ಕೆಲವರಿಗೆ ಅಸುರಾವೇಶ, ಕೆಲವರಿಗೆ ಕೀರ್ತಿ ಕೊಡೋ ಉದ್ದೇಶ. ಇಂದ್ರನೇ ಅರ್ಜುನ ಆದ್ರಿಂದ ಕೀರ್ತಿ ಬರಲಿ ಅಂತ ಮಾಡಿದ್ರು. ಪಾಂಡವರು ಮಾಡಿದ್ರೆ ಯಾರಿಗೆ ಕೀರ್ತಿ ಬಂದಾಗಾಯ್ತದ? ಅರ್ಜುನಿಗೆ ಬಂತಲ್ಲ. ಹರಿ, ಅದಕ್ಕೆ ಜಹರ್ಷಿ ದಿಗ್ಗಜ ದಿಗ್ಗಜ ಕ್ರತು, ದೊಡ್ಡ ದಿಕ್ಪಾಲಕರನ್ನು ಗೆದ್ದು ಯಜ್ಞ ಮಾಡಿದ್ದೀರಲ್ಲ, ಇನ್ನೇನ್ ಬೇಕು ಅದಕ್ಕಿಂತ? ಇದೆಲ್ಲ ಏನ್ ಪ್ರಾಕ್ಟಿಕಲಿ ತೋರಿಸಿದ್ರೀಗ. ದೇವ್ರು ನಂಬ್ಕೊಂಡು ಬದುಕಿದ್ರೆ ಆಪತ್ತು ಬರೋದಿಲ್ಲ, ಆಪತ್ತು ಬಂದ್ರೆ ಎಲ್ಲದಕ್ಕೆ ಬರುತ್ತೆ ಅಂತ ಹೇಳಿದ್ರಲ್ಲ, ನೀವೇ ಸಾಕ್ಷಿ ಅದಕ್ಕೀಗ. ಅದಕ್ಕೆ ನಾವೇನ್ ಮಾಡ್ಬೇಕಾಗ? ನಾವೇ ಸಾಕ್ಷಿ, ನಾವೇ ಅನ್ಕೋಬೇಕು. ಎಷ್ಟು ಕಡೆ ಪಾರಾಗಿರ್ತೀವಿ ಗೊತ್ತಾ ಆಪತ್ತಿನೊಳಗೆ? ನೆನೆಸ್ಕೊಂಡು ಆಪತ್ತಿಂದ ಪಾರಾಗದಿಂದ ಪ್ರಸಂಗ ಒಂದು ಸಿಗದೇ ಇಲ್ಲ ನಮಗೆ. ಸ್ವಲ್ಪ ಜಾರಿ ಬಿಡಬಹುದು, ಸ್ವಲ್ಪ ಬಿದ್ದಿರ್ಬೋದು ಆಯ್ತಷ್ಟೇ. ಸ್ವಲ್ಪ ಜಾರಿ ಹಿಡ್ಕೊಂಡ ನಾವೇನ್ ಮಾಡ್ತೀವಿ? ಆಗ ನಾನು ಹಿಡ್ಕೊಂಡ್ಬಿಟ್ಟೆ ಅಂತ ಅಲ್ಲಿ ಅಪ್ಲೈ ಮಾಡ್ಕೊತೇವೆ. ನಾನು ಹಿಡ್ಕೊಳ್ಳೋದಾದ್ರೆ ಕಾಲು ಹೇಳ್ತಿದ್ದಿಲ್ಲ ಫಸ್ಟ್ ಅಲ್ಲಿ. ಸ್ವಾತಂತ್ರ್ಯ ಇದ್ರೆ ಏನ್ ಮಾಡ್ತಿದ್ವಿ ನಾವು? ಕಾಲು ಹೇಳ್ತಿದ್ವಿ. ದೇವರ ಬುದ್ಧಿ ಕೊಟ್ಟಾ, ಕೈ ಕೆಲಸ ಮಾಡಿದ್ರು, ಎಲ್ಲ ಆಯ್ತು, ಗ್ರಿಪ್ ಸಿಕ್ತು, ಪುಣ್ಯಕ್ಕೆ ಆಯ್ತು. ಇದೆಲ್ಲ ಯಾರ ದಯ? ಅದು ದೇವ್ರ ದಯ. ಅದಿಲ್ಲದೆ ಹೋದ್ರೆ ಏನಾಗ್ಬೋದಾಗಿತ್ತು? ಪುರುಷ ಹುಟ್ಟಿ ಬಂದ, ಎಂತ ದೇವ್ರ ದಯ ಗೊತ್ತು? ಗರ್ಭದಲ್ಲಿ ಸತ್ತು ಯಾರೇನ್ ಮಾಡ್ತಿದ್ರು? ಹೌದಲ್ಲ, ಮುಂದೆ ಯಾವ ಬೇಕಾದ್ರೆ ಸಾಯ್ಬೋದು. ತಂದೆ ತಾಯಿ ಬೆಳೆಸೋ ರೀತಿ ನೋಡಿಬಿಟ್ರೆ ಮಕ್ಳು ಬದುಕು ಪವಾಡ ಅಂತ ತಿಳ್ಕೋ. ಮಕ್ಳು ಬದುಕೋದು ಎಷ್ಟು ಕೇರ್ಲೆಸ್ ಆಗಿರ್ತಾರೆ. ತಿರುಬಾರ ತಿಂತಾರೆ, ಕುಡಿಬಾರ ಕುಡಿಸ್ತಾರೆ, ಇನ್ನೂ ಮಕ್ಕಳು ಬದುಕಿದ್ದು ಯಾರ ದಯ? ಅದು ದೇವ್ರ ದಯ ಅಷ್ಟೇ. ಇದೆಲ್ಲ ಯೋಚನೆ ಮಾಡಿದರೆ ಪ್ರತಿಯೊಂದು ಹಂತದಲ್ಲೂ ಕೂಡ ನಾವು ಯಾರು ಸ್ಮರಣೆ, ದೇವ್ರ ಸ್ಮರಣೆ ಮಾಡೋಕೆ ಬರುತ್ತ. ನಾವು ಬದುಕಿರೋದು, ಇರೋದು, ಇವರಿಗೆ ಬಂದಿರೋದು ಎಲ್ಲ ಕೂಡ ದೇವ್ರ ದಯ. ಆಗ ನಮಗೆ ನಾಸ್ತಿಕೆ ಬುದ್ಧಿ ಹೊರಟೋಗಿ. ಅಹಂ ಪುರಾಭವಂ, ಈಗ ತಮ್ಮ ಕತೆ ಹೇಳ್ಕೊತಾರೆ. ನಿಮ್ಮ ಕತೆ ಆಯ್ತಾ, ನನ್ನ ಕತೆ ಕೇಳಿ ಅಂತ ಹೇಳ್ತಾರೆ. ಅಹಂ ಪುರಾಭವಂ ಕಶ್ಚಿತ್ ಗಂಧರ್ವ ಉಪಬರ್ಹಣ ನಾಮ್ನಾತೀತೇ ಮಹಾಕಲ್ಪೇ ಗಂಧರ್ವಾಣಾಂ ಸುಸಮ್ಮತ. ಅಹಂ ಹಿಂದೆ, ಅಹಂ ಪುರ, ಅಹಂ ಪುರಾತೀತ ಭವೇ ಮಮ್ಮನೆ ಅಂತ ಹೇಳಿದ್ರು ನಮ್ಮ ಕಥೆನ. ಪುರ ಹಿಂದೆ, ಹಿಂದಿನ ಕಲ್ಪದೊಳಗೆ ಅಂತ ಬರೀತಾರೆ. ಇದು ಮಹಾಕಲ್ಪೆ, ಅತೀತೆ ಮಹಾಕಲ್ಪೆ, ಹಿಂದಿನ ಮಹಾಕಲ್ಪದೊಳಗೆ. ಉಪಬರ್ಹಣ ಕಶ್ಚಿತ್ ಗಂಧರ್ವ ಅಭವಂ, ಉಪಬರ್ಹಣ ಹೆಸರಿನ ಗಂಧರ್ವನಾಗಿದ್ದೆ ನಾನೊಬ್ಬ ಗಂಧರ್ವ. ಹೆಸರೇನಾಗ ಉಪಬರ್ಹಣ ಅಂತ ಹೇಳಿ. ಉಪಬರ್ಹಣ ಶಬ್ದಕ್ಕೆ ಇನ್ನೊಂದು ಅರ್ಥ ಇದೆ. ಉಪಬರ್ಹಣ ಅಂದ್ರೆ ಏನು? ತಲೆದಿಂಬು ಅಂತ ಅರ್ಥ. ಅದು ಕಾಮನ್ ನೌನ್, ಇದು ಪ್ರಾಪರ್ ನೌನ್, ಅಷ್ಟೇ ವ್ಯತ್ಯಾಸ. ಕಾಮನ್ ನೌನ್ ಬೇರೆ, ಪ್ರಾಪರ್ ನೌನ್ ಬೇರೆ. ಉಪಬರ್ಹಣ ನಾಮ್ನ ಅತೀತೆ ಮಹಾಕಲ್ಪೆ ಗಂಧರ್ವಾಣಾಂ ಸುಸಂಬಂಧ. ಗಂಧರ್ವರಿಗೆ ಭಾರಿ ಪ್ರಿಯ. ನಾನು ಗಂಧರ್ವನಾಗಿದ್ದೆ, ಗಂಧರ್ವರ ಪ್ರಿಯನಾಗಿದ್ದೆ. ನಾನು ಹೇಗಿದ್ದೆ ಗೊತ್ತಾಗ ಹೇಳ್ತಾರ ಇವರು ರಾಡದರು. ರೂಪ ಪೇಶಲ ಮಾಧುರ್ಯ ಸೌಗಂಧ್ಯ ಪ್ರಿಯ ದರ್ಶನ ಸ್ತ್ರೀಣಾಂ ಪ್ರಿಯತಮೋ ನಿತ್ಯಂ ಸ ಮತಃ ತತ್ಪುರ ಲಂಪಟ. ನಾನು ಹೇಗಿದ್ದೆ ಅಂತ ಹೇಳ್ತಾರೆ. ಎಲ್ಲಿದೆ ತಪ್ಪುಂಟಾಗಿದೆ ಅದರೊಳಗೆ. ಮತ್ತಸ್ತತ್ವರ ಲಂಪಟಃ ಹೇಗಿದ್ದೆ ನಾನು ಅಂತ ಕೇಳಿದರೆ, ರೂಪ ಪೇಶಲ ಸೌಂದರ್ಯ, ರೂಪದೊಳಗೆ ಕೋಮಲತೆಯೊಳಗೆ ಮಾಧುರ್ಯದೊಳಗೆ ಸೌಗಂಧ್ಯದೊಳಗೆ ಎಲ್ಲರಿಗೂ ಭಾರಿ ಅಟ್ರಾಕ್ಟಿವ್ ಆಗಿದ್ದೆ, ಪ್ರಿಯದರ್ಶನ ಅಟ್ರಾಕ್ಟಿವ್ ಆಗಿದ್ದೆ ನಾನು. ವಿಶೇಷದ ಸ್ತ್ರೀಣಾ ಪ್ರಿಯತಮೋ ನಿತ್ಯಂ, ಹೆಂಗಸರಿ ಬಹಳ ಪ್ರಿಯ ಆಗಿಬಿಟ್ಟಿದ್ದೆ. ಮತ್ತಃ ತತ್ಪುರ ಲಂಪಟಃ, ನನಗೆ ಗರ್ವ ಬಂದ್ಬಿಡ್ತು ಅಂತೇಳಿ, ಬಹಳ ಗರ್ವ ಬಂದ್ಬಿಡ್ತು. ಗರ್ವ ಬಂದ್ಬಿಡ್ತು, ಏನಾಯ್ತು ಅಲ್ಲಿಗೆ? ಗರ್ವ ಬಂದು ನಾನು ದಾರಿ ತಪ್ಪು ಪ್ರಸಂಗ ಬಂತು ಅಂತ ಹೇಳಿದ. ಮತ್ಪುರ ತತ್ಪುರ, ತತ್ಪುರ ಅಂದ್ರೆ ದೇಹ, ಅವರ ಮನೆ, ಗೇಹ ದೇಹ ಎರಡಕ್ಕೂ ಪುರ ಅಂತ ಕರೀತಾರೆ. ಏನ್ ಮಾಡಿದೆ ನಾನು, ದಾಸಾಂಪುರಿಗೆ ಹೇ ಲಂಪಟ ಸ್ನಾತು ಮುತ್ಸುಕ ಮನಃ, ಕಣ್ಕಂಡ್ರ ಮನೆಗೆ ಹೋಗ್ತಾ ಇದ್ದೆ, ಅಲ್ಲಿ ಅಟ್ರಾಕ್ಟಿವ್ ಪರ್ಸನ್ ಕರೀತಿದ್ರು ಹೋಗ್ತಿದ್ದೆ, ಎಂಜಾಯ್ ಮಾಡ್ಕೊಂಡು ಇದ್ದುಬಿಟ್ಟೆ ಅಂತ ಹೇಳ್ಬಿಡ್ತಾ. ಏಕದಾ ದೇವಸತ್ರೇತು ಗಂಧರ್ವಾಪ್ಸರ ಸಾಂಗಣಾಹ ಉಪಭೂತ ವಿಶ್ವಸೃಗ್ಭಿ ಹರಿಗಾಥೋಪಗಾಯನೇ. ಏಕದಾ ದೇವಸತ್ರೇ, ಒಂದು ಸಲ ದೇವತೆಗಳು ಯಜ್ಞವನ್ನು ಮಾಡಿದರು. ಜ್ಞಾನಸತ್ರ ಇದೆ, ದೇವಸತ್ರ. ದೇವತೆಗಳು ಬಹುಜನ ದೇವತೆಗಳು ಸೇರಿದ ಮಾಡಿದಾಗ ಏನಂತ ಕರೆದಕ್ಕೆ ದೇವಸತ್ರ ಅಂತ ಕರೀತಾರೆ. ಸ್ವಾಮಿ ಪ್ರೋಗ್ರಾಮ್ ಅಂತಾರಲ್ಲ ಆ ಟೈಪ್ ದೇವತೆಗಳ ಪ್ರೋಗ್ರಾಮ್, ಬಹಳ ದೊಡ್ಡ ಪ್ರೋಗ್ರಾಂ. ಗಂಧರ್ವಾಪ್ಸರ ಸಗಣ ಹಾ ಉಪಭೂತಾ, ಆ ಸಮಾರಂಭಕ್ಕೆ ಏನು ಮಾಡಿದ್ರು? ಇದೆಲ್ಲ ಆಗ್ಬೇಕಲ್ಲ, ಡ್ಯಾನ್ಸು ಸಂಗೀತ ಎಲ್ಲ ಆಗ್ಬೇಕಲ್ಲ, ನಮಗೆ ಈಗ ನಡೀತಾ ಇದೆ ಅದೆಲ್ಲ ಕೂಡ. ದೇವತೆಗಳು ಹೇಗೆ ಕಳಿಸಿರುತ್ತೆ ಇಲ್ಲ, ಗಂಧರ್ವನ್ನು ಕರೆಸ್ತಾರೆ, ಇದೆಲ್ಲ ಪ್ರೋಗ್ರಾಮ್ ಕೊಡಬರ್ರಿ, ಹಾಡ್ರಿ, ಕುಳಿರಿ ಅಂತ ಕರೀತಾರೆ. ಉಪಭೂತಾಹ ವಿಶ್ವಸೃಗ್ಭು, ವಿಶ್ವಸೃಗ್ಭು ಅಂದರೆ ಪ್ರಜಾಪತಿಗಳು, ಪ್ರಜಾಪತಿಗಳು ಕರೆದರು. ಹರಿಗಾಥೋಪಗಾಯನೇ, ಆದರೆ ವಿಶೇಷ ಅಂದರೆ ಅವರು ಮಾಡ್ತಿದ್ದು ನಾವು ಮಾಡ್ತಿದ್ದೆ ಅಲ್ಲಿ ಕಂಪೇರ್ ಮಾಡೋದ್ರಲ್ಲಿ ಅರ್ಥ ಇಲ್ಲ. ಅವರೆಲ್ಲ ಏನು ಮಾಡಿ, ಹರಿಗಾಥೋಪಗಾಯನೇ, ಹರಿಗಾಥ ದೇವರ ಗುಣಗಳನ್ನು ಆಚಾರ್ಯ ಹೇಳ್ತಾ, ಆನಂದ ತೀರ್ಥಕೃತ ಹರಿಗಾಥ, ಹರಿಗಾಥ ದೇವರ ಒಂದು ಕೊಂಡಾಡ್ತಕ್ಕ ಸ್ತೋತ್ರಗಳನ್ನು ಹಾಡೋದಕ್ಕೆ ನಮ್ಮನ್ನೆಲ್ಲ ಕರೆದರು. ನಾವೆಲ್ಲ ಹೋದ್ವಿ. ಇದರಿಂದ ಎಚ್ಚರಿಕೆ ಕೊಟ್ಟಾಗ ಸಮಾರಂಭಗಳಲ್ಲಿ ನರ್ತನ ಗೀತೆಗಳಿರಲಿ, ಅದು ಹೇಗಿರಬೇಕೆಲ್ಲ ಕೂಡ. ಹರಿ ಸರ್ವೋತ್ತೋ ಪ್ರತಿಭಾ, ಸರ್ವೋತ್ತೋತ್ತು ಪ್ರತಿಪಾದಕ ಆಗಬೇಕು ಹೊರತು ಬೇರೆ ಆಗಿರಬಾರ್ದು ಅಂತ. ಏಕದ ಅಗಾಯಂತ ತದ್ವಿಧಿ ಸ್ವಾಹಂ ಸ್ತ್ರೀಭಿ ಪರಿವೃತೋ ಗತಃ ಜಾತ್ವಾ ವಿಶ್ಲೇಷಿಸ್ತನ್ಮೇ ಹೇಳನಂ ಶೇಪು ರೋಜಸ. ಅಗಾಯಂತ ವಿಧಿತ್ವಾಹಂ, ನನಗೆ ಗೊತ್ತಾಯ್ತು ಕರೆದಿದ್ದು, ನಾನು ಹೊರಟೆ. ಸ್ತ್ರೀಭಿ ಪರಿವೃತೋ ಗತಃ, ಅದು ಅನೇಕ ಹೆಂಗಸರ ಸಮೇತ ಹೊರಟೆ ನಾನು. ಜ್ಞಾತ್ವಾ ವಿಶ್ಲೇಷಿಸ್ತನ್ಮೇ ಹೇಳನಂ ಶೇಪು ರೋಜಸ, ನಾನೇನು ಮಾಡಿದೆ, ಮೊದಲನೇದಾಗಿ ಒಂದು ಸಭಾ ಗಾಂಭೀರ್ಯವನ್ನು ಬಿಟ್ಟೆ ಅಂತ ಹೇಳಿದ. ಸ್ತ್ರೀಭಿ, ಯಾವುದೋ ಸ್ತ್ರೀಯರ ಜೊತೆ ಹೊರಟು ಬಿಟ್ಟೆ, ಒಂದು ತಪ್ಪಾಯಿತು. ಮತ್ತೆ ಇನ್ನೇನು ಮಾಡಿದೆ, ಹೇಳನ ನಾನು ತಪ್ಪಾಗಿ ಹಾಡಿದೆ. ಕೇರ್ಲೆಸ್ ಆಗಿ ಹಾಡ್ಬೇಕಾದ್ರೆ ಏನು ಮಾಡಿಬಿಡ್ತಾರೆ, ಏನು ಮಹಾ ನಾನು ಎಲ್ಲ ಗೊತ್ತಿದೆ ಅಂತ ಏನು ಮಾಡಿಬಿಡ್ತಾರೆ ಮನುಷ್ಯ. ಅವಹೇಳನೆ ಮಾಡಿದ ಲೆಕ್ಕ, ಅವ್ರಿಗೆ ಗೊತ್ತಾಯ್ತು, ಅವರಿಗೆ ಪ್ರಜಾಪತಿಗಳಿಗೆ ಗೊತ್ತಾಗ್ಬಿಡ್ತು, ಶಾಪನೆ ಕೊಟ್ಬಿಟ್ರು ಅಂತ ಹೇಳಿ. ನೀನು ಅರ್ಥ ಮಾಡ್ಕೋಬೇಕು, ಯಾವ್ದಾದ್ರು ಸಮಾರಂಭಗಳಿಗೆ ಕರೆದಿದ್ರೆ ಅದು ಗೌರವ ಅಂತ ತಿಳ್ಕೋಬೇಕೆ ಹೊರತು ಅದು ಏನು ತಿಳ್ಕೋಬಾರ್ದು, ಅಹಂಕಾರ ಅಂತ ತಿಳ್ಕೊಳಕ್ಕೆ ಹೋಗ್ಬಾರ್ದು. ಅಹಂಕಾರ ಬಿಟ್ಟರೆ ಏನಾಗುತ್ತದೆ, ಅದೇ ಕಾರ್ಯಕ್ರಮ ಅವನಿಗೆ ಉದ್ಧಾರ ಮಾಡೋದ್ರಲ್ಲಿ ಏನಾಗುತ್ತದೆ, ನಾಚಿಗೆ ಎಷ್ಟೋ ಜನ ಹಾಗೆ ಮಾಡ್ತಾರೆ, ಕೇರ್ಲೆಸ್ ಆಗಿ ಹೇಳ್ಬಿಡೋದು, ಹುಚ್ಚುಚ್ಚ ಮಾತಾಡೋದು, ಅಗಲ ಮಾಡಿಬಿಡ್ತಾರೆ. ಶೇಪುರೋಜಸ, ತಮ್ಮ ಶಕ್ತಿಯಿಂದ ಶಾಪ ಕೊಟ್ಟರು. ಏನಂತ, ಯಾಹಿತ್ವಂ ಶುದ್ರತಾಮಾಶು ನಷ್ಟ ಸ್ತ್ರೀಹಿ ಕೃತ ಹೇಲನಃ ತಾವತ್ ದಾಸ್ಯಾಮಹಂ ಯಜ್ಞೆ ತತ್ರಾಪಿ ಬ್ರಹ್ಮವಾದಿನಾಂ. ಯಾಹಿತ್ವಂ ಶುದ್ರತಾಮಾಶು, ನೀನು ಬೇಗ ಶೂದ್ರನಾಗಿ ಹುಟ್ಟು, ಶಾಪ ಕೊಟ್ಟುಬಿಟ್ಟು. ನಷ್ಟ ಸ್ತ್ರೀಹಿ, ನಿನ್ನ ಕಾಂತಿಯೆಲ್ಲ ಹೋಗಿಬಿಡ್ಲಿ. ಕೃತ ಹೇಲನ, ಎತ್ತಕ್ಕೆ ಅವಮಾನ ಮಾಡಿದ್ದೆ ನೋಡು, ದೇವರಿಗೆ ಸಭೆಗೆ ಸಭಾ ಮರ್ಯಾದೆ ಪಾಲಿಸಿಲ್ಲ, ಆದ್ರಿಂದ ನೀನು ಶೂದ್ರನಾಗಿ ಹುಟ್ಟು ಅಂತ ಹೇಳ್ತಾ. ತಾವತ್ ದಾಸ್ಯಾಮಹಂ ಯಜ್ಞೆ ತತ್ರಾಪಿ ಬ್ರಹ್ಮವಾದಿನ, ಆ ಶಾಪ ಕೊಟ್ಟು ಏನ್ ಮಾಡಿದೆ ನಾನಾಗ, ದಾಸ್ಯಾಂ ದಾಸಿ ಪುತ್ರನಾಗಿ ಹುಟ್ಟಿದೆ. ಈ ಕತೆ ಎಲ್ಲಿ ಬಂತು ಈಗಾಗಲೇ, ಅದ್ರ ಕಥೆಯಲ್ಲಿ ಫ್ಲಾಶ್ ಬ್ಯಾಕ್ ಇದು. ನಾರದರು ಹಿಂದಿನ ಕತೆ ಎಲ್ಲ ಹೇಳ್ತಾವ, ವೇದವ್ಯಾಸರು ಫ್ಲಾಶ್ ಬ್ಯಾಕ್ ತಂದವರು ಅವರೇ, ಯಾವುದೋ ಕತೆ ಎಲ್ಲೆಲ್ಲೋ ಹಿಂದಿನದೆಲ್ಲ ಹೇಳಕ್ಕೆ ಶುರು ಮಾಡಿಬಿಡ್ತಾರೆ. ಆ ರೀತಿಯಲ್ಲಿ ಎಫೆಕ್ಟ್ ಜಾಸ್ತಿ ಆಗುತ್ತೆ, ಮೊದಲಿಂದ ಹೇಳ್ಕೊತಾ ಬಂದ್ರೆ ಒಂದು ಎಫೆಕ್ಟ್ ಬೇರೆ, ಫ್ಲಾಶ್ ಬ್ಯಾಕ್ ಕೊಟ್ಟಾಗ ಎಫೆಕ್ಟ್ ಬೇರೆ. ಅದೇ ಹೇಳಿ ತೋರಿಸ್ತಾರೆ, ಆದರೆ ಏನಾದೆ ನಾನೀಗ ದಾಸಿ ಪುತ್ರನಾಗಿ ಹುಟ್ಟಿದೆ, ಆದರೆ ನನ್ನ ಪುಣ್ಯ. ತತ್ರಾಪಿ ಬ್ರಹ್ಮವಾದೀನಾಂ ಬ್ರಹ್ಮವಾದೀನಾಂ ಶುಶ್ರೂಷಯಾ ಅನುಸಂಗೇನ ಪ್ರಾಪ್ತೋಹಂ ಬ್ರಹ್ಮಪುತ್ರತಾಂ. ಅಲ್ಲಿ ಬ್ರಹ್ಮವಾದಿಗಳು ಯತಿಗಳು ಬಂದರು ಅಂತ ಹೇಳಿದ್ರಲ್ಲ, ಚಾತುರ್ಮಾಸ್ಯ ಕೂತರಲ್ಲ, ಅವ್ರ ಸೇವೆ ಮಾಡಿದನಲ್ಲ, ಕಳೆದು ಹೋಗ್ಬಿಟ್ಟು. ಅದೇನಾಯ್ತು ನಿನೀಗ, ಆ ಶಾಪ ಕಳ್ಕೊಂಡು ವಾಪಸ್ ಬಂದೆ. ಇದು ಅರ್ಥ ಮಾಡ್ಕೋಬೇಕೀಗ. ಅಂದರೆ ನಾರದ ಮುನಿಗಳು ಒಬ್ಬ ಶೂದ್ರ ದಾಸಿಪುತ್ರ, ನಾರದರಾದ ಕಥೆಯಲ್ಲ ಇದು, ಒಬ್ಬ ಗಂಧರ್ವ ದಾಸಿಪುತ್ರ ಇವತ್ತು ವಾಪಸ್ ಬಂದ ಕಥೆ. ವಿಶ್ವಾಮಿತ್ರರು ಬ್ರಾಹ್ಮಣರಾದ ಕಥೆಯಲ್ಲ ಅದು, ಬ್ರಾಹ್ಮಣನಾಗಬೇಕಾದ ರಾಜನಾಗಿ ಹುಟ್ಟಿ ಆಮೇಲೆ ಬ್ರಾಹ್ಮಣನಾದ ಕಥೆ. ಅರ್ಥ ಆಯ್ತಾ ಈಗ? ಸೊ ಯಾರೋ ಯಾವುದೋ ಶೂದ್ರ ಇದನ್ನು ಕೇಳಿ ಏನಾಗಲಿಲ್ಲ, ನಾರದರಾಗಲಿಲ್ಲ, ಮೂಲತಃ ಉಪ ಗಂಧರ್ವ ಒಳ್ಳೆ ಸಂಗೀತ ಮೊದಲೇ ಎಲ್ಲ ಪ್ರಾವೀಣ್ಯ ಇದ್ದುಬಿಟ್ಟಿದ್ದಾಗಲೇನೆ ಸ್ವಲ್ಪ ಮಿಸ್ಯೂಸ್ ಆಗಿತ್ತು, ಆದಷ್ಟು ಶೂದ್ರಾಗಿ ಹುಟ್ಟಿದ್ರು, ಪ್ರಿಮೋಷನ್ ಬಂದಿತ್ತು. ಆಮೇಲೆ ಏನು ಮಾಡಿದ್ರು, ರಿಇನ್ಸ್ಟೇಟ್ ಕೇಸ್ ಇದ್ದಾಗಿದೆ, ಫ್ರೆಶ್ ಅಪಾಯಿಂಟ್ಮೆಂಟ್ ಕೇಸ್ ಅಲ್ಲ ಇದು, ರಿಇನ್ಸ್ಟೇಟ್ ಮಾಡಿದ ಕೇಸೇ ಹೊರತು ಬೇರೆ ಕೇಸ್ ಅಲ್ಲ ಇದು. ಇವತ್ತು ಸರ್ಕಾರ ಅವು ನಡೀತಾ ಇದೆ ತಾನೆ. ಹಾಗಾಗಿ ಶುಶ್ರೂಷಯ ಅನುಸಂಗೇನ, ಅವ್ರ ಸಹವಾಸಕ್ಕಿದ್ದೊಂದು, ಸೇವೆ ಮಾಡಿದ್ದೊಂದು, ಅನುಸಂಗ ಅನುಸಂಗ ಅಂದ್ರೇನು? ಭಕ್ತಿಪೂರ್ವಕವಾದ ಸಂಘ, ಅನುವ್ಯಾಖ್ಯಾನ ಇದ್ದಾಗೆ ಅನುಸೃತ್ಯ ಸಂಘ, ಅನುಸಂಗ ಅನುಯಾಯಿ ಅಂತೀವಲ್ಲ, ಹಾಗೆ ಅನುಸರಿಸಿ ನಡೆದೆ, ಸೇವೆ ಮಾಡಿದೆ. ಪ್ರಾಪ್ತೋಹಂ ಬ್ರಹ್ಮಪುತ್ರ ತಾಮ್, ಈಗೇನಾಗಿದ್ದೇನೆ, ಬ್ರಹ್ಮದೇವರ ಮಗನಾಗಿದ್ದೇನೆ. ಅವಾಗ ಏನಾಯ್ತು ಅಂತ, ರಿಜಿಸ್ಟ್ರೇಟ್ ಆದ್ಮೇಲೆ ಡ್ಯೂ ಪ್ರಮೋಷನ್ ಬರ್ಬೇಕಲ್ಲ, ಆ ಥರ ಬಂತು. ಪ್ರಮೋಷನ್ ಡ್ಯೂ ಇತ್ತು ಅವ್ರಿಗೆ ಆಗ್ಲೇನೆ. ಆ ಸಮಯದಲ್ಲಿ ಕೇಸ್ ಬಿಲ್ಡ್ ಆಗಿ ಏನಾಗಿದ್ರು, ಸಸ್ಪೆಂಡ್ ಆಗಿದ್ರು, ಮತ್ತೆ ಇನ್ಸ್ಟಿಟ್ಯೂಟ್ ಆಗಿ ಮೇಲೆ ವಾಪಸ್ ಹೋಗ್ಬಿಟ್ರು ಪೂರ್ತಿ. ಅದು ನಿಜ. ಬ್ರಹ್ಮಪುತ್ರ ತಾಮ್, ಇದರಿಂದ ಏನ್ ಹೇಳ್ತಾ ಇದ್ದಾರೆ, ಸಂಗೀತಾದಿಗಳಲ್ಲಿ ಅಪಾಯ ಇದೆ. ಸಂಗೀತ ಮೊದಲಾದವುಗಳಲ್ಲಿ ಬಲುಬೇಗ ದಾರಿ ತಪ್ಪುವ ಚಾನ್ಸ್ ಇರ್ತದೆ. ಅದಕ್ಕೆ ರಾಯರು ವೀಣಾ ವೆಂಕಟನಾಥರ ಆದರೂ ಕೂಡ ಏನ್ ಮಾಡಲಿಲ್ಲ, ಅವರು ಸಂಗೀತ ಕಚೇರಿ ಜೀವನ ಮಾಡಕ್ಕೆ ಹೋಗ್ಲಿಲ್ಲ. ಅವರು ಅದೇ ದಾರಿದ್ರ್ಯದಲ್ಲೇ ಇದ್ರು, ಕೊನೆಗೆ ದೊಡ್ಡ ವಿಶೇಷವಾದ ಸಂಪಾದನೆ ಮಾಡಿಬಿಟ್ರು. ಯದ್ಯಪಿ ಅವ್ರು ದಾರಿ ಕಡೋರಲ್ಲ ಅವರು, ಆದರೂ ಎಚ್ಚರಿಕೆಗಳು. ಲೋಕಕ್ಕೆ ಏನ್ ಮಾಡಬೇಕು ಅಂದ್ರೆ, ಕೆಲವರು ರಿಸ್ಕ್ ಇರುತ್ತೆ ಅಂತ ಹೇಳ್ತಾರಲ್ಲ, ಆತ ರಿಸ್ಕ್ ಇರುತ್ತೆ ಸಂಗೀತಾದಿಗಳಲ್ಲಿ, ರಿಸ್ಕ್ ಇರುತ್ತೆ. ಪುರಾಣ ಪುಣ್ಯಕ್ಕೆ ಇವತ್ತು ಅಷ್ಟೇನೆ, ಎಂತೆಂಥ ಸಂಗೀತರ ಮೊದಲು ಎಷ್ಟು ಕಟ್ಬಿಡ್ತಾರೆ ಕರಿಬೇಕಾದ್ರೆ ಗೊತ್ತಾ ಅವರು, ಸಿಕ್ಕಾಬಿಟ್ಟು ಕಟ್ಬಿಡ್ತಾ ಅದನ್ನ ಒಪ್ಲೇಬೇಕು ನಾವು. ಆರ ಆಮೇಲೆ ಏನಾಗ್ಬಿಡ್ತಾರೆ, ಸಿಕ್ಕ ಹುಡುಕರು, ಹೆವಿ ಹುಡುಕರು. ಎಷ್ಟೋ ಜನಗಳು ಪ್ರೋಗ್ರಾಮ್ ಕ್ಯಾನ್ಸಲ್ ಆಗಿಬಿಡ್ತಾರೆ, ಕುಡಿದು ಬಿದ್ದುಬಿಟ್ಟಿರ್ತಾರೆ ಎಲ್ಲೋ ಒಂದು ಕಡೆಗೆ, ಎದ್ಕೆ ಬಂದು ಕೊಡಿಸ್ತಾರೆ, ಇದೆ ಮಾಡಿಬಿಡ್ತಾರೆ. ಮುಂದೆ ನಡೆದೇ ಇದೆಲ್ಲ, ಉಡುಪಿಯಲ್ಲಾಗಿದೆ ಅಂತ ಕೆಲಸ ಕೊಡುತ್ತಾ ಆಯ್ತಾ, ದೊಡ್ಡ ಸಮಾರಂಭದಲ್ಲಿ ಕೆಲಸ ಆಗೋಗ್ಬಿಟ್ಟು ಕುಡಿದು ಬಂದುಬಿಟ್ಟಿರ್ತಾರೆ. ಏನು ಮಾತಾಡ್ತಾರೆ, ಅದು ಹೇಳೋರೆಲ್ಲ ಕೇಳಲ್ಲ, ಉನ್ಮತ್ತರ ಆಗಿಬಿಡ್ತಾರೆ. ಆ ಪ್ರಸಂಗ ಬಂದ ಕಾಲಕ್ಕೆ ಉನ್ಮತ್ತರ ಆಗ್ತಾರೆ, ಕುಡಿಯೋದೇ ತಾವು ಪರಿಸ್ಥಿತಿ ಅಂತ ತಿಳ್ಕೊಂಡ್ಬಿಡ್ತಾರೆ. ಯಾರ ಹೆಸರು ಒಬ್ಬರಿಬ್ರು ಯಾಕೆ ಹೇಳ್ತೇವೆ, ಬೇಕಾಶ್ರೆ ಇದ್ದಾರೆ. ಬೋರಲ್ಲೇ ಇಲ್ಲದೇ ಇದ್ರೆ ಹೇಳಿ ಕೇಳ, ಎಕ್ಸೆಪ್ಷನ್. ಯಾರು ಇಂಥವ್ರು ಇಲ್ಲ ಅಂತ ಹೇಳಿದ್ರೆ ಸಂತೋಷ ಪಡ್ಬೋದೇ ಹೊರತು, ಇರೋದು ನ್ಯಾಚುರಲ್ ಅದು. ಆತ ಶುಶ್ರೂಷಯ ಅನುಸಂಗೇಯನ ಪ್ರಾಪ್ತೋಹಂ ಬ್ರಹ್ಮ ರೆವೆನ್ಯೂ ಡಿಪಾರ್ಟ್ಮೆಂಟ್ ನಂಚ ಜಾಸ್ತಿ ಸ್ಕೋಪ್ ಇದೆಯಲ್ಲ ಆ ಟೈಪ್ ಅಂದ್ರೆ, ನಂಚ ತಗೋತಾರೆ ಅಂತ ಅರ್ಥ ಅಲ್ಲ, ಸ್ಕೋಪ್ ಜಾಸ್ತಿ ಇದೆ. ಆತ ಕೆಲವರಿಗೆ ಸ್ಕೋಪ್ ಜಾಸ್ತಿ ಇರುತ್ತೆ ಮೋಸ ಹೋಗ್ಲಿಕ್ಕೆ, ಕೆಲವು ಕಡೆ ಇರೋದಿಲ್ಲ. ಧರ್ಮಸ್ಥೆ ಗೃಹಮೇಧೀಯೋ ವರ್ಣಿತ ಪಾಪನಾಶನಃ ಗೃಹಸ್ಥೋ ಏನ ಪದವಿ ಮಂಜಸಾ ನ್ಯಾಸಿನಾಮಿಯಾತ್. ಧರ್ಮಸ್ಥೆ ಗೃಹಮೇಧೀಯ ವರ್ಣಿತ ಪಾಪನಾಶನಃ. ಇದು ಅದಿಷ್ಟೊತ್ತು ಅದಕ್ಕೋಸ್ಕರ ಏನು ಹೇಳಿದ್ದಾರೆ, ನನಗೆ ಗೃಹಮೇಧೀಯ ಅಂದ್ರೇನು, ಗೃಹಸ್ಥನ ಧರ್ಮಗಳನ್ನು ನಾನು ಧರ್ಮ ಪಾಪನಾಶನವಾದ ಧರ್ಮ ಇಷ್ಟೊತ್ತು ಕೂಡ ಹೇಳಿದ್ದೇನೆ, ಬೇಕಾಟ್ ಹೇಳಿದ್ದೇನೆ ಅಂತ ಹೇಳಿದ್ರು. ಗೃಹಸ್ಥ ಧರ್ಮನೇ ಜಾಸ್ತಿ ಹೇಳಿತ್ತು ಅವರು, ಯಾಕೆ ಅಲ್ಲಿ ಯಜ್ಞ ಯಾಗ ಮತ್ತೆ ಪುತ್ರ ಕಾರ್ಯ ಎಲ್ಲ ಹೇಳಿದ್ದು ಅಲ್ಲೇನೆ. ಗೃಹಸ್ಥೋ ಏನ ಪದವಿ ಮಂಜಸಾ ನ್ಯಾಸಿರಾಮಿಯ, ಈ ರೀತಿ ಮಾಡಿದರೆ ಅದಕ್ಕೆ ಎರಡು ಅರ್ಥ. ಈಗ ಗೃಹಸ್ಥ ಏನ ಪದವಿ ಅಂಜಸಾ ನ್ಯಾಸಿನಾಮಿಯ, ಹೀಗೇನಾದ್ರೂ ಗೃಹಸ್ಥ ಬದುಕಿದರೆ ಒಂದೇನಾಗ್ತಾನೆ, ಬೇಗ ಸನ್ಯಾಸ ಪದವಿ ಸಿಕ್ಕಿಬಿಡುತ್ತೆ ಅವನಿಗೆ. ಒಂದು ಅರ್ಥ ಇದೆ, ಬೇಗ ಸನ್ಯಾಸಿ ಪದವಿ ಸಿಕ್ಕಿಬಿಡುತ್ತೆ ಅವನಿಗೆ, ಸಿಗಲಿಲ್ಲ ರಾಯರಿಗೆ, ಅಡಿ ತಿದ್ದಿದ್ದಕ್ಕೆ ಏನಾಯ್ತು ಅಂದ್ರೆ ಸನ್ಯಾಸ ಸಿಕ್ಬಿಡುತ್ತೆ ಅವನಿಗೆ. ಅವ್ರು ಸೋದರಳೆ ಬರೀತಾರೆ, ನಮ್ಮ ಇವರು ನಮ್ಮ ಮಾವ ಸನ್ಯಾಸಕ್ಕಿಂತ ಮುಂಚೆ ಆಗ ಸ್ವಾಮಿಗಳು ಆಗಿಬಿಟ್ಟಿದ್ರು ಅಂತ ಹೇಳ್ತಾರೆ. ಅದಕ್ಕೆ ಏನು ಉಳ್ಕೊಟ್ಟಿತ್ತವ್ರಿ ಪಾಪ, ಎಲ್ಲ ಕಾಲ್ರು ಇದ್ಬಿಟ್ರೆ, ಏನು ಉಳ್ಕೊಂಡು ಮನೆಯೊಳಗೆ ಕೋಪಿನೋ ಒಂದೇ ಹೋಗ್ತಾರೆ, ಮುಂದೆ ಬರೋ ಕೋಪಿನ ಅವತ್ತೆ ಬಂದ್ಬಿಡ್ತಾವೆ ಅವ್ರಿಗೆ ಅಂತ ಹೇಳ್ಬಿಡ್ತಾರೆ. ಅದು ಒಂದು ರೀತಿ. ಇನ್ನೊಂದು ಅರ್ಥ ಹೇಳ್ತಾರೆ, ಗೃಹಸ್ಥೋ ಏನ ಪದವಿ ಮಂಜಸ ನ್ಯಾಸಿನಾಮಿಯ, ಸನ್ಯಾಸಿಗಳು ಯಾವ ಗತಿ ಸಿಗುತ್ತಾರೋ ಆ ಗತಿ ಇವರಿಗೆ ಸಿಗುತ್ತೆ ಅಂತ. ಇವರು ಯೋಗ್ಯತೆ ಇದ್ರೆ ಜೀವನದಲ್ಲಿ ಸನ್ಯಾಸಿ ಆಗಿಬಿಡ್ಬೋದು, ಏನು ಆಶ್ಚರ್ಯ ಇಲ್ಲ. ಯೋಗ್ಯತೆ ಇಲ್ಲದವರು ಏನಾಗ್ಬೋದು, ಸನ್ಯಾಸಿ ಆಗೋದು. ಬಟ್ ಸನ್ಯಾಸಿ ಗತಿ ಸಿಕ್ಕೇ ಸಿಗುತ್ತೆ, ಸೇಮ್ ಬೆನಿಫಿಟ್ ಅಂತ ಹೇಳ್ತಾರೆ. ಅವನಾಗಲಿಲ್ಲ ಬೆನಿಫಿಟ್, ಅದೇ ಬೆನಿಫಿಟ್ ಸಿಗುತ್ತೆ. ಅದರ ಅರ್ಥ ಏನು ಅಂದರೆ, ಸರಿಯಾಗಿ ಬದುಕೋ ಗೃಹಸ್ಥನಿಗೆ ಸನ್ಯಾಸಿಗಳಿಗೆ ಅಂಥ ಸದ್ಗತಿ ಆಗುತ್ತೆ, ಅಂಥದ್ದೇ ಸದ್ಗತಿ ಆಗುತ್ತೆ ಅಂತ ಹೇಳಿ. ಇದು ಬಹಳ ಇಂಟ್ರೆಸ್ಟಿಂಗ್. ಗೃಹಸ್ಥೋ ಏನ ಪದವಿ ಮಂಜಸ ನ್ಯಾಸಿನಾಮಿಯ, ಅದ್ವೈತದಲ್ಲಿ ಹಾಗಲ್ಲ, ಸನ್ಯಾಸ ಕಂಪಲ್ಸರಿ ಅಂತ ಹೇಳ್ತಾರೆ. ಕೊಡಿ ಸಾಯ್ಬೇಕಾದ್ರೆ ಸನ್ಯಾಸ ತಗೊಂಡು ಸಾಯಿರಿ ಅಂತ ಹೇಳ್ತಾರೆ, ಕೊನೆ ಪಕ್ಷ ಆತುರ ಸನ್ಯಾಸ ಅಂತ. ಎಮರ್ಜೆನ್ಸಿ ಸನ್ಯಾಸ, ರೋಗ ಬಂದಾಗ ಸನ್ಯಾಸ ತಗೊಂಡು ಸತ್ತೋಗ್ಬಿಡಿ, ಸನ್ಯಾಸಿ ಆದ್ಕೊಂಡು ಸತ್ತೆ ಅಂತ ಅನ್ಕೊಳ್ಳಿ ಕೊನೆ ಪಕ್ಷ ಅಂತ ಹೇಳ್ತಾರೆ. ಸನ್ಯಾಸ ಕಂಪಲ್ಸರಿ ಅಂತ ಅವ್ರ ವಾದ. ಅದರಿಂದ ಏನ್ ಮಾಡ್ದಾಗಾಯ್ತು ಗೊತ್ತಾ, ಒಂದು ಸ್ವಾರಸ್ಯ ಇದೆ. ಮುಕ್ತಿಗೆ ಏನ್ ಕಂಪಲ್ಸರಿ, ಸನ್ಯಾಸ ಕಂಪಲ್ಸರಿ. ತೀರ್ಪರ್ ಏನಾಗ್ಬೇಕು ಅಂತ ಆಯ್ತು, ಅಲ್ಲಿಗೆ ಬ್ರಾಹ್ಮಣ ಆಗ್ಬೇಕು ಫಸ್ಟು, ಬ್ರಾಹ್ಮಣ ಆಗ್ಲೇಬೇಕು, ಇಲ್ಲವರು ಸನ್ಯಾಸ ಇಲ್ಲ. ಸುಪಾಯವಾಗಿ ಏನ್ ಮಾಡ್ಬಿಟ್ರು ಅವರು, ಬೇರೆ ಒಳದವರಿಗೆ ಮೋಕ್ಷ ಇಲ್ಲ ಮಾಡ್ಬಿಟ್ರು. ಜೊತೆ ಹೆಂಗಸರಿಗೆ ಸನ್ಯಾಸಕ್ಕೆ ಅಧಿಕಾರನೇ ಇಲ್ಲ, ತೀರ್ಪ ಅವರಿಗೆ ಮೋಕ್ಷ ಇಲ್ಲ. ಅರ್ಥ ಆಯ್ತಾ, ಈಗ ಬ್ರಾಹ್ಮಣ ಸನ್ಯಾಸಿಗಳಿಗೆ ಮಾತ್ರ ಮೋಕ್ಷ ಅಂತ ಹೇಳ್ಬಿಟ್ಟಿದ್ರಿಂದ, ನಿಜವಾಗ್ಲೂ ತಪ್ಪು ಮಾಡಿದ್ದಲ್ಲಿ ಆಚಾರ್ಯ ಹೇಳ್ತಾರೆ ಅದು ಇಲ್ಲೇ ಇಲ್ಲ ಅಂತ ಹೇಳಿ. ಅದು ಎಲ್ಲ ಹೆಂಗಸರು ಎಲ್ಲ ವರ್ಣದವರು ಕಡೆಗಣಿಸಿದ ಮತ ಜನ ಎಂತಿರ್ಗು ಬಹಳ ಸಮಾನತೆ ಘೋಷಣೆ ಮಾಡಿದ್ದ ಅಂತ ತಿಳ್ಕೊಂಡ್ಬಿಟ್ಟಿದ್ದಾರೆ. ಅದು ಅಂತ ಹೇಳಿದ ಮೇಲೆ ಇವೆಲ್ಲ ಆಗ್ಬೇಕಾಗಿದ್ರೆ, ಎಲ್ಲರೂ ಒಂದೇ ಅಂತ ಹೇಳಿದ ಮೇಲೆ ಅವ್ರಿಗೆ ಮೋಕ್ಷ ಇಲ್ಲ, ಇವ್ರಿಗೆ ಮೋಕ್ಷ ಇಲ್ಲ ಅಂತ ಅರ್ಥ ಇಲ್ಲ. ಅದಕ್ಕೆಲ್ಲೇನು ಇದೆಲ್ಲ ತಪ್ಪುಗಳು ಸುರಿಮಣೆ. ಅದಕ್ಕೆ ಹೇಳ್ತಾರೆ ಮಾನ್ಯೋನ್ಮಯೋ ಅನ್ಯೋನ್ಯ ಮಹೋದರ ದೃಶ್ಯತೆ, ಇನ್ಕಂಪ್ಯಾಟಿಬಲ್ ಥಿಂಗ್ಸ್. ಅವ್ರು ಹೇಳಿದ್ದೆಲ್ಲ ಏನದು, ಯಾವ ಕಾಲಕ್ಕೆ ಒಪ್ಲಕ್ಕೆ ಸಾಧ್ಯನೇ ಇಲ್ಲ ಅಂತ ಮತ ಹೇಳಿದ್ರು. ನಮ್ಮಲ್ಲಿ ಹಾಗಿಲ್ವೇ ಇಲ್ಲ, ನಿಶ್ಚಿಂತೆಯಾಗಿರಿ, ಸನ್ಯಾಸ ಕಂಪಲ್ಸರಿ ಅಲ್ಲ. ಈಗ ಸಾಯುವಾಗ ಸನ್ಯಾಸ ತಗೋತಿರೋ ತಗೊಳ್ಳಿ, ಏನೋ ತೊಂದರೆ ಇಲ್ಲ. ಸನ್ಯಾಸಿ ಆದಿ ಅಂತ ಅಂದ್ಕೊಂಡು ಸಾಯ್ತಿರೋ ಸಾಯಿರಿ, ಏನು ಪರವಾಗಿಲ್ಲ. ಅಂದ್ಕೊಳ್ಳೋದು ದೇವ್ರ ಸ್ಮರಣೆ ಮಾಡ್ಬೇಕು, ಅದು ಮುಖ್ಯ. ಸನ್ಯಾಸಿ ಸ್ಮರಣೆ ಮಾಡ್ಕೊಂಡು ದೇವ್ರ ಮರ್ತು ಸಾಯ್ಬೇಡ್ರಿ. ದೇವ್ರ ಸನ್ಯಾಸಿನೂ ತಗೊಂಡು ದೇವ್ರ ನೆನೆದ್ರೆ ಭಾರಿ ಸಂತೋಷ. ಆದರೆ ಸನ್ಯಾಸ ದೇವ್ರ ಧ್ಯಾನ ಎರಡರಲ್ಲಿ ಒಂದು ಸಿಗೋದಾದ ಯಾವ್ದು ಮಾಡಿ, ದೇವ್ರ ಧ್ಯಾನ ಮಾಡಿ, ಸನ್ಯಾಸ ಕಂಪಲ್ಸರಿ ಅಲ್ಲ. ಇದೆಲ್ಲ ಅರ್ಥ ಮಾಡಿಕೊಂಡ್ರೆ ಸನ್ಯಾಸಕ್ಕೂ ಮೋಕ್ಷಕ್ಕೂ ಸಂಬಂಧ ಇರೋದು ಅನಿವಾರ್ಯ ಸಂಬಂಧ ಅಲ್ಲ, ಗೃಹಸ್ಥರು ಹೋಗ್ಲಿಕ್ಕೆ ಬರ್ತದೆ ಅಂತ ಹೇಳ್ತಾರೆ. ಯೂಯಂ ಋಲೋಕೆ ಪಥಭೂರಿ ಭಾಗಾಹ ಲೋಕಂ ಪುನಾನಾಹ ಮುನಯೋ ಭಿಯಂತಿ ಯೇಷಾಂ ಗೃಹಾನಾ ವಸತೀತಿ ಸಾಕ್ಷಾತ್ ಗುಡಂ ಪರಂ ಬ್ರಹ್ಮ ಮನುಷ್ಯಲಿಂಗಂ ಯೂಯಂ ನೃಲೋಕೆ ಭತ ಭೂರಿ ಭಾಗಾಹ. ಅಬ್ಬ, ಮನುಷ್ಯಲೋಕದ ಎಂಥ ಪುಣ್ಯಾತ್ವರು ಅಂತಾರೆ ನಾರದರು, ಎಂಥ ಪುಣ್ಯಾತ್ವರು ಪಾಂಡವರೇ ನೀವು. ಲೋಕಂ ಪುನಾನಾಹ ಮುನಯೋ ಭಿಯಂತಿ, ಯಾಕೆಂದ್ರೆ ಲೋಕವನ್ನು ಪಾವನ ಮಾಡತಕ್ಕಂಥ ಮುನಿಗಳ ನಿಮ್ಮ ನುಡ್ಕೊಂಬರ್ತಾರೆ ಗೊತ್ತಾ. ಪಾಂಡವರ ಮನೆಗೆ ನಿತ್ಯ 10,000 ಸನ್ಯಾಸಿಗಳು ಭಿಕ್ಷೆ ಬರ್ತಿದ್ರು. 10,000 ಸನ್ಯಾಸಿಗಳು, ಒಬ್ಬ ಎದೆಗಳು ಬಂದರೆ ಎದೆ ಹೊಡೆದು ಹೋಗುತ್ತೆ ಮನುಷ್ಯನಿಗೆ. 10,000 ಸನ್ಯಾಸಿಗಳು, ಒಬ್ಬೊಬ್ಬರಿಗೆ 300 ಜನ ಪರಿವಾರ, ಅಷ್ಟು ಜನ ಭಿಕ್ಷೆ ಬರ್ತಾರೆ. ಅವ್ರು ಯಾರು ಗೊತ್ತೇ, ಮನೆ ಬಿಟ್ಟು ಇಲ್ಲೆಲ್ಲೋ ಇರೋರು. ನಿನ್ನ ಮನೆಗೆ ಯಾತಕ್ಕೆ ಬರ್ತಾರೆ ಗೊತ್ತಾ, ಎಷ್ಟು ಪುಣ್ಯಾತ್ಮ ನಡೆಯುವಂತ ಬರ್ತಾರೆ. ಪುನಾನ ಮುನಯೋ ಅಭಿಯಾಂತಿ ಯೇಷಾಂ ಗೃಹಾನ್ ಆವಸತೀತಿ ಸಾಕ್ಷಾತ್, ಯಾತಕ್ಕೆ ಬರ್ತಾರೆ ಗೊತ್ತಾ, ನಿಮ್ಮಲ್ಲಿ ಸಾಕ್ಷಾತ್ ನಾರಾಯಣ ಇದ್ದಾನೆ ಅಂತ ಬರ್ತಾರೆ. ಪಾಂಡವರ ಹತ್ರ ಬಂದು ಏನು ದರ್ಶನ ಗ್ಯಾರಂಟಿ, ಕೃಷ್ಣ ದರ್ಶನ ಗ್ಯಾರಂಟಿ. ಯೇಷಾಂ ಗೃಹಾನ್ ಆವಸತೀತಿ ಸಾಕ್ಷಾತ್ ಗೂಢಂ ಪರಂ ಬ್ರಹ್ಮ ಮನುಷ್ಯಲಿಂಗಂ, ಮನುಷ್ಯ ರೂಪದ ಸಾಕ್ಷಾತ್ ಕೃಷ್ಣ, ಅವ್ಯಕ್ತ ರೂಪನಾದ ಕೃಷ್ಣ, ಪರಂಬ್ರಹ್ಮನಾದ ಕೃಷ್ಣ ಸಾಕ್ಷಾತ್ ದರ್ಶನ ಕೊಡ್ತಾನೆ ನಿಮ್ಮ ಮನೆಗೆ ಬಂದರೆ ಅಂತೇಳಿ ಮುನಿಗಳೆಲ್ಲ ಬರ್ತಾರಲ್ಲ, ಏನು ಪುಣ್ಯ ಮಾಡಿದ್ರಿ ನೀವೆಲ್ಲ ಅಂತ ಕೇಳ್ತಾರೆ. ಯುಯಂ ರುಲೋಕೆ ಭತ ಭೂರಿ ಭಾಗಾಹ, ನಮ್ಮನೆ ಸ್ವಾಮಿ ಬರ್ತಾರೆ ಊಟಕ್ಕೆ ಬನ್ನಿ ಅಂತ ಕರೆ, ಏನು ಗ್ಯಾರಂಟಿ ದೇವ್ರ ದರ್ಶನ ಆಗುತ್ತೆ ಅಂತ ಆಯ್ತೋ ಇಲ್ಲೋ. ಆ ರೀತಿ ಈ ದೃಷ್ಟಿಯಿಂದ ಒಳ್ಳೆ ಅಪೂರ್ವವಾದ ಮಾತಿದೆ. ಯುಯಂ ರುಲೋಕೆ ಭತ ಭೂರಿ ಭಾಗಾಹ ಪದ ನೆನಪಿರ್ಬೇಕಿತ್ತು. ಭಾವಿತ ಭೂರಿ ಭಾಗ ಹಿಂದ್ ಪಾಠ ಇದೆಯಲ್ಲ, ಭೂರಿ ಭಾಗ ಏನು ಪಾಂಡವಯಿಂದ, ಅದಕ್ಕೆ ಭೂರಿ ಭಾಗರು ಯಾರು, ಪಾಂಡವರು ಭೂರಿ ಭಾಗರು. ಭೂರಿ ಭಾಗ ಮಹಾಭಾಗ್ಯಶಾಲಿಗಳು ಅಂತ ಅರ್ಥ. ಮಹಾಭಾಗ್ಯಶಾಲಿಗಳು ಅಂದರೆ ದೇವರನ್ನು ಒಳಸ್ಗಟ್ಟೆ ಇಟ್ಕೊಳ್ಳೋ ಭಾಗ್ಯಶಾಲಿಗಳು ಯಾರು, ಪಾಂಡವರಾದ ಭೂರಿ ಭಾಗರು. ಪಾಂಡವರು ಅರ್ಥ ಮಾಡೋಕ್ಕೂ ಬರುತ್ತೆ. ನ್ಯಾಸಿನಾಮಿಯಾ ಮನುಷ್ಯಲಿಂಗಂ, ಮನುಷ್ಯ ರೂಪದ ಪರಮಾತ್ಮ ಅಲ್ಲಿದ್ದಾನೆ. ನ್ಯಾಸಿನಾಂ ಪದವೀಂ ನಿವೃತ್ತಿ ಮಾರ್ಗಂ ಮಧ್ಯ ರಾಜ್ಯ ಪ್ರತಿ, ನೋಡಿ ಎರಡು ಅರ್ಥ ಬರೀತಾರೆ. ವಿಜಯದಲ್ಲಿ ಬರೀಬೇಕಾದ್ರೆ ನಿವೃತ್ತಿ ಮಾರ್ಗನೂ ಹೊಂತಾರೆ, ಅಥವಾ ಮಾರ್ಗನ ವೈಕುಂಠಂ ವಾ, ವೈಕುಂಠಕ್ಕೆ ಬೇಕಾದ್ರೆ ಹೊಂತೆ, ಎರಡು ಅರ್ಥನೂ ಬರೋದು. ಸವಾ ಅಯಂ ಬ್ರಹ್ಮ ಮಹತ್ ವಿಮೃಗ್ಯಂ ಕೈವಲ್ಯ ನಿರ್ವಾಣ ಸುಖಾನುಭೂತಿ ಪ್ರಿಯ ಸುಹೃದ್ವ ಖಲು ಮಾತುಲೇಯ ಆತ್ಮಾರ್ಹಣೀಯೋ ಇತಿ ಕೃದ್ಗುರುಶ್ಚ. ಮತ್ತೆ ಕೊಂಡಾಡ್ತಾರೆ, ಯಾರು ಗೊತ್ತಾ ಕೃಷ್ಣ. ಸವಾ ಅಯಂ ಬ್ರಹ್ಮ ಮಹದ್ ವಿಮೃಗ್ಯಂ, ಇವನು ವಿಮೃಗ್ಯಂ ಮಹತ್ ಬ್ರಹ್ಮ ಅಯಂ ಅಥಾತೋ ಬ್ರಹ್ಮ ಜಿಜ್ಞಾಸ. ಜಿಜ್ಞಾಸ ಯಾರಂತಾಯ್ತೀಗ, ಕೃಷ್ಣ. ಕೃಷ್ಣನೇ ಬ್ರಹ್ಮ, ದೇರ್ಫೋರ್ ಬ್ರಹ್ಮ ಅಥಾತೋ ಬ್ರಹ್ಮ ಜಿಜ್ಞಾಸ ಶಬ್ದಕ್ಕೆ ಅಥಾತೋ ಕೃಷ್ಣ ಜಿಜ್ಞಾಸ ಅಂತಾಯ್ತು. ಕೃಷ್ಣ ಅಂದ್ರೆ ವಿಷ್ಣು, ದೇರ್ಫೋರ್ ಬ್ರಹ್ಮ ಶಬ್ದಶ್ಚ ವಿಷ್ಣುವೇವ ಅನ್ನೋ ಸಿದ್ಧಾಂತ ಆಯ್ತು. ಸವಾ ಅಯಂ ಬ್ರಹ್ಮ ಮಹದ್ ವಿಮೃಗ್ಯಂ ವಿಜ್ಞೇಯಂ ಪರಮಂ ಬ್ರಹ್ಮ ವಿಜ್ಞೇಯಂ. ವಿಮೃಗ್ಯಂ ಅಂದ್ರೆ ಜಿಜ್ಞಾಸ್ಯಂ ಅಂತ, ವಿಜಿಜ್ಞಾಸ್ಯಂ ವಿಷ್ಣುರೇವ ವಿಜಿಜ್ಞಾಸ್ಯ. ಮಹದ್ ವಿಜಿಜ್ಞಾಸ್ಯಂ ಅಥವಾ ವಿಮೃಗ್ಯಂ ಮಹದ್ ಬ್ರಹ್ಮ, ಅಲ್ಲಿಗೆ ಅನ್ವಯ. ಮಹದ್ ವಿಮೃಗ್ಯಂ ಬೇಕಾದ್ರೆ ಅನ್ವಯ ಮಾಡಬಹುದು, ವಿಮೃಗ್ಯಂ ಮಹದ್ ಬ್ರಹ್ಮ ಅಂತ ಬೇಕಾದ್ರೆ ಅನ್ವಯ ಮಾಡಬಹುದು. ಗೊತ್ತಾ, ದೆಹಲಿ ದೀಪ ನ್ಯಾಯ ಎರಡು ಕಡೆಗೆ ಅನ್ವಯ. ಅತ್ಯಂತ ಶ್ರೇಷ್ಠವಾದ ವಿಜ್ಞೇಯನು ಇವನೇ, ವಿಜ್ಞೇಯನಾದ ಅತ್ಯಂತ ಶ್ರೇಷ್ಠ ಪರಬ್ರಹ್ಮ ಇವನೇ ಆಗಿದ್ದಾನೆ. ಕೈವಲ್ಯ ನಿರ್ವಾಣ ಸುಖಾನುಭೂತಿ, ಕೈವಲ್ಯ ನಿರ್ವಾಣ ಸುಖಾನುಭೂತಿ. ಕೈವಲ್ಯ ಅಂದ್ರೇನು, ಪ್ರಾಕೃತ ಅಪ್ರಾಕೃತ ಮಿಕ್ಸ್ ಆಗಿಬಿಟ್ರೆ ಏನಾಗುತ್ತದು, ಕೈವಲ್ಯ ಅಲ್ಲ, ನಮ್ಮ ದೇಹ ಕೈವಲ್ಯ ಅಲ್ಲ. ಇದು ಎತ್ತಕ್ಕೆ ಸ್ವರೂಪ ದೇಹದ ಮೇಲೆ ಲಿಂಗ ದೇಹ, ಅದರ ಮೇಲೆ ಅನಿರುದ್ಧೇಹ, ಅದರ ಮೇಲೆ ಸ್ಥೂಲ ದೇಹ, ನಾಲ್ಕು ದೇಹ ಇದೆ ನಮಗೆ. ಅದೇನಲ್ಲ ಇದು, ಕೈವಲ್ಯ ಅಲ್ಲ. ಇದು ಮೋಕ್ಷದಲ್ಲಿ ಏನಿರುತ್ತೆ, ಬರೀ ಅಪ್ರಾಕೃತ ಸ್ವರೂಪ ದೇಹ, ಅದಕ್ಕೇನಂತಾರೆ ಅದಕ್ಕೆ ಕೈವಲ್ಯ ಅಂತ ಕೇಳಿ. ಬರೀ ಹಾಲು ಕೊಡಿ ಮಿಕ್ಸ್ ಮಾಡಬೇಡಿ ಅಂತಾರಲ್ಲ ಆ ಥರ, ಬರೀ ಹಾಲು ಕೊಡಿ, ಏಲಕ್ಕಿ ಕರ್ಪ ಎಲ್ಲ ಹಾಕ್ಬೇಕು ಹೋಗಬೇಡಿ, ಬರೀ ಹಾಲು ಕೊಡಿ ಅಂತ ಹೇಳಿ ಹಾಗೆ. ಬರೀ ಕೈವಲ್ಯ ಅಂದರೆ ಯಾವುದು, ಸ್ವರೂಪ ದೇಹ ಮಾತ್ರ ಕಾಣೋದು ವೈಕುಂಠದೊಳಗೆ. ದೇವರು ಯಾವಾಗಲೂ ಕೈವಲ್ಯನೇ, ಆತನಿಗೇನಿಲ್ಲ. ನತಸ್ಯ ಪ್ರಾಕೃತ ಮೂರ್ತಿ ಮಾಂಸ ಮೇಧೋಸ್ತಿ ಸಂಭವ ನಿರ್ವಾಣ ಸುಖ. ನಿರ್ವಾಣ ಅಂದರೆ ವಾಣ ಅಂದರೆ ದೇಹ ಬಂತಲ್ಲ, ಏಷಾ ಬ್ರಾಹ್ಮಿ ಸ್ಥಿತಿ ಪಾರ್ಥ ಎಸ್ತಿಸ್ವಾಸ್ಯಾಮಂತಕಾಲೇಪಿ ಬ್ರಹ್ಮ ನಿರ್ವಾಣ ಮೃತ್ಯು. ನಿರ್ವಾಣ ಬ್ರಹ್ಮ ಅಂದರೆ ನಾರಾಯಣ, ನಿರ್ವಾಣ ಅಂದರೆ ಪ್ರಾಕೃತ ದೇಹ ಎಂದೂ ಇಲ್ಲದವನು, ಈಗಿಲ್ಲ ಅಲ್ಲ ಯಾವಾಗಲೂ ಇಲ್ಲ. ಸುಖಾನುಭೂತಿ ಆನಂದಾನುಭೂತಿ ಪರಮಾತ್ಮ ನಿಮಗೆ ಪ್ರಿಯ ಸುಹೃತ್ ಮಾತುಲೇಯ. ಏನಾಗಿದ್ದಾನೆ ನಿಮಗೆ ಗೊತ್ತಾ, ಪ್ರಿಯನಾಗಿದ್ದಾನೆ, ಸ್ನೇಹಿತನಾಗಿದ್ದಾನೆ, ಮಾತುಲೇಯ ಸೋದರತ್ಯ ಮಗನಾಗಿದ್ದಾನೆ, ಆತ್ಮ ಸ್ವಾಮಿಯಾಗಿದ್ದಾನೆ, ಅರ್ಹಣೀಯ ಪೂಜ್ಯನಾಗಿದ್ದಾನೆ, ವಿಧಿಕೃತ್ ಹೀಗೆ ಮಾಡಿ ಹಾಗೆ ಮಾಡಿ ಅಂತ ಹೇಳ್ತಾನೆ. ಗುರುಶ್ಚ ಗುರುವಾಗಿದ್ದೀನಿ, ಏನು ಬೇಕು ನಿಮಗೆ ಇದಕ್ಕೀಗ. ವೇದವ್ಯಾಸರು ಕೃಷ್ಣ ಇಬ್ಬರು ಗುರುಗಳಾಗಿದ್ದಾರೆ, ಇದೆಲ್ಲ ತಿಳ್ಕೊಂಡ್ರೆ ದೇವರು ಎಷ್ಟು, ಅದನ್ನೇ ಆಚಾರ್ಯರು ಹರಿರೇವ ಜಗತ್ ಪಿತೃಮಾತೃಗತಿ, ಎಲ್ಲದೂ ಪಾಂಡವರಿಗಾಗಿದ್ದಾನೆ ಅಂದರು. ಒಂದೇ ಎಲ್ಲರಿಗೂ ಎಲ್ಲ ಆಗಿದ್ದಾನೆ. ಪ್ರಿಯ ಸುಹೃತ್ವ ಖಲು ಮಾತುಲೇಯ ಆತ್ಮ ಅರ್ಹಣೀಯ ವಿಧಿಕೃತ್ ಗುರುಶ್ಚ ನಯಶ್ಚ ಸಾಕ್ಷಾತ್ ಭವಪದ್ವಜಾದಿಭಿಃ ರೂಪಂ ಧಿಯಾ ವಸ್ತುತ ಯೋಪವರ್ಣಿತಂ ಮೌನೇನ ಭಕ್ತ್ಯೋಪಶಮೇನ ಪೂಜಿತಃ ಪ್ರಚೀದತಾಮೇಷ ಸಸತ್ವತಾಂಪತಿ. ನಯಶ್ಚ ಸಾಕ್ಷಾತ್ ಭವಪದ್ಮಜಾಧಿಭಿಃ ರೂಪಂ ಧಿಯಾ ವಸ್ತುತಯ ಉಪವರ್ಣಿತಂ. ಯಾರ ರೂಪ ಗೊತ್ತಾಯಿತು, ಭವ ಪದ್ಮಜಾಧಿಭಿಃ, ಭವ ರುದ್ರದೇವರು, ಪದ್ಮಜ ಬ್ರಹ್ಮದೇವರು, ಅವರೇ ಮೊದಲಾದವರಿಂದ ಯಾರ ಒಂದು ರೂಪವನ್ನ ವಸ್ತುತಯ ಅಂದ್ರೆ ಏನು ಇದಮಿತ್ತಂ ಇಷ್ಟೇ ದೇವ್ರ ರೂಪ ಅಂತ ಹೇಳಿ ನಾ ವರ್ಣಿತಂ ಹೇಳಕ್ ಸಾಧ್ಯನೇ ಇಲ್ಲ. ನೈವಾದಾಪುರ ಗುಣಂತಾಮ್ ಗುಣಾನಾಂ ಯದ್ಗುಣಾನಾಮಂತಂ ಅಜಾದಯ ನೈವೋದಾಪುರ ಗುಣಂತೋ ಅಂತಂ ಯದ್ಗುಣಾನಾಂ ಅಜಾದಯ. ಆದ್ರಿಂದ ಆತನ ಗುಣಗಳನ್ನ ವಸ್ತುತಯ ಅಂದ್ರೇನು ಲಿಮಿಟ್ ಇಷ್ಟಿದೆ ಅಂತ ಹೇಳೋದಕ್ಕೆ ಯಾರಿಗೂ ಸಾಧ್ಯ ಇಲ್ಲ. ಅಷ್ಟು ದೊಡ್ಡವನು ದೇವರು ಅಂತ ಹೇಳ್ತಾನೆ. ಮೌನೇನ ಭಕ್ತ್ಯಾ ಉಪಶಮೇನ ಪೂಜಿತ ಪ್ರಸೀದ ತಾಮೇಷ ಸತಾತ್ಮತಾಂ ಪತಿ. ಮೌನೇನ ಪೂಜಿತ ಮನನೇನ ಪೂಜಿತ ಅಂತ ಅರ್ಥ. ಮೌನ ಅಂದ್ರೆ ಮನನ, ಭಕ್ತ್ಯ ಭಕ್ತಿಯಿಂದ, ಉಪಶಮ ಅಂದ್ರೆ ನಿಷ್ಠೆ, ಅಂತಹ ನಿಷ್ಠೆಗಳಿಂದ ಪೂಜಿತನಾದಂತಹ ಸಹ ಆ ಸಾತ್ವತಾಂ ಪತಿ. ಸಾತ್ವರಿಗೆ ಸುಖ, ಯೋಗ್ಯರಿಗೆ ಸಾತ್ವರ್ಯ ಬರೀ ಆದವರಿಗೆ ಅಂತ ಅರ್ಥ ಅಲ್ಲ, ಸಕಲ ಯೋಗ್ಯರಿಗೂ ಸ್ವಾಮಿಯಾದಂತಹ ನಾರಾಯಣನು ಪ್ರಸೀದತಾಂ ನಮಗೆ ಪ್ರಸನ್ನನಾಗಲಿ ಅಂತ ಕೇಳ್ತಾರೆ. ಶ್ರೀ ಶುಕ ಉವಾಚ ಭುಜ ವಿಲಸತ ಶೌರ್ಯಂ ಭುಜಂಗದ ವಿಷ್ಣು ಚರಾಚರಾಯಿ ಕೃಷ್ಣ ಇತಿ ದೇವರ್ಷಿಣಾ ಪ್ರೋಕ್ತಂ ನಿಶಮ್ಯ ಭರತರ್ಷಭ ಪೂಜಯಾಮಾಸ ಸುಪ್ರೀತಃ ಕೃಷ್ಣಂಚ ಪ್ರೇಮ ವಿಹ್ವಲಃ ಇತಿ. ಹೀಗೆ ದೇವರ್ಷಿಣಾ ಪ್ರೋಕ್ತಂ ದೇವರ್ಷಿಗಳಾದ ನಾರದರಿಂದ ಹೇಳಲ್ಪಟ್ಟದ್ದನ್ನು ನಿಶಮ್ಯ ಕೇಳಿ ಭರತರ್ಷಭ ಭರತಶ್ರೇಷ್ಠನಾದಂತಹ ಧರ್ಮರಾಜನು ಸುಪ್ರೀತಃ ಬಹಳಷ್ಟು ಪ್ರೀತನಾಗಿ ಪ್ರೇಮ ವಿಹ್ವಲಃ ಭಕ್ತಿ ಪರವಶನಾಗಿ ಕೃಷ್ಣಂ ಪೂಜೆಯಾಮ ಕೃಷ್ಣ ಇನ್ನೂ ವಿಶೇಷ ಪೂಜೆ ಮಾಡಿ ಅಗ್ರ ಪೂಜೆ ಮಾಡಿದ್ನಲ್ಲ ಭಕ್ತಿ ಇನ್ನೂ ಜಾಸ್ತಿ ಆಗೋಯ್ತು. ಕೃಷ್ಣ ಪಾರ್ಥೌ ಉಪಾಬಂತ್ರ್ಯ ಪೂಜಿತ ಪ್ರಯೌ ಮುನಿಹಿ ಕೃತ್ವಾ ಕೃಷ್ಣಂ ಪರಂ ಬ್ರಹ್ಮ ಪಾರ್ಥ ಪರಮ ವಿಸ್ಮಿತಃ. ಕೃಷ್ಣ ಪಾರ್ಥೌ ಉಪಾಮಂತ್ರ್ಯ ಈಗ ಕೃಷ್ಣ ಮತ್ತು ಪಾರ್ಥರನ್ನ ಇಲ್ಲಿ ಪಾರ್ಥ ಅಂದ್ರೆ ಧರ್ಮರಾಜ ಅರ್ಜುನ ಅಂತ ಅರ್ಥ ಅಲ್ಲ. ಕೃಷ್ಣ ಪಾರ್ಥೌ ಕೃಷ್ಣ ಮತ್ತು ಬಾಡಕ್ ಬರಲ್ಲ ವಿವೇಚನೆ ಹೇಳಿದ್ದಾರೆ ಪಾರ್ಥೌ ಅಂತ ಹೇಳಿದ್ದಾರೆ. ಪಾರ್ಥೌ ಅಂದ್ರೆ ಏನರ್ಥ ಕೃಷ್ಣಶ್ಚ ಪಾರ್ಥಶ್ಚ ಕೃಷ್ಣ ಪಾರ್ಥೌ ದ್ವಿವಚನೆ. ಇದರ್ಪೋರ್ ಯಾರನ್ನು ಬಿಟ್ಟು ಹೊರಟ್ರೆ ಅವರೀಗ ರಾಜನನ್ನು ಯಾರು ಮನೆ ಅಂತ ಹೇಳಿ ಎಲ್ಲರಿಗೂ ಹೇಳೋಬೋದಲ್ಲಿ ಯಾರು ಹೇಳ್ತಾರೆ ಮುಖ್ಯಸ್ಥರಿಗೆ ಹೇಳ್ತಾರೆ. ಧರ್ಮರಾಜ ಮುಖ್ಯಸ್ಥನಾದ್ದರಿಂದ ಕೃಷ್ಣ ಪಾರ್ಥ ಕೃಷ್ಣ ನಾರಾಯಣ ಮುಖ್ಯಸ್ಥ ಇದು ಯಜ್ಞದಲ್ಲಿ ಮುಖ್ಯಸ್ಥ ಅದಕ್ಕೆ ಅವರಿಬ್ಬರಿಗೂ ಹೇಳಿಬಿಟ್ಟು ಉಪಾಮಂತ್ರಿ ಅಂದ್ರೇನು ಹೇಳಿಬಿಟ್ಟು ಪೂಜಿತ ಅವರಿಂದ ಆದೃತನಾಗಿ ಮುನಿಹಿ ಪ್ರಯೋ ಅಲ್ಲಿಂದ ನಾರದ ಹೊರಟೋಗಿಬಿಟ್ಟು ಶ್ರುತ್ವಾ ಕೃಷ್ಣಂ ಪರಂ ಬ್ರಹ್ಮ ಪಾರ್ಥ ಪರಮ ವಿಸ್ಮಿತ. ಕೃಷ್ಣನನ್ನು ಪರಮಾತ್ಮ ಅಂತ ಕೇಳಿದಂಥ ಧರ್ಮರಾಜನಿಗೆ ಭಾರಿ ಆಶ್ಚರ್ಯ ಆಗೋಯ್ತು. ಇಂಥ ಕೃಷ್ಣನ ಜೊತೆಗೆ ಇದ್ದಾನಲ್ಲ ಏನು ಆಶ್ಚರ್ಯ, ಅವಾಗ ವ್ಯಾಲ್ಯೂ ಗೊತ್ತಾಯ್ತು. ಇದೇ ದಾಕ್ಷಾಯಣೀನಾಂ ತೇ ಪೃಥಕ್ ವಂಶಾ ಪ್ರಕೀರ್ತಿತಾ ದೇವಾಸುರ ಮನುಷ್ಯಾದ್ಯಾ ಲೋಕಾಯತ್ರ ಚರಾಚರಾ. ಎಲ್ಲಿ ಲಿಂಕ್ ಕೊಡ್ತಾರೆ ಗೊತ್ತಾ, ಈಗ ಷಷ್ಠಸ್ಕಂಧದ ಕೊನೆಯ ಅಧ್ಯಾಯಕ್ಕೆ ಹೋದ್ರು ವಾಪಸ್ಸಿಗೆ. ಅಲ್ಲಿ ಏನು ವರ್ಣನೆ ಮಾಡ್ತಾ ಬಂದಿದ್ರು, ಈಗ ದಕ್ಷನಿಗೆ ಒಂದು ಹೆಣ್ಣು ಮಕ್ಕಳು 60 ಜನ ಅವರ ಕಚ್ಚೆಪಾದಿಗಳಿಗೆ ಕೊಟ್ಟರು, ಅವ್ರ ವಂಶ ಹೇಳ್ತಾ ಹೇಳ್ತಾ ಹೊರಟು ಏನು ಮಾಡಿದ್ರು ಮರುತ್ತುಗಳು ಹುಟ್ಟಿದ್ರು ಅಂತ ಶುರು ಮಾಡಿದ್ರು. ಗೊತ್ತಾಯ್ತಾ, ಮರುತ್ತುಗಳು ಕಥೆ ಹೇಳ್ರಿ ಅಂತ ಕೇಳಿದ. ಆಮೇಲೆ ಏನು ಪ್ರಶ್ನೆ ಬಂತು, ಸ್ವಲ್ಪ ಇರ್ರಿ, ಪರಮಾತ್ಮ ಹಿರಣ್ಯಕಶಿಪುನ ಕಥೆ ಎಲ್ಲ ಬಂತಲ್ಲಲ್ಲಿ, ಹಿರಣ್ಯಕಶಿಪುನ ದೇವರು ಕೊಂದ ಇಂದ್ರಾದಿಗೋಸ್ಕರ ಕೊಂದ ಅಂದಮೇಲೆ ಪಕ್ಷಪಾತಿ ಆದಾಗ ಆಗ್ಲಿಲ್ವಾ, ಅದು ಹೇಗೆ ಅಂತ ಕೇಳಿದ. ಅದಕ್ಕೂ ಈ ಕಥೆ ಶುರು ಮಾಡಿದ್ರು. ಇಷ್ಟೊತ್ತು ಕಥೆ ಬಂದ್ಬಿಟ್ಟು ಆ ವಿಷಯ ಮುಗಿಸಿಬಿಟ್ಟು ಈ ಕಂಟಿನ್ಯೂ ಮಾಡ್ತಾ ಇದ್ದಾರೆ. ಅಲ್ಲಿವರೆಗೆ ವಾಪಸ್ ಹೋಗ್ಬೇಕು, ಈಗ ಷಷ್ಠಸ್ಕಂಧದಿಂದ ಮುಂದುವರಿತಾ ಇದೆ. ಅದು ವಂಶಾವಳಿ ಕಂಟಿನ್ಯೂಡ್ ಅಂತ ಅರ್ಥ, ವಂಶಾವಳಿ ಕಂಟಿನ್ಯೂಡ್. ಇಲ್ಲಿ ದಾಕ್ಷಾಯಣಿಯಂತೆ ಪೃಥಕ್ ವಂಶಾಹ ದಾಕ್ಷಾಯಣಿಗಳು ಅಂದ್ರೆ ಯಾರು, ದಕ್ಷ ಪುತ್ರಿಯರು. ಅವರ ವಂಶಗಳು ಪ್ರತ್ಯೇಕ ಪ್ರತ್ಯೇಕ ಹೇಳಿದೆ. ಅವ್ರು ಯಾರ್ಯಾರು ಹುಟ್ಟಿದ್ದಾರೆ, ಅವರು ದೇವ ಅಸುರ ಮನುಷ್ಯಾದ್ಯಾಹ ಲೋಕಾಯತ್ರ ಚರಾಚರ ಸಮಸ್ತ ಜಡಚೇತನಗಾದ ಲೋಕಗಳು ದೇವತೆಗಳು ಹಸುರರು ಮನುಷ್ಯರು ಮೊದಲಾದ ಎಲ್ಲ ಹುಟ್ಟಿದ್ದು ದಾಕ್ಷಾಯಣಿಯರಿಂದ. ಆದ್ರಿಂದ ಅವರ ವಂಶವನ್ನು ಹೇಳಿದೆ ಅಂತ ಹೇಳಿ ಹೇಳಿ ಮುಕ್ತಾಯ ಮಾಡ್ತಾರೆ. ವಿಜಯ ಸ್ವಾಮಿಗಳ ಮಂಗಳವನ್ನು ಹೇಳ್ತಾರೆ ತಾವು ಬರೆದ ಟೀಕಾಕ್ಕೆ. ಭುಜ ವಿಲಸಿತ ಶೌರ್ಯಂ ಭುಜಂಗದಮಜಿತಂ ವಿಷ್ಣು ಒಂದೇ ಭುಜಗ ಶಯನಂ ಭುಜ ಯುಗ ಕಲ್ಪಿತ ಗ್ರೀವಂ ಪದರತ್ನಾವಲಿರ್ಹೇಷ ಸಮಸ್ತ ಸಪ್ತಮ ಸ್ಕಂಧ ಸಂಗತ ತುಲಸೀವ ಹರೇ ಪ್ರೀತ್ಯೈ ಭೂಯಾತ್ ವಿಭವವಾರಿಹೇ. ಭುಜ ವಿಲಸಿತ ಶೌರ್ಯಂ ತನ್ನ ಭುಜದಿಂದ ಶೌರ್ಯವನ್ನು ತೋರಿಸಿದಂತಹ ಭುಜಂಗದಂ ಭುಜಂಗದಮ ಅಜಿತಂ ಅಜಿತಂ ವಿಷ್ಣು ಭುಜಂಗದಂ ಅಂದ್ರೇನು ಭುಜಂಗ ದಮಜಿತಂ ಆ ರೀತಿ ಬೇಕಾದ್ರೆ ಮಾಡ್ಬೋದು. ಭುಜಂಗವನ್ನು ದಮನ ಮಾಡಿ ಗೆದ್ದಂತಹ ಕಾಳಿಯ ಮಥನ ಮಾಡಿ ಗೆದ್ದಂತಹ ವಿಷ್ಣು ವಿಷ್ಣುವನ್ನು ಒಂದೇ ಭುಜಗ ಶಯನಂ ಭುಜಗ ಶಯನಾದ ವಿಷ್ಣುವನ್ನು ಭುಜಯುಗ ಕಲ್ಪಿತ ಗ್ರೀವಂ ಎರಡೂ ಭುಜದ ಮೇಲೆ ತನ್ನ ಶಿರಸ್ಸನ್ನು ಹೊಂದಿರತಕ್ಕಂಥ ಪರಮಾತ್ಮನನ್ನು ಬರೀ ಭುಜ ಭುಜ ಅಂತ ಉಪಯೋಗಿಸಿದ್ದಾರೆ. ಭುಜ ವಿಲಸಿತ ಶೌರ್ಯಂ ಭುಜಂಗದಮಜಿತಂ ವಿಷ್ಣು ಒಂದೇ ಭುಜಗ ಶಯನಂ ಭುಜಯುಗ ಕಲ್ಪಿತ ಗ್ರೀವಂ ಪದರತ್ನ ಅಂದ್ರೆ ಭುಜಯುಗ ಕಲ್ಪಿತ ಗ್ರೀವ ಅಂದ್ರೆ ಕೂತ್ಕೊಂಡವನು ಅಂತ ಅರ್ಥ. ಎರಡು ಭುಜದ ಮೇಲೆ ತಲೆ ಯಾವಾಗಿರುತ್ತೆ, ಕೂತ್ಕೊಂಡು ಮಲಗದಾಗ ಆಗಿರಲ್ಲ, ಕೂತಿರತಕ್ಕಂತಹ ಅಂತ ಅರ್ಥ. ಪದರಾವತ್ನಾವಲಿ ಅಂತ ವಿಜಯದೇವಿ ಸ್ವಾಮಿ ತಮ್ಮ ಭಾಗವತ ವ್ಯಾಖ್ಯಾನಕ್ಕೆ ಹೆಸರಿಟ್ಟಿದ್ದಾರೆ ಪದರತ್ನಾವಲಿ ಅಂತೇಳಿ. ಇದು ಸಪ್ತಮಸ್ಕಂದಕ್ಕೆ ಸಂಬಂಧಪಟ್ಟ ಪದರತ್ನ, ಪದಗಳ ರತ್ನ ಆವಲಿ, ಪದಗಳು ಎಂಬ ರತ್ನಗಳ ಸಾಲು ಅಂತ. ಇದನ್ನ ತುಳಸೀವ ಹರೇಹ್ ಪ್ರೀತ್ಯೈ ಭುವ ವಿಭವ ವಾರಿ ಹೇಹೇ. ಇದನ್ನು ಏನ್ ಮಾಡ್ತಾ ಇದ್ದೇನೆ ನಾನೀಗ, ತುಳಸಿಯಂತೆ ಪರಮಾತ್ಮನ ಪಾದಕ್ಕೆ ಅರ್ಪಣೆ ಮಾಡ್ತಾ ಇದ್ದೇನೆ. ತುಳಸಿಯನ್ನ ತುಳಸಿ ಹಾಗೆ ಅರ್ಪಿಸಬೇಕು ಅಂದರೆ ದೇವರಿಗೆ ಈ ಪಾಠ ಪ್ರವಚನಗಳೇ ತುಳಸಿ ಪೂಜೆ ಅಂತ ಬರ್ತಾ ಇದ್ದಿಲ್ಲ. ಪಾಠ ಪ್ರವಚನ ಮಾಡೋದೇ ತುಳಸಿ ಪೂಜೆ ಅದನ್ನು ಹೇಳ್ತಾರೆ. ಶಾಸ್ತ್ರ ಆಲಾಪ ಅಂದರೆ ಶ್ರೀ ತುಳಸಿ ಶ್ರೀಕಥಾಮೃತಸಾರದೊಳಗೆ ಶಾಸ್ತ್ರ ಪ್ರವಚನ ಮಾಡೋದು ಏನಂತ ಕರೀತಾರೆ, ತುಳಸಿ ಪೂಜೆ. ಅಷ್ಟ ತುಳಸಿ ಎರಿಸಿಬಿಟ್ಟ, ಪಾಠ ಇಲ್ಲ ಪ್ರವಚನ ಇಲ್ಲ, ಅಲ್ಲಿ ಬರ್ಕೊಂಡಿರ್ತಾರೆ ತುಳಸಿ ಪೂಜೆ ಮಾಡಿಲ್ಲ ಅಂತ ಬರ್ಕೊಂಡಿರ್ತಾರೆ. ಮಾಡಿಲ್ಲ ಅವರು, ಒಂದು ತುಳಸಿನೂ ಹಾಕಿಲ್ಲ, ಬರೀ ಪಾಠ ಪ್ರವಚನ ಅಂತಾರೆ. ಅದಕ್ಕೆ ಬರೀ ಲಕ್ಷ ತುಳಸಿ ಕೋಟಿ ತುಳಸಿ ಆಗಿದೆ ಅಂತ ಅದು ಅರ್ಥ ಮಾಡ್ಕೋಬೇಕು. ತುಳಸಿ ದಳವನ್ನು ಪ್ರತಿ ಪದ್ದಲ್ಪರಿಗೂ ಹೀಗೆ ಹೇಳ್ತಾರೆ. ಮೊದಲೇ ಸ್ಕಂದರೆ ತುಳಸಿ ದಳಮೇವ ಅರ್ಪಯಾಮಿ ಹರೇ ಅಂತೇಳಿ, ತುಳಸಿ ಮಂಜರಿಯುವ ಅಂತ ಹೇಳ್ತಾರೆ. ಪ್ರತಿ ಸ್ಕಂದದ ಕೊನೆ ಕೂಡಾನು ಅರ್ಪಿಸಬೇಕು. ಮಾತನ್ನು ರೆಫರ್ ಮಾಡಬೇಕಾದ್ರೆ ಇದು ತುಳಸಿ ಇದ್ದಾಗೆ ಅಂತ ಹೇಳ್ತಾರೆ. ತುಳಸಿ ಎಂಬ ದೇವ್ರ ಪೂಜೆಗೆ ಅತ್ಯಂತ ಮುಖ್ಯ ಆದ್ದರಿಂದ ಅದಕ್ಕೆ ಇಕ್ವಲೆಂಟ್ ಆಗೋದು ಪಾಠ ಪ್ರವಚನ ಒಂದೇ ಆದ್ದರಿಂದ ಜ್ಞಾನ ಕಾರ್ಯವನ್ನು ಏನಂತ ಕರೆದ್ರು ತುಳಸಿ ಅಂತ ಕರೀತಾರೆ. ತುಳಸೀವ ಹರೇ ಪ್ರೀತ್ಯೈ ಭೂಯಾತ್ ವಿಹೋವಾರಿ ಹೇ ಹೇ. ಇದು ಶ್ರೀ ಮಹೇಂದ್ರ ತೀರ್ಥ ಪೂಜ್ಯಪಾದ ಶಿಷ್ಯ ವಿಜಯಧ್ವಜ ತೀರ್ಥ ಮುನೀಂದ್ರ ಕೃತಾಯಾಂ ಪದರತ್ನಾವಲ್ಯಾಂ ಶ್ರೀಮದ್ ಭಾಗವತ ಟೀಕಾಯಾಂ ಸಪ್ತಮಸ್ಕಂದಸ್ಯ ಷೋಡಶೋಧ್ಯಾಯ ಶ್ರೀ ಕೃಷ್ಣಾರ್ಪಣಮಸ್ತು. ಈಗ ಅಷ್ಟಮಸ್ಕಂದ ಏನು ಇಂಥ ಪ್ರಸಂಗ ಬಂದಾಗಲೇ ಏನಂತ ಹೇಳಿದೆ, ಈಗ ಹಿಂದೆ ಇಷ್ಟೊಂದು ಪ್ರಸಂಗ ಏನಂತ ಹೇಳಿದೆ ಇಷ್ಟೊತ್ತು ಕೂಡ ಹೇಳಿದೆ. ಈಗ ವಿಶೇಷವಾಗಿ ಗೊತ್ತಾಯ್ತು ಅಂತ ಮೊದಲು ಗೊತ್ತಾಗಿದ್ದು, ಮೊದಲು ಪಾಯಸ ತಿಂತಿದ್ದ, ತಿಂದ್ರಿ ಗೋಡಂಬಿ ಹಾಕಿದ್ದೀನಿ ಅಂತ ಇವಸ ತಿಂತಾರೆ. ಮತ್ತೆ ತಿಂತಿದ್ದಾನೆ ಆ ರುಚಿ ಜ್ಞಾನ ಆದ ತಕ್ಷಣ ಜಾಸ್ತಿ ತಿಂತಾನೆ. ಮತ್ತೆ ಗೋಡಂಬಿ ಹಾಕಿದ್ದೀನಿ, ರುಬ್ಬಿ ಹಾಕಿದ್ದೀನಿ ಬಾದಾಮಿ ಅಂತ ಹೇಳಿದ ತಕ್ಷಣ ಏನಾಗುತ್ತೆ ಅಲ್ಲಿಗೆ, ಅದು ಕಣ್ಣಿಗೆ ಕಾಣೋದಿಲ್ಲ ಬಾದಾಮಿ. ಇವ್ರು ಹೇಳಿದ ಮೇಲೆ ಇನ್ನೂ ಜಾಸ್ತಿ ರುಚಿ ಬರ್ಲಿಕ್ಕೆ, ಒಂದೇ ರುಚಿ ಹೊಸತನ ಬರುತ್ತೆ. ಆ ಥರ ಗೊತ್ತಿದ್ದರೆ ತಿಳ್ಕೊಬಾರ್ದು ಅಂತೇನಿಲ್ವಲ್ಲ. ಹರಿ ಪುರಾಣ ಇಲ್ಲೇ ಭಾಗವತಲ್ಲೇ ಬಂದ ಪುರಾಣ ಬೇಕು, ಇದೇ ಪುರಾಣ ತಾನೆ. ಅವ್ರು ಹೇಳ್ಕೊಟ್ರಲ್ಲ ಈಗಾಗಲೇ ಪುರಾಣದಲ್ಲೇ ಆದ್ರಿಂದ ಯೋಚನೆ ಮಾಡಕ್ಕೆ ಕಾರಣ, ಯಾರೋ ವ್ಯಾಖ್ಯಾನಕಾರರು ಬರೆದಿದ್ರೆ ಮಹಾಕಲ್ಪ ಅತೀತ ಮಹಾಕಲ್ಪ ಅಂತ ಹೇಳ್ಬಿಟ್ರು, ಹಿಂದಿನ ಬ್ರಹ್ಮಕಲ್ಪ ಅಂತಲೇ ಬರೀತಾರೆ. ಮಹಾಕಲ್ಪ ಬ್ರಹ್ಮಕಲ್ಪ ಅಂತ ಅರ್ಥ ಬರೀತಾರೆ. ಇದು ಅವರಿಗೆಲ್ಲ ಕಲ್ಪಗಟ್ಟಲೆ ಸಾಧನೆಯವರು ಅವರೆಲ್ಲ ಕೂಡ. ರಾಜೋವಾಚ ಸ್ವಯಂಭುವ ಸ್ನೇಹ ಮನೋಹೋ ವಂಶೋಯಂ ವಿಸ್ತರಾಶ್ರಿತ ಯತ್ರ ವಿಶ್ವಸೃಜಾಂ ಸರ್ಗೋ ಮನೂನನ್ಯಾನ್ವದಸ್ವನಃ. ಎಲ್ಲಿ ಹೋಗಿತ್ತು ಗೊತ್ತಾ, ಇದು ಷಟ್ಟಸ್ಕಂದಕ್ಕೆ ಎಣ್ಣೆ ಮಾಡಿದರೆ ಅಲ್ಲಿಂದ ವಾಪಸ್ ಹೋಗ್ತಾರೆ. ಮತ್ತೆ ಎಲ್ಲಿಗೆ, ಚತುರ್ಸ್ಕಂದ್ರೆ ಏನು ಮುಗಿದಿತ್ತು, ಧ್ರುವನ ವಂಶ ಹೇಳ್ತಾ ಬಂದಿದ್ರು. ಅವಷ್ಟೇ ಪಂಚಮಸ್ಕದಲ್ಲಿ ಏನು ಮಾಡಿದ್ರು, ಪ್ರಿಯೋತ್ತರ ವಂಶ ಹೇಳ್ಬಿಟ್ಟು ಕೊನೆಗೆ ಯಾರು ಹೇಳಿದರು, ಗಯಾ ಅನ್ನೋ ಕಥೆ ಹೇಳಿದರು. ಅದನ್ನು ಕಂಟಿನ್ಯೂ ಮಾಡ್ತಾರೆ. ಅಲ್ಲೇನು ಬಂದಿದ್ದು, ಪ್ರಾಸಂಗಿಕವಾಗಿ ಭೂಗೋಳ ಖಗೋಳ ಬಂತು, ನರಕವರ್ಣನೇ ಬಂತು. ಆಮೇಲೆ ಪ್ರಸಂಗ ಬಂದು ಏನಾಯಿತು, ಪಯಾಸ್ಥಿತಿ ಏನು ಮಾಡಬೇಕು ಅಂತ ಕೇಳಿದ, ಅಜಾಮಣ್ಣನ ಕಥೆ ಬಂತು. ಅವತ್ತು ದಕ್ಷರ ಪುನರ್ಜನ್ಮದ ಕಥೆ ಬಂತು. ಅದೆಲ್ಲ ಮುಗಿಸಿ ವಾಪಸ್ ಎಲ್ಲಿಗೆ ಹೋದ್ರೆ, ಈಗ ಸ್ವಯಂಭುವ ಸ್ನೇಹ ಮನೋ ವಂಶ ವಂಶೋಯಂ ವಿಸ್ತರಾಶ್ರಿತ ಯತ್ರ ವಿಶ್ವಸೃಜಾಂ ಸರ್ಗ ಮನೂನನ್ಯಾನ್ ವದಸ್ವನಃ. ಸ್ವಾಯುಭೂ ಮನುವಿನ ವಂಶವನ್ನು ವಿಸ್ತಾರವಾಗಿ ಕೇಳಿದ್ವಿ ನಾವು. ಯತ್ರ ವಿಶ್ವಸೃಜಾಂ ಸರ್ಗ ಮನೂನನ್ಯಾನ್ ವದಸ್ವನಃ ವಿಶ್ವಸೃಜಾಂ ಸರ್ಗ, ಅಲ್ಲಿ ಪ್ರಜಾಪತಿಗಳ ಸೃಷ್ಟಿ ಕಾರ್ಯವನ್ನು ಕೇಳಿದ್ವಿ. ಅನ್ಯಾನ್ ಮನೂನ್ ವದಸ್ವನಃ, ಇನ್ನು ಬೇರೆ ಮನ್ವಂತರಗಳು ಏನಾಯ್ತು ಹೇಳಿ ಅಂತ ಕೇಳ್ತಾರೆ. ಮನ್ವಂತರ ಚರಿತೆ ಅದಕ್ಕೆ ಅಷ್ಟಮಸ್ಕಂದ ಪೂರ್ತಿ ಏನದು, ಮನ್ವಂತರ ಕಥಾರ್ವರ್ಣನ ಅಂತ ಕರೀತಾರೆ. ಯತ್ರ ಧರ್ಮಾ ಹಿ ವಿವಿಧಾ ಚತುರ್ವರ್ಣಾಶ್ರಿತಾ ಶುಭಾಃ ಮನ್ವಂತರೇ ಹರೇರ್ ಜನ್ಮ ಕರ್ಮಾಣಿ ಚ ಮಹೀಯಸಃ. ಯತ್ರ ಧರ್ಮಾ ಹಿ ವಿವಿಧಾಃ ಚತುರ್ವರ್ಣಾಶ್ರಿತಾಃ ಶುಭಾಃ ಮನ್ವಂತರೇ ಹರೇರ್ ಜನ್ಮ ಕರ್ಮಾಣಿ ಚ ಮಹೀಯಸಃ. ಯಾವ್ಯಾವ ಪರಮಾತ್ಮನ ಅವತಾರ ಕಾಲಕ್ಕೆ ವಿವಿಧಾಃ ಚತುರ್ವರ್ಣಾಶ್ರಿತಾಃ ಶುಭಾಃ ಧರ್ಮಾಃ, ನಾಲ್ಕು ವರ್ಣಗಳಿಗೆ ಸಂಬಂಧಪಟ್ಟಂತೆ ಬಗೆ ಬಗೆಯ ಏನು ಧರ್ಮಗಳು ಪ್ರಚಾರಕ್ಕೆ ಬಂದವಲ್ಲ ಅದನ್ನು ಹೇಳಿ. ಮನ್ವಂತರೇ ಹರೇ ಜನ್ಮ ಕರ್ಮಾಣಿ ಚ ಮಹೀಯಸಃ. ಮುಖ್ಯವಾಗಿ ಯಾವ ಮನ್ವಂತರಲ್ಲಿ ಪರಮಾತ್ಮ ಯಾವ ಅವತಾರವನ್ನು ಮಾಡ್ದ ಅದನ್ನೇ, ಪರಮಾತ್ಮ ಯಾವ ಅವತಾರವನ್ನು ಮಾಡ್ದ, ಏನು ಕಾರ್ಯಗಳನ್ನು ಮಾಡ್ದ, ಹರೇರ್ ಜನ್ಮ ಕರ್ಮಾಣಿ ಚ ಮಹೀಯಸಃ. ಮಹೀಯಸಃ ಮಹೀಯಾನ್ ಮಹೀಯಾಂಸೌ ಮಹೀಯಾಂಸಃ ಹರೇಕ ಆದ ಷಷ್ಠಿ ಏಕವಚನ ಮಹೀಯಸಃ. ದೊಡ್ಡ ಪೂಜ್ಯ ಮಹಿಯ ಮಹು ಪೂಜಾಯ, ಅತ್ಯಂತ ಪೂಜ್ಯನಾದಂಥ ಕೃಷ್ಣನ ಶ್ರೀಹರಿಯ ಮಹಿಮೆಗಳನ್ನು ಹೇಳಿ. ಗೃಣಂತಿ ಕವಯೋ ಬ್ರಹ್ಮನ್ ತಾನಿ ನೋವದ ಶೃಣ್ವತಾಂ ಯಜ್ಜಸ್ಮಿನ್ನಂತರೇ ಬ್ರಹ್ಮನ್ ಭಗವಾನ್ ವಿಶ್ವಭಾವನಃ ಕೃತವಾನ್ ಕುರುತೆ ಕರ್ತ ಈ ಅತೀತೇ ಅನಾಗತ ಅನಾಗತೇದ್ಯವಾ. ಗೃಣಂತಿ ಕವಯೋ ಬ್ರಹ್ಮನ್ ತಾನಿ ನೋವದ ಶೃಣ್ವತಾಂ, ಜ್ಞಾನಿಗಳು ಯಾವ ಪರಮಾತ್ಮನ ಕರ್ಮಗಳನ್ನು ವರ್ಣನೆ ಮಾಡ್ತಾರಲ್ಲ ಅದನ್ನು ಕೇಳ್ತಕ್ಕಂಥ ಬಯಕೆ ನಮಗೆ ಹೇಳಿ ನೀವು. ಯದಿ ಅಸ್ಮಿಂದ ಅಂತರೇ ಬ್ರಹ್ಮನ್ ಭಗವಾನ್ ವಿಶ್ವಭಾವನಃ ಕೃತವಾನ್. ಪರಮಾತ್ಮ ಯಾವುದನ್ನ ಈಗ ಎತ್ ಯಸ್ಮಿನ್ ಅಂತಾರೆ, ಆಗ್ಬೇಕಂದ್ರೆ ಎತ್ ಯಸ್ಮಿನ್ ಅಂತಾರೆ, ಯಾವ ಮನ್ವಂತರದೊಳಗೆ ಪರಮಾತ್ಮ ಯಾವ ರೂಪದಿಂದ ಕರ್ಮಗಳನ್ನು ಕುರುತೇ ಮಾಡಿದ, ಕರ್ತ ಮುಂದೆ ಮಾಡ್ತಾನೆ, ಗೊತ್ತಾಯ್ತಾ? ಕೃತವಾನ್ ಕುರುತೇ ಕರ್ತ, ಕೃತವಾನ್ ಅವರು ಪಾಸ್ಟ್ ಟೆನ್ಸ್, ಹಿಂದೆ ಮಾಡಿದ, ಕುರುತೇ ಈಗ ಮಾಡ್ತಾನೆ, ಕರ್ತ ಮುಂದೆ ಮಾಡ್ತಾನೆ. ಅತೀತೆ ಅನಾಗತೆ ಇದ್ದವ ಮೂರು, ಅತೀತೆ ಅನಾಗತೆ ಅದ್ಯ, ಅತೀತೆ ಕೃತವಾನ್, ಅದ್ಯ ಕುರುತೆ, ಆಮೇಲೆ ಅನಾಗತೆ ಕರ್ತ ಕರ್ತ. ಈ ರೀತಿಯಲ್ಲಿ ಮೂರು ತಿಳಿಸ್ಬೇಕು. ಅದರ ಅರ್ಥ ಏನು ಅಂದರೆ ಮನ್ವಂತರಗಳು ಪೂರ್ತಿ ಮುಗಿದಿಲ್ಲ ಏನೂ ಕೂಡ, ಮುಂದಿನ ಮನ್ವಂತರ ಬರುತ್ತಲ್ಲ ಅವಾಗ ಏನು ಮಾಡ್ತಾನೆ ಹೇಳಿ, ಕೆಲ ಆಗೋಗ್ಬಿಟ್ಟಿದೆ ಅದರಲ್ಲಿ ಏನು ಮಾಡಿದೆ ಹೇಳಿ, ಈಗ ಆಗ್ತಾ ಇದೆ ವಯಸ್ಸು ಅಂತ ಬನ್ನುವಂತಾರೆ ನಮಗೆ, ಅದರಲ್ಲಿ ಏನು ಮಾಡಿದೆ ಹೇಳಿ ಅಂತೇಳಿ ಎಲ್ಲವನ್ನೂ ಪ್ರಶ್ನೆ ಮಾಡ್ತಾರೆ. ಋಷಿರುವಾಚ ಮನವೋಸ್ಮಿನ್ ವ್ಯತೀತಾಷ್ಟ ಕಲ್ಪೇ ಸ್ವಯಂಭುವಾದಯ ಆದ್ಯಸ್ತೆ ಕಥಿತೋ ಯತ್ರ ದೇವಾದೀನಾಂಚ ಸಂಭವ. ಈಗ ಹೇಳ್ತಾರೆ ಮನವೋ ಅಸ್ಮಿನ್ ವ್ಯತೀತಾಹ ಷಟ್ ಕಲ್ಪೇ ಸ್ವಯಂಭುವಾದಯ. ನಾವೇನಿದ್ದೆ ವಯಸ್ಸುತ ಮನ್ವಂತರದೊಳಗೆ ಎಷ್ಟು ಮನ್ವಂತರಾಗಿದೆ ಈಗಾಗಲೇ? ಆರು ಮನ್ವಂತರ ಆಗೋಗ್ಬಿಟ್ಟಿದೆ. ಆದ್ಯಹಾತೆ ಕಥಿತೋ ಯತ್ರ ದೇವಾದೀನಾಂಚ ಸಂಭವ. ಸ್ವಯಂಭೂ ಮನ್ವಂತರವನ್ನು ವಿಸ್ತಾರವಾಗಿ ಹೇಳ್ಬಿಟ್ಟಿದ್ದೇವೆ ಇಷ್ಟೊತ್ತು ಕೂಡ. ಅದೇನಂತ ಆಕೂತ್ಯಾಂ ದೇವಹೂತ್ಯಾಂಚ ದುಹಿತ್ರೋಸ್ತಶ್ಚ ವೈ ಮನೋಹ ಧರ್ಮಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂ ಗತಃ. ಆಕೂತ್ಯಾಂ ದೇವಹೂತ್ಯಾಂಚ, ಅವರಿಬ್ಬರು ಕೂಡ ದುಹಿತ್ರಗಳು, ಹೆಣ್ಮಕ್ಕಳು. ಸ್ವಯಂಭೂ ಮನವಿನ ಇಬ್ಬರು ಹೆಣ್ಮಕ್ಕಳು ಯಾರು? ಆಕೂತಿ ದೇವಹೂತಿ, ಇನ್ನೊಬ್ಬಳು ಪ್ರಸೂತಿ. ಪ್ರಸೂತಿ ಇಷ್ಟೊತ್ತಿರುತ್ತೆ ಅಷ್ಟಂದಿರಲ್ಲ ಪ್ರಸೂತಿ ಕೆಲಸಗಳು. ಈಗ ಧರ್ಮಜ್ಞಾನೋಪದೇಶಾರ್ಥಂ ಭಗವಾನ್ ಪುತ್ರತಾಂಗತಃ, ಅವರ ಮನುವಿಗೆ ಧರ್ಮಜ್ಞಾನ ಉಪದೇಶಕ್ಕೋಸ್ಕರವಾಗಿ ಪರಮಾತ್ಮ ಪುತ್ರನಾಗಿ ಜನಿಸಿದ. ಆಕೂತಿ ಮತ್ತು ದೇವಹೂತಿಯರಿಗೆ ಪುತ್ರನಾಗಿ ಜನಿಸಿದ ಅಂತಬಿಟ್ಟು ಪ್ರಸೂತಿ ಪುತ್ರನಾಗಿ ಜನಿಸಲಿಲ್ಲ, ಪ್ರಸೂತಿಗೆ ಪುತ್ರನಾಗಲಿಲ್ಲ. ಏನಾದ? ಪ್ರಸೂತಿಯ ಮಗಳ ಮಗನಾದ, ಮೂರ್ತಿ ದೇವಿಯ ಮಗಳ ಅನ್ನೋ ಹೊತ್ತು ಡೈರೆಕ್ಟ್ ಮಗ ಆಗಲಿಲ್ಲ. ದೇವಹೂತಿಗೂ ಡೈರೆಕ್ಟ್ ಮಗನಾದ, ಮತ್ತೆ ಆಕೂತಿಗೂ ಡೈರೆಕ್ಟ್ ಮಗನಾದ. ಸ್ವಲ್ಪ ಡೌಟ್ ಬರುತ್ತೆ, ಹೇಳ್ತಾರ ಅದನ್ನು ಯಾಕೆ ಅಂತ. ಕೃತಂ ಪುರಾ ಭಗವತಃ ಕಪಿಲಶ್ಚಾನು ವರ್ಣಿತಂ ಆಖ್ಯಾಸ್ಯೇ ಭಗವಾನ್ ಯಜ್ಞೋ ಯಚ್ಚಕಾರ ಕುರುತ್ವಃ. ಕೃತಂ ಪುರಾ ಭಗವತಃ ಕಪಿಲಸ್ಯ ಅನುವರ್ಣಿತಂ, ಅದರಲ್ಲಿ ದೇವಹೂತಿ ಮಗನಾಗಿ ಅವತಾರ ಮಾಡಿದ ಕಪಿಲ ರೂಪದ ವರ್ಣನೆ ಮಾಡಿಬಿಟ್ಟಿದ್ದೇವೆ ಈಗಾಗಲೇ. ಆದ್ದರಿಂದ ಯಾವುದು ಉಳಿತೀಗ? ಆಕೂತಿ ಮಗನಾಗಿ ಹುಟ್ಟಿದ ರೂಪ ಯಾವುದು? ಯಜ್ಞ. ಅದನ್ನು ಹೇಳ್ತಾ ಇದ್ದೇವೆ ಅಂತ ಹೇಳಿ. ಯಜ್ಞೋ ಯಚ್ಚಕಾರ ಕುರುತ್ವಃ, ದೇವಹೂತಿ ಮಗ ಕಪಿಲ, ಆಕೂತಿ ಮಗ ಯಜ್ಞ, ಅದನ್ನು ಹೇಳ್ತಾ ಇದ್ದೇನೆ. ವಿರಕ್ತ ಕಾಮಭೋಗೇಶು ಶತರೂಪಾಪತಿ ಪ್ರಭು ವಿಸೃಜ್ಯ ರಾಜ್ಯಂ ತಮಸೇ ಸಭಾರ್ಯೋ ವನವಾವಿಶತ್. ಕಾಮಭೋಗೇಶು ವಿರಕ್ತ, ಸ್ವಯಂಭೋವನು ಬರೀ ವಾನಪ್ರಸ್ಥನಾದ, ಗೃಹಸ್ಥಾಶ್ರಮ ಬಿಟ್ಟ. ಶತರೂಪಾಪತಿ ಅಂದರೆ ಸ್ವಯಂಭೋವನು ಅಂತ ಅರ್ಥ. ಶತರೂಪಾಯ ಪತಿಯಾದ ಸ್ವಯಂಭೋವನು, ಪ್ರಭು ರಾಜನಾದ ಸ್ವಯಂಭೋವನು ವಿರಕ್ತನಾಗಿ ಬಿಟ್ಟು ರಾಜ್ಯಂ ವಿಸೃಜ್ಯ, ರಾಜ್ಯ ಬಿಟ್ಟ ವಾನಪ್ರಸ್ಥನಾದ. ಸಭಾರ್ಯ ಪತ್ನಿ ಸಮೇತನಾಗಿ ವನ ತಪಸೇ ವನಮಾವಿಶ, ತಪಸ್ ಮಾಡಬೇಕು ಅಂತೇಳಿ ಹೊರಟ, ಕಾಡಿಗೆ ಹೋದ. ಸುನಂದಾಯಾಂ ವರ್ಷ ಶತಂ ಪದೈಕೇ ರಭುಗಂ ಸ್ಪೃಶನ್ ತಪ್ಯಮಾನಸ್ತಪೋ ಘೋರಂ ಇದಮನ್ವಾಹ ಭಾರತ. ತಪಸ್ಸಿ ಕೂತ, ಎಲ್ಲಿ ಕೂತ ಅಂದ್ರೆ ಸುನಂದಾನಂತ ನದಿ ಹೆಸರು. ಸುನಂದಾಂಬ ನದಿಯ ತೀರದೊಳಗೆ ವರ್ಷ ಶತಂ, ನೂರು ವರ್ಷಗಳ ಕಾಲ ಪದ ಏಕೇನ ಭೂಮಂ ಸ್ಪೃಶ, ಒಂಟಿ ಕಾಲ ಮೇಲೆ ನಿಂತಂತೆ. ಪದ ಏಕೇನ, ಒಂಟಿ ಕಾಲ ಮೇಲೆ ಭೂಮಿಯಲ್ಲಿ ನಿಂತ್ಕೊಂಡು ತಪಸ್ ಮಾಡಿದ. ತಪ್ಯಮಾನ ತಪೋ ಘೋರಂ ಇದಮನ್ವಾಹ ಭಾರತ, ಘೋರವಾದ ತಪಸ್ಸನ್ನು ಮಾಡ್ತಾ ಇದನ್ನು ಹೇಳಕ್ಕೆ ಶುರು ಮಾಡ್ದ ಅಂತ ಹೇಳಿದೆ. ಘೋರವಾದ ತಪಸ್ಸನ್ನು ಮಾಡ್ತಾ ಇದನ್ನು ಹೇಳೋದು ಪ್ರಾರಂಭ ಮಾಡ್ತಾ ಇದ್ದಾರೆ. ಇದು ಸುನಂದ ಅಂದರೆ ಯಾವುದು? ಅದಕ್ಕೆ ಹೇಳ್ತಾರೆ ತ್ರಿಧಾ ಭಿನ್ನಾಯ ವಿಷ್ಣುಪತ್ಯಂ, ಗಂಗಾನದಿ ಭೂಮಿ ಬಿದ್ದ ಮೇಲೆ ಮೂರು ಭಾಗ ಆಯಿತು. ಒಂದು ಭಾಗಕ್ಕೆ ಏನಂತ ಕರೀತಾರೆ? ಸುನಂದ ಅಂತ ಹೆಸರು. ಅದು ಗಂಗಾ ತೀರನೆ, ಸುನಂದ ಅವರು ಗಂಗೆಯ ಕವಿಲು. ಗಂಗೆಯ ಕವದಿನ ಕೂತ್ಕೊಂಡು ಆ ತೀರದಲ್ಲಿ ಕೂತ್ಕೊಂಡು ನಿಂತ್ಕೊಂಡು ಒಂಟಿ ಕಾಲ ಮೇಲೆ ನಿಂತ್ಕೊಂಡು ತಪಸ್ಸನ್ನು ಮಾಡಿದ. ನೂರು ವರ್ಷ ಮಾಡಿದ್ದಂತೆ, ಲೆಕ್ಕ ಇಟ್ಟು ನೂರು ವರ್ಷಗಳ ಕಾಲ ಒಂಟಿ ಕಾಲ ಮೇಲೆ ನಿಂತ. ಮನೋರುವಾಚ ಏರಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪ ಯೋಜಾಗರ್ತಿ ಶಯಾನೇಸ್ಮಿನ್ ನಾಯಂ ತಂ ವೇದ ವೇದಸಃ. ಏನಾಯಂ ತಪತೆ ವಿಶ್ವಂ ವಿಶ್ವವೀರ್ಯಂ ಯತಸ್ತಪ, ಯಾವರ ವಿಶ್ವಂ ಏನ ಅಯಂ ತಪತೆ, ಇಡೀ ಜಗತ್ತೆಲ್ಲ ಯಾವ ಭಗವಂತನಿಂದ ಬೆಳಕನ್ನು ಕಾಣ್ತಿದೆಯೋ, ವಿಶ್ವವೀರ್ಯಂ ಯತಸ್ತಪ, ಆತನ ತಪಸ್ಸೆಲ್ಲ ವಿಶ್ವವನ್ನೇ ಹುಟ್ಟಿಸ್ತಕ್ಕಂಥ ಸಾಮರ್ಥ್ಯ ಹೊಂದಿದೆಯೋ, ಯೋ ಜಾಗರ್ತಿ ಶಯಾನೆ ಅಸ್ಮಿನ್, ಇಡೀ ಜಗತ್ತು ಮಲಗಿದಾಗ ಯಾವನು ಎದ್ದಿರ್ತಾನೋ, ಇಡೀ ಜಗತ್ತು ಮಲಗೋದು ಯಾವಾಗ? ಪ್ರಯಕಾಲದೊಳಗೆ. ಆಗ ಆಸೀದುದಾರ ಗುಣವಾರಿದಿರ ಅಪ್ರಮೇಯ ನಾರಾಯಣ ಪರತಮ ಪರಮಾತ್ಸ ಏಕ ಅದಕ್ಕೆ ಯೋಜಾಗರ್ತ್ಯ ಶಯಾನೆ ಅಸ್ಮಿನ್ ನಾಯಂ ತಂ ವೇದ ವೇದ ಸಹ. ಆದರೆ ಇಂಥ ಜಗತ್ತನ್ನ ಇಂಥ ಜಗತ್ತು ದೇವರನ್ನು ತಿಳ್ಕೊಂಡಿಲ್ಲ, ಸಹ ವೇದ ಅವನು ತಿಳ್ಕೊಂಡಿದ್ದ. ವೇದಾಹಂ ಸಮತೀತಾನಿ ವರ್ತಮಾನಾನಿ ಚಾರ್ಜುನ ಭವಿಷ್ಯಾಣಿ ಚ ಭೂತಾನಿ ಮಾಂತು ವೇದ ನ ಕಶ್ಚನ. ಅದೇ ಮಾತಿನ ಅರ್ಥ ಇದ್ದ ಹಾಗೆ ಪರಮಾತ್ಮ ಮತ್ತೆ ತಾನ್ಯಹಂ ವೇದ ಸರ್ವಾಣಿ ನತ್ವಂ ವೇದ ಪರಂತಮ ಎರಡು ಸರ್ತಿ ಬಂದಿದೆ, ಒಂದು ಸಪ್ತಮಾಧ್ಯಾಯ ಇನ್ನೊಂದು ಚತುರ್ಥಾಧ್ಯಾಯ ಗೀತೆ ಗೀತಾದೊಳಗೆ. ಜಗತ್ತನ್ನೆಲ್ಲ ಅವನು ತಿಳ್ಕೊಂಡಿದ್ದಾನೆ, ಎಲ್ಲ ಜಗತ್ತು ಸೇರಿ ಅವನು ತಿಳ್ಕೊಂಡಿಲ್ಲ. ಇದು ದೇವರ ವೈಭವ. ಆತ್ಮಾವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇರ ಪುಂಜೀತಾಹ ಮಾತೃತ ಕಶ್ಯ ಸಿದ್ಧನಂ. ಈಶಾವಾಸ್ಯ ಉಪನಿಷತ್ತು ಗೊತ್ತಾಯ್ತಾ? ಅದಕ್ಕೆ ಆಚಾರ್ಯ ಏನು ಮಾಡ್ತಾರೆ, ಈಶಾವಾಸ್ಯ ಉಪನಿಷತ್ತಿಗೆ ಭಾಷ್ಯ ಬರೀಬೇಕಾದ್ರೆ ಈಶಾವಾಸ್ಯ ಉಪನಿಷತ್ತಿಗೆ ಸ್ವಯಂಭೂವನು ಋಷಿ, ಯಜ್ಞನಾಮಕ ಪರಮಾತ್ಮನೇ ದೇವತ ಅಂತ ಹೇಳಿಬಿಟ್ಟು ಬುದ್ಧ ಪುರಾಣದ ವಾಕ್ಯವನ್ನೆಲ್ಲ ಕೊಟ್ಟುಬಿಟ್ಟು ಆಮೇಲೆ ಹೇಳ್ತಾರೆ ಭಾಗವತೇಚ ಅಯಮೇವ ಅರ್ಥ ಉಕ್ತಃ. ಭಾಗವತ ಪುರಾಣ ಇದೇ ವಿಷಯ ಬಂದಿದೆ ಅಂತೇಳಿ ರೆಫರ್ ಮಾಡ್ತಾರೆ. ಗೊತ್ತಾಯ್ತಾ? ಭಾಗವತ ಪುರಾಣಕ್ಕೂ ಈಶಾವಾಸ್ಯ ಉಪನಿಷತ್ತಿಗೆ ಸಂಬಂಧ ಇದೆ. ಅದಕ್ಕೆ ಭಾಗವತ ಐದು ವೈಶಿಷ್ಟ್ಯಗಳು ಒಂದು ಯಾವ ಸೇರಿಕೊಂಡಿದೆ, ವೇದಾರ್ಥ ಪರಿಬ್ರಹ್ಮಿತ, ವೇದಾರ್ಥಗಳನ್ನು ತಿಳಿಸ್ಕೊಡ್ತಾರೆ. ಭಾಗವತ ನೋಡದೇ ಹೋಗಿಬಿಟ್ಟಿದ್ರೆ ಈಶಾವಾಸ್ಯ ಉಪನಿಷತ್ತಿನ ಋಷಿಮುನಿಗಳ ಅರ್ಥವೂ ಕಷ್ಟ ಆಗ್ತಿತ್ತು, ಜೊತೆಗೆ ಅರ್ಥ ಕಷ್ಟ ಉಪನಿಷತ್ತಿನ ಅರ್ಥ ಕಷ್ಟ ಆಗೋದು ಅದೆಲ್ಲ ಹೇಳ್ತಾ ಇದ್ದಾರೆ. ಅಲ್ಲೇನಿದೆ ಈಶಾವಾಸ್ಯಂ ಅಂತಿದೆ, ಇಲ್ಲಿ ಏನಂತ ತೋರ್ತಾ ಹೇಳ್ತಾರೆ, ಅದರ ಆತ್ಮಾವಾಸ್ಯಂ ಅಂತ ಹೇಳ್ತಾರೆ. ಯಾತಕ್ಕೆ ಈ ವ್ಯತ್ಯಾಸ ಅಂತ ಪ್ರಶ್ನೆ ಬರಬಹುದು. ಅದಕ್ಕೆ ಸಾಮಾನ್ಯವಾಗಿ ಅಬ್ಸರ್ವ್ ಮಾಡಿ, ಯಾವುದೇ ಪುರಾಣದೊಳಗೆ ವೇದವಾಕ್ಯಗಳು ಬಂದೇ ಬರುತ್ತೆ, ಬಂದ ಸ್ವಲ್ಪ ಚೇಂಜ್ ಮಾಡ್ತಾರ. ಯಾತಕ್ಕೆ ಅಂದರೆ ಪುರಾಣಗಳು ಎಲ್ಲರೂ ಕೇಳಬಹುದು, ವೇದಗಳನ್ನ ಎಲ್ಲರೂ ಕೇಳಬಾರ್ದು. ಅರ್ಥ ಆಯ್ತಿಲ್ಲ, ವೇದಗಳನ್ನ ಎಲ್ಲರೂ ಕೇಳಾಗಿಲ್ಲ. ಅವರು ಸ್ತ್ರೀ ಶೂದ್ರ ಬ್ರಹ್ಮಬಂಧುವನ ತ್ರಯೀನ ಸೃಜಿ ಗೋಚಾರ. ಆದರೆ ಕೇಳದೆ ಹೋದರೆ ಜ್ಞಾನ ಬರೋದಿಲ್ಲ. ಅದಕ್ಕೇನು ಮಾಡಿದ್ರು, ಇತಿಹಾಸ ಪುರಾಣ ಬರೆದ್ರು, ವೇದವಾಕ್ಯ ಕೋಟ್ ಮಾಡಬೇಕು. ಹಾಗೆ ಕೋಟ್ ಮಾಡಿದ್ರೆ ಏನಾಗುತ್ತೆ, ವೇದ ಕೇಳಬೇಡ ಅಂತ ಹೇಳಿ ಅವರೇ ಕೇಳಿಸ್ದಾಗತ್ತೆ ಕೊನೆಗೆ. ಅರ್ಥ ಆಯ್ತಾ? ಈಗ ವೇದ ಕೇಳಬೇಡ ಅವರೇ ಕೇಳಿಸ, ಸ್ವಲ್ಪ ಚೇಂಜ್ ಮಾಡಿಬಿಟ್ರೆ ಏನಾಯ್ತಾಗ, ಸ್ವಲ್ಪ ಚೇಂಜ್ ಮಾಡಿದ ತಕ್ಷಣ ಏನಾಗುತ್ತೆ, ಎಫೆಕ್ಟ್ ಚೇಂಜ್ ಆಗಿಬಿಡುತ್ತೆ. ಡೈಲ್ಯೂಟ್ ಮಾಡಿದ್ರೆ ಚೇಂಜ್ ಆಗುತ್ತೆ ಅಲ್ಲ ಎಫೆಕ್ಟ್, ಆ ಥರ ಕಾನ್ಸಂಟ್ರೇಟೆಡ್ ಹೆಚ್ಚೆಯಲ್ಲೇ ಬೇರೆ, ಡೈಲ್ಯೂಟೆಡ್ ಹೆಚ್ಚೆಯಲ್ಲೇ ಬೇರೆ ಅಂತ ಹೇಳ್ತೀವಲ್ಲ, ಆ ಥರ ಸ್ವಲ್ಪ ಸೇರಿಸ್ಬಿಟ್ರೆ ಡೈಲ್ಯೂಟ್ ಆಗಿಬಿಡ. ಅದನ್ನು ಕೇಳ್ಬೋದು ಅವರು. ಅದಕ್ಕೆ ಹೇಳ್ತಾರೆ ಉಪನ್ಯಾಸಗಳಲ್ಲಿ ವೇದ ಉಪನಿಷತ್ತು ಕೋಟ್ ಮಾಡಿದರೆ ಕೇಳಿದ್ರೆ ತಪ್ಪಲ್ಲ. ಅರ್ಥ ಆಯ್ತಾ? ಈಗ ಇಲ್ಲದ ಉಪನ್ಯಾಸದಲ್ಲಿ ಯಾರು ಏನು ಕೋಟ್ ಮಾಡಾಗುತ್ತೆ ಅದು ತಪ್ಪು ಹೋಗ್ಬಿಡುತ್ತೆ. ವೇದವಾಕ್ಯಗಳನ್ನು ಕೋಟ್ ಮಾಡಿ ಆ ರೀತಿ ಕೋಟ್ ಮಾಡಿದರೆ ತಪ್ಪಲ್ಲ. ಉಪದೇಶ ಬೇರೆ, ಕೊಟೇಷನ್ ಬೇರೆ. ಉಪದೇಶಾತ್ಮನ ಹೇಳಬಾರ್ದು, ಕೊಟೇಷನ್ ಕೊಟ್ಟು ಹೇಳ್ಬೋದು. ಅವ ಯಾರು ಬೇಕಾದ್ರೆ ಕೇಳ್ಬೋದು, ನೋ ಪ್ರಾಬ್ಲಮ್. ಆದರೆ ವೇದನೆ ಉಪನ್ಯಾಸ ಮಾಡಬೇಡಿ, ಯಾಕೆ ಡೈರೆಕ್ಟ್ ಕೇಳ್ತಾರೆ. ಅರ್ಥ ಆಯ್ತಾ? ಪುರಾಣ ಉಪನ್ಯಾಸ ಮಾಡಿ, ಮಹಾಭಾರತ ರಾಮಾಯಣ ಉಪನ್ಯಾಸ ಮಾಡಿ, ಅಲ್ಲಿ ವೇದ ಬರುತ್ತೆ, ಕೇಳ್ಬೋದು. ಡೈರೆಕ್ಟ್ ವೇದ ಕೇಳ್ಬೋದು. ಅರ್ಥ ಆಯ್ತಾ? ಅದಕ್ಕೆ ಉಪನಿಷತ್ ಪ್ರವಚನ ಅವೆಲ್ಲ ಇಲ್ಲ ನಮ್ಮಲ್ಲಿ. ಅದಿದ್ದರೆ ಎಲ್ಲರೂ ಕೇಳ್ಬೋದಾಗುತ್ತೆ. ಇವತ್ತಂತೂ ಕೇಳಬೇಡ ಅಂತ ಹೇಳಕ್ಕೆ ಸಾಧ್ಯನೇ ಇಲ್ಲ, ಆದ್ರಿಂದ ನಾವು ತಪ್ಪು ಮಾಡಿದಾಗುತ್ತೆ, ಹೇಳಬಾರ್ದು ಅಂತ ಹೇಳ್ಬೋದು. ತಪ್ಪು ಅಂತ ಹೇಳ್ತಾರೆ. ಸಾರ್ವಜನಿಕ ಮಾಡ್ಬೋದು, ಉಪದೇಶ ಮಾಡ್ಬೋದು, ಸಾರ್ವಜನಿಕ ಮಾಡ್ಬೋದು. ಸಾರ್ವಜನಿಕ ಇವತ್ತೆಲ್ಲ ಸಾರ್ವಜನಿಕ ಓಂಕಾರ ಎಲ್ಲರೂ ಹೇಳಿ ಅಂತ ಹೇಳ್ಬಿಟ್ಟಿದಾರಲ್ಲ, ಎಲ್ಲರೂ ಓಂಕಾರ ಹೇಳಿ. ಬಿಟ್ಟರೆ ಬ್ರಾಹ್ಮಣರೇ, ಬೇರೆಯವರಿಗೆ ಓಂಕಾರ ಜಾಸ್ತಿ ಹೇಳ್ತಾರೆ. ಗೊತ್ತಾಯ್ತಾ? ಓಂಕಾರಪ್ಪ ಅಂತ ಹೆಸರೇ ಇರ್ತದೆ ಅವರಿಗೆ. ಆತ್ಮಾವಾಸ್ಯಮಿದಂ ವಿಶ್ವಂ. ಮತ್ತೆ ಇನ್ನೊಂದು ಕಾರಣ ಇದೆ ಆತ್ಮಾವಾಸ್ಯಂ ಅಂತ, ಇನ್ನೊಂದು ರೀತಿಯ ಇನ್ನೊಂದು ಕಾರಣ ಏನು ಅಂದ್ರೆ, ಈಶಾವಾಸ್ಯಂ ಅಂತ ಅಲ್ಲಿದೆಯಲ್ಲ, ಅದು ಅದ್ವೈತದಲ್ಲಿ ಏನ್ ಮಾಡಿಬಿಟ್ಟಿದ್ದಾರೆ, ಈಶಾ ವಾಸ್ಯಂ ಅಂತ ಬಿಡಿಸಿಬಿಟ್ಟಿದ್ದಾರೆ ಬೇರೆ ಪದ. ಈಶಾ ಬೇರೆ, ಈಟ್ ಈಶಾ ಅಂತ, ಈಟ್ ಈಶಾ ತೃತೀಯ ವಿಭಕ್ತಿ ಮಾಡಿಕೊಂಡು ವಾಸ್ಯಂ ಅಂತ ಬಿಡಿಸಿದ್ದಾರೆ. ಗೊತ್ತಾಯ್ತಾ? ಆದ್ರೆ ಆತ್ಮಾವಾಸ್ಯಂ ಅಂತ ಹೇಳಿದ್ರೆ ಬಿಡಿಸಕ್ ಬರೋದಿಲ್ಲ, ಆತ್ಮಾವಾಸ್ಯಂ ಬಿಡಿಸಕ್ ಬರೋದಿಲ್ಲ. ಸಮಸ್ತ ಪದ ಈಶಾವಾಸ್ಯಂ ಹೇಗೆ ಸಮಸ್ತ ಪದನೋ, ಆತ್ಮಾವಾಸ್ಯಂ ಕೂಡ ಏನದು ಸಮಸ್ತ ಪದ. ಇದು ಆಚಾರ್ಯ ಭಾಷೆ ಕರೆಕ್ಟ್ ಆಗಿ ಹೊಂದುತ್ತಾರೆ. ಆಚಾರ್ಯ ಈಶಾವಾಸ್ಯಂ ಅಂತ ಬಿಡಿಸಲಿಲ್ಲ, ಈಶಾವಾಸ್ಯಂ ಅನ್ನೋಣ ಅಂತ ಮಾಡಿದರು. ಭಾಗವತ ಅರ್ಥ ಹೇಳಿ ಕೊಟ್ ಮಾಡಿದರು. ಹೇಳಿದ್ರೆ ಇದು ಹೊಸ ಅರ್ಥ ಇದೆ. ಅಂದ್ರೆ ಆಚಾರ್ಯ ಏನ್ ಮಾಡಿದ್ರು ಕೂಡ ಒಂದು ಅರ್ಥ ಇರ್ತದೆ, ಒಂದೆಲ್ಲ ಅನೇಕ ಅರ್ಥ ಇರ್ತವೆ, ನಮಗೆ ಅರ್ಥ ಆದಷ್ಟಾದ್ರೂ ಉಪಯೋಗ ಮಾಡ್ಕೋಬೇಕು. ಆತ್ಮಾವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಪುಂಜೀತಾಹ ಮಾತೃತಃ ಕಶ್ಯ ಸಿದ್ಧನಂ. ಆತ್ಮಾವಾಸ್ಯ ಸಾಮಾನ್ಯವಾಗಿ ಸರಗಳಿಗೆಲ್ಲ ಲಿಂಕ್ ಮಾಡ್ತಾರೆ, ಹೌದಲ್ಲ? ಒಂದೊಂದು ಲಿಂಕ್ ಯಾಕೆ ಮಾಡ್ತಾರೆ, ಇದು ಸರ ಆಗೋದಿಲ್ಲ, ಲಿಂಕ್ ಮಾಡೋದು ಸರಳೇ ಆಗೋದಿಲ್ಲ. ಬಟ್ ಅಟ್ ಸೇಮ್ ಟೈಮ್ ಏನು ಮಾಡಿರ್ತಾರೆ, ಅದನ್ನ ಅಲಂಕಾರ ಕಾಣ ಮಾಡಿರ್ತಾರೆ. ಅರ್ಥ ಆಯ್ತಿಲ್ಲ? ಆ ಕಡೆ ಲಿಂಕ್ ಆಗಿರಬೇಕು, ಜೊತೆಗೆ ಏನಾಗಿರ್ಬೇಕು, ಅದು ಅಲಂಕಾರ. ಬರೀ ಅಲಂಕಾರಕ್ಕೆ ಅಂತ ಲಿಂಕ್ ಮಾಡಿದ್ರೆ ಬೈದಿದ್ದೆ ಆಗ್ಬಿಡುತ್ತವೆ, ಮನೆ ತುಂಬ ಮಳೆ ಹೊಡೆದ್ಬಿಡೋದು ಅಲಂಕಾರಕ್ಕೆ ಅಂತೇಳಿ ಪ್ರಾಬ್ಲಮ್ ಆಗುತ್ತೆ. ಆದ್ರೆ ಎಲ್ಲಿ ಪ್ರಾಬ್ಲಮ್ ಇರ್ತಾರೆ, ಮಳೆ ಹೊಡೆದ್ರೆ ಹೇಗೆ ಹೊಡಿರ್ಬೇಕು ಮಳೆ ಅಂತ ಕೇಳಿ, ಅಲಂಕಾರ ಹೊಡೆದಾಗ ಹೊಡೆದಿರ್ಬೇಕು. ಮಳೆ ಹೊಡೆದಿದ್ರು ಕೂಡ ಹೇಗೆ ಹೊಡಿಬೇಕು, ಬ್ಯಾಟೇಜ್ ಕಟ್ಟಿದ್ರೆ ಹೇಗೆ ಕಾಣಬೇಕು, ಅದು ಬ್ಯಾಂಡೇಜ್ ಕಟ್ಟಿದ್ರು ಕೂಡ ಹೇಗೆ ಆರ್ಟಿಸ್ಟಿಕ್ ಆಗಿರ್ಬೋದು. ಬ್ಯಾಂಡೇಜ್ ಹೊಲಸ ಹೊಲಸ ಕಟ್ಬಿಟ್ರೆ ಬಜೆಟ್ ಆಗುತ್ತಲ್ಲ, ಬ್ಯಾಂಡೇಜ್ ಹೊಲಸ ಹೊಲಸ ಕಟ್ಟೋದು ಬೇರೆ, ಡಾಕ್ಟ್ರ್ ಹೇಗೆ ಕಟ್ತಾನೆ ಅದನ್ನ, ಆರ್ಟಿಸ್ಟಿಕ್ ಕಟ್ಟಿರ್ತಾನೆ. ಬ್ಯಾಂಡೇಜ್ ನೋಡಿದ್ರೆ ಕೂಡ ಇನ್ನೊಬ್ಬರು ನಾವು ಕಟ್ಸ್ಕೋಬೋದು ಅನ್ನೋಷ್ಟು ಮಟ್ಟಿಗೆ ಅಟ್ರಾಕ್ಟಿವ್ ಆಗಿರ್ಬೇಕು, ಇಲ್ಲದವರು ತೋಜಿತ ಆಗುತ್ತೆ. ಅದಕ್ಕೆ ಪದಗಳಿಗೆ ಯಾವಾಗಲೂ ಕೃತ್ಯ ಇರಬೇಕು, ಕೃತ್ಯಕ್ಕೆ ಪರ್ಪಸ್ ಇರಬೇಕು ಯಾವಾಗಲೂ. ಆತ್ಮಾವಾಸ್ಯಮಿದಂ ವಿಶ್ವಂ ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಗುಂಜೀತಾಹ. ಇದೆಲ್ಲ ಸೇಮ್, ಯಜ್ಜಗತ್ಯಾಂ ಜಗನ್ಮನಃ ತೇನ ತ್ಯಕ್ತೇನ ಗುಂಜೀತಾಹ ಮಾಗೃತ ಕಶ್ಯ ಸಿದ್ಧನಂ. ಇದಂ ಆತ್ಮ ಇದಂ ಸರ್ವಂ ಜಗತ್ ಆತ್ಮಾವಾಸ ಈ ಆತ್ಮಾವಾಸ್ಯ ಇಡೀ ಜಗತ್ತು ಪರಮಾತ್ಮನ ವಾಸಸ್ಥಾನ ಅಂತ. ವಾಸನಾತ್ ವಾಸುದೇವೋಸಿ ವಾಸಿದಂತೆ ಜಗತ್ತು, ಅದಕ್ಕೆ ವಾಸುದೇವ ಅಂತ ದೇವರಿಗೆ ಹೆಸರು. ಜಗತ್ತು ಎಲ್ಲ ಕಡೆಗೂ ದೇವರು ನೆಲೆಸಿದ್ದಾನಾದ್ರಿಂದ ದೇವರಿಗೆ ಏನಂತ ಹೆಸರಿದೆ? ವಾಸುದೇವ. ಜಗತ್ಯಾಂ ಜಗನ್ಮನಃ, ಜಗತ್ತಿ ಅಂದರೆ ಮಹಾಲಕ್ಷ್ಮಿ. ಮಹಾಲಕ್ಷ್ಮಿ ಅಧೀನದಲ್ಲಿ ಏನು ಜಗತ್ತಿದೆ ಆ ಜಗತ್ತೆಲ್ಲ ಭಗವಂತನ ಅಧೀನ. ಶ್ರೀಧತ್ ಕಟಾಕ್ಷ ಬಲವತಿ ಅಜಿತಮ್ಮ ನಮಾಮಿ ಇದ್ದ ಜಗತ್ತೆಲ್ಲ ಮೊದಲು ಯಾರ ವಶದಲ್ಲಿದೆ? ಮಹಾಲಕ್ಷ್ಮಿ ವಶದಲ್ಲಿ. ಮಹಾಲಕ್ಷ್ಮಿ ಯಾರ ವಶದಲ್ಲಿದ್ದಾಳೆ? ಪರಮಾತ್ಮನ ವಶದಲ್ಲಿ. ಅದಕ್ಕೆ ಯತ್ಕಿಂಚ ವಿಶ್ವಂ ಜಗತ್ಯಾಮ್ ಅಸ್ತಿ ತತ್ ಈಶಾವಾಸ್ಯಂ, ಅದೆಲ್ಲ ಪರಮಾತ್ಮನ ಅಧೀನದಲ್ಲಿದೆ, ಇನ್ಕ್ಲೂಡಿಂಗ್ ಮಹಾಲಕ್ಷ್ಮಿ. ಹರಿ ಜಗತ್ ಮನಃ ತೇನ ತ್ಯಕ್ತೇನ ಭುಂಜೀತಾಹ. ಆದ್ದರಿಂದ ಪರಮಾತ್ಮ ಏನು ಕೊಡ್ತಾನಲ್ಲ ಅವನು ಕೊಟ್ಟಿದ್ದರಲ್ಲಿ ಬದುಕಬೇಕೇ ಹೊರತು ಮಾಘೃತ ಕಸ್ಯ ಸಿದ್ಧನಂ, ಇನ್ನೊಬ್ಬರನ್ನ ಕೈ ಚಾಚಬಾರ್ದು. ದೇವರು ಕೊಟ್ಟಿದ್ದರಲ್ಲಿ ಬದುಕಬೇಕೇ ಹೊರತು ಇನ್ನೊಬ್ಬರಲ್ಲಿ ಕೈ ಚಾಚಬಾರದು. ಎಂತ ಅರ್ಥ? ತೇನ ತ್ಯಕ್ತೇನ ಭುಂಜೀತಾಹ ಮಾ ಗೃಹ ಕಸ್ಯ ಸಿದ್ಧನಂ. ಇಲ್ಲೂ ಸ್ವಾರಸ್ಯ ಇದೆ. ಇನ್ನೊಬ್ರು ಕೊಟ್ಟು ದುಡ್ಡು ತಗೋಬೇಡ ಅಂತ ಹೇಳಿಲ್ಲ. ಮಾ ಗೃಹ ಬಯಸಬೇಡ, ಅದು ಇಂಪಾರ್ಟೆಂಟ್. ಬಯಸೋದು ಬೇರೆ, ತಗೊಳ್ಳೋದು ಬೇರೆ. ಊಟ ಮಾಡ್ತಾನೆ, ಹಾಕಿದ್ದು ಊಟ ಮಾಡ್ತಾನೆ. ಬೈಕೆ ಅಲ್ಲದು, ಅದನ್ನೇ ಮಾಡಬೇಕು ಅಂತ ಹೇಳ್ತಾನೆ. ಮಾಡಿದ್ರೆ ಎದ್ದೋಗ್ಬಿಡ್ತಾನೆ ಊಟ ಬಿಟ್ಬಿಟ್ಟು. ಏನದು? ಅದು ಬೈಕೆ. ಅದಕ್ಕೆ ಹಣಕಾಸು ತಗೋಬೇಡ ಅಂತ ಹೇಳಿಲ್ಲ. ನೀನೇನು ಮಾಡಬಾರ್ದು ಅದನ್ನು? ಡೋಂಟ್ ಎಕ್ಸ್ಪೆಕ್ಟ್, ಅದು ಇನ್ವಾಲ್ವ್ ಎರಡಾಗಬೇಕು. ಎಕ್ಸ್ಪೆಕ್ಟ್ ಮಾಡುವಾಗ ಇನ್ವಾಲ್ವ್ ಆಗಬೇಡ, ಅದರ್ವೈಸ್ ಓಕೆ. ಆದರೆ ಮನುಷ್ಯ ಏನು ಮಾಡ್ತಾನೆ? ಸಿಗೋದು ಸುಳ್ಳು, ಎಕ್ಸ್ಪೆಕ್ಟ್ ಮಾಡೋದೇ ಭಾರಿ ಜಾಸ್ತಿ. ಸಿಗದೇನೆ ಪಾಪ ಕಟ್ಕೊಂಡು, ಗೊತ್ತಾಯ್ತಾ? ಸಿಕ್ಕರು ಪಾಪ ಬಾರಿ ಬರೋದಿಲ್ಲ, ಸಿಗದೇನೆ ಪಾಪ ಇವನು ಕಟ್ಕೊತಾನೆ. ಅದಕ್ಕೆ ಅಪೇಕ್ಷೆನೇ ಪಡಬೇಡ. ಮಾಗೃತ ಕಸ್ಯ ಸ್ವಿಧನಂ, ಆದಾಯ ಕೊಟ್ಟರೆ ತಗೋದ ಬಿಟ್ಬಿಡು ಅಷ್ಟೇ, ನೀನಾಗಿ ತಗೊಳ್ಳೋ ಪ್ರಸಕ್ತಿ ಬರೋದಿಲ್ಲ. ಮಾಗೃತ ಕಸ್ಯ ಸ್ವಿಧನಂ ಯಂ ನ ಪಶ್ಯಂತಿ ಪಶ್ಯಂತಂ ಚಕ್ಷುರ್ಯಶ್ಚ ನರಿಷ್ಯತಿ ಸಂಭೂತ ನಿರಯಂ ದೇವಂ ಸುಪರ್ಣ ಉಪಧಾವತ. ಅಲ್ಲಿಗೆ ಅದೆಲ್ಲ ಎಕ್ಸ್ಪ್ಲೇನ್ ಮಾಡ್ತಾರೆ. ಅಲ್ಲಿ 18 ಮಂತ್ರ ಬಂದಿದ್ರೆ ಇಲ್ಲಿ ರಾಕೇಶ್ ಹೋಗ್ತಾರೆ ಮುಗಿಸ್ಬಿಡ್ತಾರೆ. ಅರ್ಥ ಎಲ್ಲ ಬರ ಹೇಳ್ತಾರೆ ಅರ್ಥ ಪೂರ್ತಿಯಾಗಿ. ಅದನ್ನೇನಂತ ನೋಡಂತೆ, ಇಲ್ಲಿಂದ ಶುರುವಾಗದೆಲ್ಲ ಪೂರ್ತಿ ಬನ್ವಂತರ ಕಥ, ಅಷ್ಟಮಸ್ಕಾದ ಪೂರ್ತಿ 8 ಬನ್ವಂತರದ ಬರೋ ವಿಷಯ ಹೇಳುತ್ತೆ. ನೋಡಿ, ಕರೆಕ್ಟ್ ಅರ್ಥ ಮಾಡ್ಕೊಡಿ. ಎಷ್ಟು ಮುಗಿದಿತ್ತು? ಈಗ 6 ಮುಗಿದಿತ್ತು. ಬ್ಯಾಲೆನ್ಸ್ ಇಲ್ಲಿ ಹೇಳ್ತಾರೆ ನೋಡಿ, 14 ಬಂದೊಂದು ಕತೆ ಆಗಿಬಿಡುತ್ತೆ. 6 7 ನಡೀತಾ ಇದೆ ಅಂತ ಹೇಳಿದ್ರು, ಮುಂದೆ ಸೇರಿಸಿ ಹೇಳ್ಬಿಡ್ತಾರೆ. ಕರೆಕ್ಟಾಗಿ 11 ಮುಗಿಸ್ಬಿಡ್ತಾರೆ ಅಷ್ಟೊಂದು.